ಒಂದೇ ಬ್ರಹ್ಮಸೂತ್ರಕ್ಕೆ ಪ್ರತಿಯೊಬ್ಬರು ತಮ್ಮ ತಮ್ಮ ಅರ್ಥನ ಅದೇ ಹೇಳುತ್ತೆ ತಿಳ್ಕೊಂಡ್ರಲ್ಲ. ಆ ರೀತಿಯಾಗಿ ವೇದವಾಕ್ಯಗಳಿಗೂ ಕೂಡ ಅಪಾರ್ಥವನ್ನೇ ಮಾಡ್ತಾರೆ, ಕೆಲವರು ವೇದಕ್ಕೆ ಅಪಾರ್ಥ ಮಾಡ್ತಾರೆ, ಕೆಲವರು ಅರ್ಥನೇ ಇಲ್ಲ ಅಂತ ಹೇಳ್ತಾರೆ. ಅಂತ ಆಧುನಿಕರಲ್ಲಿ ಏನಿದೆ, ವೇದಗಳೆಲ್ಲ ಅರ್ಥ ಇಲ್ಲದ ಮಾತುಗಳು ಅಂತ ಹೇಳಿದನಗಳು ಸಿಗ್ತವೆ. ಇದಕ್ಕೆ ಚಿತ್ರಾವಾಚಃ, ವೇದವಾಕ್ಯಗಳು ಭಾರಿ ವಿಚಿತ್ರ. ಯಾಕೆ ಒಂದೇ ಒಂದು ವಾಕ್ಯ ವಿಭಿನ್ನ ಜನದ ಸ್ವಭಾವದ ಜನಗಳಿಗೆಲ್ಲ ವಿಭಿನ್ನ ಭಿನ್ನವಾದ ಅರ್ಥವನ್ನು ಕೊಡೋದರಿಂದ ವಿಚಿತ್ರವಾದ ರೀತಿ ವೇದವಾಕ್ಯಗಳದು. ಏವಂ ಪ್ರಕೃತಿ ವೈಚಿತ್ರ್ಯಾತ್ ಭಿದ್ಯಂತೆ ಮತ ಯೋನೃಣಾಂ ಪಾರಂಪರ್ಯೇಣ ಕೇಶಾಂಚಿತ್ ಪಾಖಂಡ ಮತ ಯೋಪರೇ. ಏವಂ ಪ್ರಕೃತಿ ವೈಚಿತ್ರ್ಯಾತ್ ಭಿದ್ಯಂತೆ ಮತಯ ನೃಣಾಂ ಪಾರಂಪರ್ಯೇಣ ಕೇಶಾಂಚಿತ್ ಪಾಖಂಡ ಮತಯ ಅಪರೇ. ಏವಂ ಹೀಗೆ ಭೂತಾನಾಂ ನೃಣಾಂ ಮನುಷ್ಯರ ಮತಯ ಬುದ್ಧಿಗಳು ಪ್ರಕೃತಿ ವೈಚಿತ್ರ್ಯ, ಎಲ್ಲರ ಸ್ವಭಾವ ಒಂದೇ ಇಲ್ಲ, ಅದರಿಂದಾಗಿನೇ ಪ್ರಕೃತಿ ಸ್ವಭಾವ ವೈಚಿತ್ರ್ಯಕ್ಕೆ ತಕ್ಕಂತೆ ಅರ್ಥ ವೈಚಿತ್ರ್ಯವಾಗುತ್ತೆ. ಭಿದ್ಯಂತೆ ಭಿನ್ನ ಭಿನ್ನವಾಗಿವೆ. ಪಾರಂಪರ್ಯೇಣ ಕೇಶಾಂಚಿತ್ ಪಾಖಂಡ ಮತಯೋಪರೇ, ಆ ಒಂದು ಪರಂಪರೆಯೇ ಇದೆ. ಬರೀ ಒಬ್ಬೊಬ್ಬರು ತಪ್ಪು ತಿಳ್ಕೊತಾರೆ ಅಲ್ಲ, ತಪ್ಪು ತಿಳ್ಕೊಂಡಿರೋ ಪರಂಪರೆ ಇದೆ. ಆ ಪರಂಪರೆ ಅವರವ್ರ ಸ್ವಭಾವ ತಕ್ಕಂತೆ ಹಿಡಿಸುತ್ತೆ. ಪಾಖಂಡ ಮತ ಯೋಪರೆ, ಇನ್ನೊಂದು ಗುಂಪಿನವರು ವೇದ ಒಪ್ಪೋದೇ ಇಲ್ಲ. ಆ ಗುಂಪದ್ದು ವೇದ ಒಪ್ಪಿ ಅಪಾರ್ಥ ಮಾಡಿಕೊಳ್ಳೋ ಗುಂಪು ಒಂದು, ಇನ್ನೊಂದು ಪಾಖಂಡ ಮತಿಗಳು ಅಂದ್ರೇನು, ವೇದಗಳನ್ನು ಅಪ್ರಮಾಣ ಅಂತ ಹೇಳ್ತಕ್ಕಂಥ ಜನ, ಅಂಥ ಗುಂಪಿನವರು ಇದ್ದಾರೆ. ತತಃ ಕಿಂ ತತ್ರ ಏವಿತಿ ಯಥಾ ಪ್ರಕೃತಿ ವೈಚಿತ್ರ್ಯ ವೇದವಾಗ ಅರ್ಥ ಪ್ರತೀತಿ ವೈಚಿತ್ರ್ಯಂ ಏವಂ ಮತಯೋಪಿ ವಿಚಿತ್ರಾಃ ನನು ಶ್ರುತಿಮೂಲತ್ವೇನ ಗುರುಪರಂಪರಾಗತತ್ವೇನ ಸರ್ವೇಷಾಮಪಿ ಮತಾನಾಂ ಪ್ರಾಮಾಣ್ಯಂ ಅವಗತಂ ಸ್ಯಾತ್ ಅತ್ರಾಹ ಪಾರಂಪರ್ಯೇಣೇತಿ. ಶ್ರುತಿ ಮೂಲವಾಗಿರೋದ್ರಿಂದ, ಗುರುಪರಂಪರೆ ಬಂದಿರೋದ್ರಿಂದ ಎಲ್ಲರ ಬುದ್ಧಿಗಳು ಒಂದೇ ರೀತಿ ಇರಬೇಕಲ್ಲ ಅಂತ ಕೇಳಿದರೆ ಇರೋದಿಲ್ಲ. ಅನೇನ ಮಧುಕ್ತ ಪಾರಂಪರ್ಯೇಣ ಆಗತಾನಿ ಕೇಶಾಂಚಿತ್ ದೇವಾದೀನಾಮೇವ. ಯಾರು ಹಿಂದೆ ಹೇಳಿದ ಕ್ರಮದಲ್ಲಿ ಸ್ವಾಮಿಭೌಮನು ಅವರ ಮಕ್ಕಳು ಆ ಕ್ರಮದಲ್ಲಿ ಏನು ಬಂದಿರಲ್ಲ, ಅವರಿಗೆ ವೇದಾರ್ಥದ ಪರಂಪರೆ ಇರುತ್ತೆ, ಉಳಿದವರಿಗೆ ಅದಿರೋದಿಲ್ಲ. ಆದ್ದರಿಂದ ಆಗಿನೇ ದಾರಿ ತಪ್ಪಿ ಹೋಗ್ತಾರೆ. ತಾನಿ ಪ್ರಮಾಣಾನಿ ಅನ್ಯಾನಿ ರಾಜಸಾದೀನಿ ಇತ್ಯರ್ಥ. ಅನ್ಯೇಷ ಯಾರು ನೇರವಾಗಿ ನನ್ನ ಉಪದೇಶ ಪರಂಪರೆಯಲ್ಲಿ ಬರ್ತಾರೆ ಅವ್ರಿಗೆ ಸರಿಯಾದ ಅರ್ಥ ತಿಳಿಯುತ್ತೆ. ಕೆಲವರಿಗೆ ರಾಜಸವಾದ ಅರ್ಥ, ಕೆಲವರಿಗಂತೂ ತಾಮಸ ಅರ್ಥನೇ. ವಿರಳತ್ವಾಪೇಕ್ಷೆಯ ಕೇಶಾಂಚಿದಿತ್ಯುಕ್ತಂ, ಯಾವಾಗಲೂ ಯೋಗ್ಯರ ಸಂಖ್ಯೆ ಬಹಳ ಕಡಿಮೆ ಅಂತ ಹೇಳೋದಕ್ಕೋಸ್ಕರವಾಗಿಯೇ ಕೇಶಾಂಚಿತ್ ಅಂಥೇಳಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತದ್ ಸಿದ್ಧೈ, ಕಶ್ಚಿತ್ ಅಂದರೆ ಯಾವನೋ ಒಬ್ಬ ಅಂತ ಹೇಳಿದರೆ ಭಾರಿ ಕಡಿಮೆ ಅಂತ ಅರ್ಥ. ಅದಕ್ಕೆ ಎಲ್ಲೋ ಒಬ್ಬರು ಸತ್ಯ ಹೇಳ್ತಾರೆ ಅಂತ ಹೇಳಿದಾಗ ಸತ್ಯ ಹೇಳೋರ ಸಂಖ್ಯೆ ಕಡಿಮೆ ಅಂತ ಹೇಗೋ, ಇಲ್ಲಿ ಕೆಲವರು ಮಾತ್ರ ಪಾರಂಪರ್ಯೇಣ ಬಂದ ಅರ್ಥವನ್ನು ತಿಳ್ಕೋತಾರೆ, ಉಳಿದವರೆಲ್ಲ ತೋಚಿದ ಅರ್ಥ ಮಾಡ್ಕೋತಾರೆ. ವಾಮಶೈವಾದೀನಿ ತಾಮಸತ್ವೇನ ಪಾಖಂಡಾನಿ ಇತ್ಯಾಹ ಪಾಖಂಡಿ. ಮೂರು ಗುಂಪಾಯ್ತಾರೆ, ವೇದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪರಂಪರೆಯ ಅರ್ಥವನ್ನು ತಿಳ್ಕೊಂಡು ಉದ್ಧಾರ ಆಗೋದೆಲ್ಲ ಸಾತ್ವಿಕರು. ತಾವು ತೋಚಿದ ಅರ್ಥ ಮಾಡಿಕೊಳ್ಳೋರು ರಾಜಸರು, ವೇದಗಳನ್ನು ಪ್ರಮಾಣ ಅಲ್ಲ ಅಂತಲೇ ಒಪ್ತಾ ಕರೀತಕ್ಕಂಥವ್ರು ತಾಮಸರು. ಈಗ ಮೂರು ಗುಂಪಾಯ್ತಾರೆ, ವೇದ ಒಪ್ಪಿದ ಮಾತ್ರಕ್ಕೆ ಅವರು ಸಾತ್ವಿಕರು ಅಂತಾಗಬೇಕಾಗಿಲ್ಲ ಅಂತ ಹೇಳಿದ್ರು. ಅತ್ರ ನಾನಾಮ ಮುಂದೆ ಏವಂ ಪ್ರಕೃತಿ ವೈಚಿತ್ರ್ಯಾತ್ ಭಿದ್ಯಂತೆ ಮತ ಯೋ ನೃಣಾಂ ಪಾರಂಪರ್ಯೇಣ ಕೇಶಾಂಚಿತ್ ಪಾಖಂಡ ಮತ ಯೋ ಅಪರೇ. ಮನ್ಮಾಯಾ ಮೋಹಿತ ಧಿಯಃ ಪುರುಷಾಃ ಪುರುಷರ್ಷಭ ಶ್ರೇಯೋ ವದಂತಿ ಅನೇಕಾಂತಂ ಯಥಾ ಕರ್ಮ ಯಥಾ ರುಚಿ. ಮನ್ಮಾಯಾ ಮೋಹಿತ ಧಿಯಃ, ಮನ್ಮಾಯಾ ಮೋಹಿತ ಧಿಯಃ, ನನ್ನ ಇಚ್ಛೆಯಿಂದ ನನ್ನ ವಿಶಿಷ್ಟವಾದಂಥ ಸಾಮರ್ಥ್ಯ ಒಂದು ಮೋಹನ ಶಕ್ತಿಯಿಂದಾಗಿ ಮೋಹಿತ ಧಿಯಃ ಬುದ್ಧಿಮೋಹಕ್ಕೊಳಗಾಗ್ತಕ್ಕಂಥ ಪುರುಷಾಃ ಪುರುಷರು, ಹೇ ಪುರುಷರ್ಷಭ ಉದ್ಧವ, ಶ್ರೇಯ ವದಂತಿ ಅನೇಕಾಂತಂ ಯಥಾ ಕರ್ಮ ಯಥಾ ರುಚಿ. ಅನೇಕಾಂತಂ ಶ್ರೇಯ ವದಂತಿ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಆ ಮಾತಿನ ಅರ್ಥ ಇದು, ಯಥಾ ಕರ್ಮ ಯಥಾ ರುಚಿ, ಅವ್ರ ಬುದ್ಧಿ ಅವ್ರು ಮಾಡಿದ ಕರ್ಮಕ್ಕೆ ತಕ್ಕಂತೆ ಇರುತ್ತೆ, ಯಥಾ ರುಚಿ ಅಭಿರುಚಿಗೆ ತಕ್ಕಂತೆ ಇರುತ್ತೆ ಅಂತ ಮಾತನ್ನಾಡ್ತಾರೆ ಅಂಥೇಳಿ. ಮನ್ಮಾಯಾ ಮೋಹಿತ ಧಿಯಃ ಪುರುಷಾಃ ಪುರುಷರ್ಷಭ ಶ್ರೇಯೋ ವದಂತಿ ಅನೇಕಾಂತಂ ಯಥಾ ಕರ್ಮ ಯಥಾ ರುಚಿ. ಅತ್ರ ನಾನಾಮತತ್ವೇ ಮುಖ್ಯ ಕಾರಣಂ ಕಿಮಿತಿ ತತ್ರಾಹ ಮನ್ಮಾಯೇತಿ. ಅನೇಕಾಂತಂ ನಾನಾವಿಧಂ, ಅನೇಕಾಂತ ಏಕಾಂತ ಅಂದರೆ ಒಂದೇ ವಿಧ, ಅನೇಕಾಂತ ನಾನಾವಿಧ, ಅದೇ ಬಹುಶಾಖಾ ಯಾರಂತಾಶ್ಚ ಅಂದರೆ ಅದೇ ಅರ್ಥ. ಯಥಾ ರುಚಿ ಯಥೇಚ್ಛಂ, ಅವ್ರ ಇಚ್ಛೆ ಬಂದಾಗೆ ಅವ್ರ ಕರ್ಮಕ್ಕೆ ತಕ್ಕಂತೆ ಬುದ್ಧಿ ಕರ್ಮಾನುಸಾರಣಿ ಅಂತ ಒಂದು ಮಾತು, ಎಂತೆಂಥ ಕರ್ಮವನ್ನು ಮಾಡ್ತಾರೋ ಬುದ್ಧಿ ಅದು ತಕ್ಕಂತೆ ಇರುತ್ತೆ ಅಂತ ಹೇಳ್ತಾರೆ. ಅತ್ರ ನಾನಾ ಮತತ್ವೇ ಮನ್ಮಾಯಾ ಮೋಹಿತ ಧಿಯಃ ಪುರುಷಾಃ ಪುರುಷ ಋಷಭ ಶ್ರೇಯೋ ವದಂತಿ ಅನೇಕಾಂತಂ ಯಥಾ ಕರ್ಮ ಯಥಾ ರುಚಿ ಧರ್ಮಮೇಕೇಶಶ್ಚಾನ್ಯೇ ಕಾಮಂ ಸತ್ಯಂ ತಮಂ ಶಮಂ ಅನ್ನೇ ವದಂತಿ ಚಾರ್ಥಂ ವೈ ಐಶ್ವರ್ಯಂ ತ್ಯಾಗಭೋಜನೇ ಕೇಚಿತ್ ಯಜ್ಞಂ ತಪೋದಾನಂ ವ್ರತಾರಿ ನಿಯಮಾನ್. ಮುಂದೇನಿದೆ? ತಪ್ಪ್ರಿಂಟ್ ಆಗಿದೆ. ನಿಯಮಾನ್ ಯಮಾನ್ ಇಲ್ಲಿ ತಪ್ಪ್ರಿಂಟ್ ಆಗಿದೆ. ನಿಯಮ ತಂದಿಸ್ಬಿಟ್ಟಿದ್ದಾರೆ ಅಲ್ಲಿಗೆ. ನಿಯಮಾನ್ ಯಮಾನ್ ಆಗಿರ್ಬೋದು. ಧರ್ಮಂ ಏಕೇ ಯಶಶ್ಚ ಅನ್ನೇ ಕಾಮಂ ಸತ್ಯಂ ತಮಂ ಶಮಂ ಅನ್ನೇ ವದಂತಿ ಚ ಅರ್ಥಂ ವೈ ಐಶ್ವರ್ಯಂ ತ್ಯಾಗ ಭೋಜನೇ. ಏಕೇ ಧರ್ಮಂ, ಕೆಲವರು ಧರ್ಮನೇ ಫೈನಲ್ ಅಂತ ಹೇಳಿದ್ದಾರೆ. ಕೆಲವರು ಯಶಃ ಸಿಹಿ ಕೀರ್ತಿ ಸಂಪಾದನೆ ಕೆಲವರು. ಅನ್ನೇ ಕಾಮಂ, ಕಾಮೋಭೋಗ ಪರಮಾಹ ಏತಾವದಿತಿ ನಿಶ್ಚಿತಾಹ, ತಾವು ಇಷ್ಟಪಟ್ಟ ರೀತಿಯಲ್ಲಿ ಇರಬೇಕು, ಅದನ್ನೇ ವೇದ ಹೇಳುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಸತ್ಯಂ ತಮಂ ಶಮಂ, ಕೆಲವರು ಸತ್ಯನೇ ಫೈನಲ್, ಕೆಲವರು ತಮ ಇಂದ್ರಿಯ ನಿಗ್ರಹ ಮಾಡಿಕೊಂಡ್ರೆ ಸಾಕು, ಕೆಲವರು ಶಮಂ, ಕೆಲವರಿಗೆ ನಿಷ್ಠೆ ಇದ್ದರೆ ಸಾಕು ಅಂತ ಕೆಲವರು. ಅನ್ನೇ ವದಂತಿ ಚಾರ್ಥಂ ವೈ ಐಶ್ವರ್ಯಂ ತ್ಯಾಗ ಭೋಜನೆ, ಇನ್ನೂ ಕೆಲವರು ವೇದಾರ್ಥವನ್ನಾಗಿ ಐಶ್ವರ್ಯಂ ತ್ಯಾಗ ಭೋಜನೆ ಬಿಕಾಸ್ ಹಣ ಸಂಪಾದನೆ ಮಾಡಬೇಕು ಅಂತ ಕೆಲವರು ಹೇಳ್ತಾರೆ. ಇನ್ನು ತ್ಯಾಗ ಭೋಜನೆ ಬರೀ ತ್ಯಾಗ ಅಂತ ಕೆಲವರು. ಭೋಜನ ಅಂತ ಹೇಳಿದರೆ ವಾಯುವಾದೇಹೆ, ವಾಯುವಾದಿ ಭೋಗವನ್ನು ಒಂದು ಕೆಲವರು ಹೇಳ್ತಾರೆ. ಕೇಚಿತ್ ಯಜ್ಞಂ ತಪೋದಾನಂ ವ್ರತಾನಿ ನಿಯಮಾನ್ ನಿಯಮಾನ್, ಕೆಲವರು ಯಜ್ಞ ಅಂತ ಹೇಳ್ತಾರೆ, ಕೆಲವರು ತಪಸ್ಸು ಅಂತಾರೆ, ಕೆಲವರು ದಾನ ಅಂತಾರೆ, ವ್ರತ ಅಂತಾರೆ, ನಿಯಮಗಳಂತಾರೆ, ಯಮ ಅಂತಾರೆ. ಆದ್ಯಂತವಂತ ಏ ವೈಷಾಂ ಲೋಕಾಃ ಕರ್ಮ ವಿನಿರ್ಮಿತಾಃ ದುಃಖೋ ತರ್ಕಾಃ ತವೋ ನಿಷ್ಠಾಃ ಕ್ಷುದ್ರಾನಂದಾಃ ಶುಚಾರ್ಪಿತಾಃ. ಆದ್ಯಂತವಂತಃ ಏತೇ ಏ ವೈಷಾಂ ಏವ ಯಶಾಂ ಲೋಕಾಃ ಕರ್ಮ ವಿನಿರ್ಮಿತಾಃ ದುಃಖೋದರ್ಕಾಃ ತಮೋ ನಿಷ್ಠಾಃ ಕ್ಷುದ್ರಾನಂದಾಃ ಶುಚಾರ್ಪಿತಾಃ. ಇದಿಷ್ಟು ಅವರ ದೋಷಗಳು. ಮೊದಲೇದಾಗಿ ತ್ಯಾಗೋ ಅವ್ರು ಹೇಳೋದೇನು, ಅನೇಕಾಂತಂ ನಾನಾವಿಧ, ಅದಕ್ಕೆ ತೋಚಿದ್ದೇ ಅರ್ಥ, ಅದಕ್ಕೆ ಅರ್ಥವನ್ನು ಹೇಳ್ಕೋತಾರಲ್ಲ ಇವ್ರು ಅಂತ ಇಷ್ಟು ಅರ್ಥ ಏನು ಮಾಡಿ ದೇವನ್ನು ಬಿಟ್ಟು ಎಲ್ಲ ಅರ್ಥ ಮಾಡ್ತಾರೆ ಅವರು. ಅದಕ್ಕೆ ಆದ್ಯಂತವಂತಃ ಏವ ಯಶಾಂ ಲೋಕಾಃ, ಇಷ್ಟೆಲ್ಲ ಕಷ್ಟಪಟ್ಟು ಸಿದ್ಧಿ ಪಡ್ಕೊಂಡು ಎಂಥ ಸಿದ್ಧಿ ಸಿಗುತ್ತೆ ಅವರಿಗೆ? ಆದ್ಯಂತವಂತಃ, ಆದ್ಯಂತವಂತಃ ಕೌಂತೇಯ ನತೇಶು ರಮತೆ ಬುಧಃ. ಯಾವುದೇ ಒಂದು ಗುರಿಗೆ ಆದಿ ಅಂತ ಇದೆ ಅಂದರೆ ಅದು ನಿತ್ಯ ಅಲ್ಲ ಅಂತ, ನಿತ್ಯವಲ್ಲದ ಒಂದು ಲೋಕ ಸಿಗುತ್ತೆ ಹೊರತು ನಿತ್ಯ ಲೋಕ ಅವರಿಗೆ ಸಿಗೋದಿಲ್ಲ. ಯಾತಕ್ಕೆ ಕರ್ಮ ವಿನಿರ್ಮಿತ, ಕರ್ಮ ಎಷ್ಟೇ ಕೆಲಸ ಬರೀ ಕೆಲಸ ಮಾಡ್ತಾರೆ ಅಂದರೆ ಕೂಲಿ ಲೆಕ್ಕ ಅಷ್ಟೇ. ಓದಿಗಿರೋ ಬೆಲೆ ಬೇರೆ. ಪ್ರೊಫೆಸರಿಗೆ ತೊಗೊಳ್ಳೋದು 2-5-6 ಕ್ಲಾಸ್ ವಾರಕ್ಕೆ, ಫಾರ್ಮುಲ ಭಾರಿ ಜಾಸ್ತಿ ಅವರಿಗೆ. ಯಾಕೆ? ಕೆಲಸಕ್ಕಿಂತ ಜ್ಞಾನಕ್ಕೆ ಮಹತ್ವ, ಮತ್ತು ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋದಂತೆ ಜ್ಞಾನಕ್ಕೆ ಮಹತ್ವ ಕೊಡ್ತಾರೆ. ಈ ಕೂಲಿಯವರಿಗೆ ಜ್ಞಾನ ಮಹತ್ವ ಏನಿಲ್ಲ ಅದರೊಳಗೆ, ಅದೇನು ಮಾಡ್ತಾರೆ, ಕೆಲಸ ಅಷ್ಟೇ, ನೀರಾಳಿ ನೋವು ಬರ್ತಾರೆ ಅಂತ ಹೇಳ್ಬಿಡ್ತಾರೆ. ಆ ರೀತಿಯಲ್ಲಿ ಲೋಕಾಹ ಕರ್ಮ ವಿನಿರ್ಮಿತ, ಅದು ಪರೀಕ್ಷಾ. ಲೋಕಾನ್ ಕರ್ಮಚಿತಾನ್, ಕರ್ಮದಿಂದ ಬರತಕ್ಕಂಥ ಲೋಕಗಳೆಲ್ಲ ಏನವು? ಅತ್ಯಂತ ನಶ್ವರ ಅಂತ ಅರ್ಥ ಮಾಡಿಕೊಂಡು ಆಗೇನು ಮಾಡಿ, ವಿಜ್ಞಾನಾರ್ಥಂ ಗುರುಮೇ ಮಾಭಿಗಚ್ಚೆ, ಜ್ಞಾನ ಬೇಕು ಅಂತ ಎಲ್ಲಿಗೆ ಹೋಗಬೇಕಾಗ, ಗುರುಗಳ ಹತ್ರ ಹೋಗಬೇಕು. ಈ ಕರ್ಮ ವಿನಿರ್ಮಿತವಾದ ಲೋಕಗಳು ಎಂದೂ ನಿತ್ಯ ಅಲ್ಲ. ಆದ್ದರಿಂದ ಮೀಮಾಂಸಕ ಮತದಲ್ಲಿ ಹೈಯೆಸ್ಟ್ ಅಂದರೆ ಸ್ವರ್ಗ ಅಷ್ಟೇ ಹೊರತು ಅದರ ಮೇಲೆ ಕಲ್ಪನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ. ದುಃಖೋದರ್ಕಾಹ, ದುಃಖ ಭಾರಿ ಹೆಚ್ಚದಕ್ಕೆ. ತಮೋನಿಷ್ಠಾಹ, ಅಜ್ಞಾನವೇ ಬಹಳ ಪ್ರಧಾನ. ಕ್ಷುದ್ರಾನಂದ, ಆನಂದ ಬರುತ್ತಲ್ಲ ಅಂದರೆ ಕ್ಷುದ್ರ ಆನಂದ, ಎಂಥ ಆನಂದ ಅದೆಲ್ಲ ಕೂಡ. ಶುಚಾರ್ಪಿತಾಹ, ಮತ್ತೆ ಶೋಕದಿಂದ ಕೂಡಿರುತ್ತೆ. ಮತ್ತೆ ದುಃಖ ಹೆಚ್ಚು, ತಮೋನಿಷ್ಠರು, ಅಜ್ಞಾನ ಪ್ರಚುರರು, ಕ್ಷುದ್ರಾನಂದ, ಆನಂದವು ಕ್ಷುಲ್ಲಕವಾದ ಆನಂದ ಅದು. ಶುಚಾರ್ಪಿತಾಹ, ಶೋಕದಿಂದ ಕೂಡಿದವು, ಇದರ ಏನು ಪ್ರಯೋಜನ ಇಲ್ಲ. ಇಂಥ ಲೋಕಗಳಿಗೆ ಹೋಗಿ ಏನು ಉಪಯೋಗ? ಆದ್ದರಿಂದ ಕರ್ಮ ಫೈನಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಕರ್ಮವನ್ನು ನಿಲ್ಲಿಸ್ತಾ ಏನು ಮಾಡಬೇಕಾದ್ರೆ, ಎಷ್ಟಂದ್ರೆ ಪೇಪರ್ ಹಾಕಿ ಓದ್ತಾರೆ, ಪೇಪರ್ ಹಾಕೋದು ಕ್ಲಾಸ್ಗೆ ಹೋಗೋದು, ಜ್ಯೂಸ್ ಪೇಪರ್ ಮಾಡೋದು, ಜ್ಯೂಸ್ ಪೇಪರ್ ಮಾಡಿದ್ದೆಲ್ಲ ಕರ್ಮ. ಅದರಿಂದ ಬಂದುಬಿಟ್ಟು ಫೀಸ್ ಕಟ್ತಾರೆ ಪಾಪ, ಅದೆಷ್ಟು ಜ್ಞಾನಕ್ಕೆ ಕನ್ವರ್ಟ್ ಆಯಿತು, ಮುಂದೆ ಅಧಿಕಾರಿ ಆಗಿಬಿಟ್ಟು. ನ್ಯೂಸ್ ಪೇಪರೇ ಮಾಡ್ಕೊತಿದ್ಬಿಟ್ರೆ ಕೊನೆವರೆಗೂ ನ್ಯೂಸ್ ಪೇಪರ್ ಇದು ಮಾಡ್ತಾರೆ, ಪೇಪರ್ ಹಳೆಸಿ ಸಹ ತೊಗೊಳ್ಬೇಕಾಗುತ್ತೆ, ಹೊರತು ಏನಿಲ್ಲೇ ಇಲ್ಲ, ಓದ್ತಾನೆ ಕರ್ಮ. ಅದೇ ವ್ಯತ್ಯಾಸ ಇದೆ, ಬರೀ ಒಬ್ಬರು ಪೇಪರ್ ಹಾಕೊಂಡಿದ್ದಾರೆ, ಓದಿಗೋಸ್ಕರ ಪೇಪರ್ ಹಾಕೊಂಡಿದ್ದಾರೆ, ಗೊತ್ತಾಯ್ತು. ಇವನು ಜ್ಞಾನಕ್ಕೋಸ್ಕರ ಮಾಡಿದವರು, ಅರ್ಥ ಆಯ್ತಾ? ನಿಮ್ಮ ಪ್ರಕಾರ ಏನಾಯಿತು, ಬರೀ ಪೇಪರ್ ಹಾಕ್ತಾರೆ ಒಂದು ದಿವಸ ಅಭಿಜಯ ಹಾಕ್ತಾರೆ, ಬರೀ ಪೇಪರ್ ಹಾಕ್ತಾರೆ ಆಗೋದಿಲ್ಲ, ಏನು ಮಾಡ್ತಾರೆ ಅವನು ಕ್ಲಾಸ್ಗೆ ಹೋಗಿ ಓದಬೇಕು ಅನ್ನೋ ಕಾನ್ಸೆಪ್ಟಿಂದ ಮಾಡ್ತಾರೆ. ಅದರಿಂದ ಏನಾಯ್ತು ಅವರಿಗೆ, 3-4 ವರ್ಷ ಕಷ್ಟಪಡ್ತಾನೆ ಮುಂದೆ ಹೋಗ್ಬಿಡ್ತಾರೆ. ಆದರೆ ಇವನು ಹಾಗಲ್ಲ, ಕೊನೆಯವರೆಗೆ ಅಲ್ಲೇನೆ. ಸೊ ಬರೀ ಪೂಜೆ ಮಾಡ್ಕೊಂಡು ಎಷ್ಟಿಸಿದ್ರು ಕೂಡ ಎಷ್ಟಿಗೆ ಆಯ್ತದೆ ಅಂತ ಅಷ್ಟೇ. ಪೂಜೆ ಉದ್ದೇಶ ಏನಿದೆ, ಜ್ಞಾನ ಹೆಚ್ಚಬೇಕು ಅಂತಿದ್ರೆ ಮಾತ್ರ ಉಪಯೋಗ ಬರುತ್ತೆ ಹೊರತು ಅದಿದ್ದರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಬರೀ ಲಿಮಿಟ್ ಮಾಡಿಕೊಂಡ್ರೆ ಅರ್ಥ ಇಲ್ಲ. ಕರ್ಮ ವಿನಿರ್ಮಿತಾಹ, ದುಃಖೋದರ್ಕಾಹ ತಮೋನಿಷ್ಠಾಹ ಕ್ಷುದ್ರಾನಂದಾಹ ಶುಚಾರ್ಪಿತಾಹ. ಬರೀ ಪೇಪರ್ ಹಾಕಿ ಬೈದ್ಬಿಡ್ತಾರೆ, ಏನು ಬುದ್ಧಿ ಇಲ್ಲ ನಿಮಗೆ ಅಂತೇಳಿ, ಇಲ್ಲ ಓದಿ ಹೋಗ್ತಾರೆ ಹುಡುಗ ಅಂತ ಕೇಳಿ ಅಪ್ರಿಷಿಯೇಟ್ ಮಾಡ್ತಾರೆ. ಎನ್ಕರೇಜ್ ಮಾಡ್ತಾರೆ, ಹೌದಾ ವೆರಿ ಗುಡ್ ಅಂತ ಹೇಳಿದ್ರೆ ಎಷ್ಟೋ ನಿಧಿ ಸ್ವಾವಲಂಬನೆ ಇದೆ ಅಂತ ಸಂತೋಷ ಪಡ್ತಾರೆ. ಇಲ್ಲಿ ಹೋಗಿಬಿಟ್ರೆ ಇಲ್ಲಿ ಸ್ಕೂಲ್ ಬಿಟ್ಟೆ ಪೇಪರ್ ಎಲ್ಲ ಶುರುವಾಗಿಬಿಟ್ಟಿದ್ದು ಹೇಳ್ತಾರೆ, ದಡ್ಡ ಬೈದ್ಬಿಡ್ತಾರೆ, ಹುಚ್ಚಾಬಿಟ್ಟು ಮುಖ ತೋರಿಸ್ಬೇಡಿ ಅವ್ರಿಗೆ ಗೆಟ್ ಔಟ್ ಅಂದ್ಬಿಡ್ತಾರೆ. ನಾನು ಉದ್ದೇಶನ ತಪ್ಪೇ ಬಿಟ್ಟಿದೆ ಪೂರ್ತಿ ಅವರು, ಮುಖ್ಯ ಉದ್ದೇಶನ ಬಿಟ್ಟುಬಿಟ್ಟಿದ್ದಾರೆ. ಆದ್ರಿಂದಾಗಿನೇ ಅದು ನಿಂದೆ ಆಯಿತು. ಒಂದೇವಾಗೋದು ಬೇರೆ, ನಿಂದೆವಾಗೋದು ಬೇರೆ. ಶುದ್ರಾನಂದಾಹ ಶುಚಾರ್ಪಿತಾಹ ಪೈಯರ್ಪಿತಾತ್ಮರಸತ್ತೇ ನಿರಪಿ ಅಂತ ಹೇಳ್ತಾರೆ. ಏತತ್ ಸಾಧನ ಸಾಧ್ಯಾನ್ ಲೋಕಾನಾಹ ಆದ್ಯಂತವಂತಹ ಇತಿ ಯಶಾಂ ಕರ್ಮನಿರ್ಮಿತಾ ಲೋಕಾಹ ಏನಾಗುತ್ತವೆಲ್ಲ ಆದ್ಯಂತವತ್ವೇಪಿ ಯಾವ ಲೋಕಂ ಸುಖಮಸ್ತಿ ಕಿಂ. ಹೋಗಲಿ ಆದ್ಯಂತವಂತ ಒಂದು ಕಡೆ ಇರಲಿ, ಇರಷ್ಟು ಸುಖವಾಗಿರ್ತಾರಂತ ಕೇಳಿದರೆ ಅದು ಇಲ್ಲ, ಯಾವಾಗಲೂ ದುಃಖನೇ ಅಲ್ಲೂ ಕೂಡ. ತಮೋನಿಷ್ಠ ಅಂಧಕಾರ ಪ್ರಚುರಾಹ ಪದ್ಭಕ್ತಿವರ್ಜಿತಂ ಕ್ಷೇಯೋ ಏಮನ್ಯಂತೆ ದುರಾಶಯಾಹ ದೇಶಾಬಂತೆ ತಮೋ ಘೋರಂ ಅನಂತಂ ಪ್ರಾಪ್ಯತೆ ಧ್ರುವಂ. ದೇವರಲ್ಲಿ ಭಕ್ತಿ ಬಿಟ್ಟು ಏನೇ ಒಂದು ರೀತಿಯಲ್ಲಿ ಶ್ರೇಯಸ್ಸನ್ನು ಸಂಪಾದನೆ ಮಾಡಲಿಕ್ಕೆ ಅಂತ ಹೋದರೆ ದುರಾಶಯ, ಅದು ಮನಸ್ಸೇ ಸರಿಯಿಲ್ಲ ಅಂತ ಅರ್ಥ. ದೇಶಾಬಂತೆ ತಮೋ ಘೋರಂ, ಅವ್ರಿಗೇನಾಗುತ್ತೆ ಅವರಿಗೆ ಅಂತಕಾಲದಲ್ಲಿ ಅದು ಘೋರವಾದ ತಮಸ್ಸೆ ಹೊರತು ಬೇರೆ ಇಲ್ಲ. ಮಯ್ಯರ್ಪಿತಾತ್ಮನಸ್ಸತ್ತೇ ನಿರಪೇಕ್ಷಸ್ಯ ಸರ್ವತಃ ಮದಾತ್ಮಕಂ ಸುಖಂ ಯತ್ ಕುತಸ್ಯಾತ್ವಿಷಯಾತ್ಮನಾಂ. ಇದೆಲ್ಲ ವಿಷಯ ಭಗವದ್ಗೀತೆಯಲ್ಲಿ ಸಂಕ್ಷಿಪ್ತವಾಗಿ ಬಂದಿದೆ, ವಿಸ್ತಾರವಾಗಿ ಹೇಳ್ತಾರೆ. ಮಯ್ಯರ್ಪಿತಾತ್ಮನಃ ಸತ್ತೇ ನಿರಪೇಕ್ಷಸ್ಯ ಸರ್ವತಃ ಪದಾತ್ಮಕಂ ಸುಖಂ ಯತ್ತತ್ ಕುತಸ್ಯಾತ್ ವಿಷಯಾತ್ಮನಾಂ. ಮಯ್ಯರ್ಪಿತಾತ್ಮನಃ ಮಯಿ ಸತ್ಯೆ ಸತ್ಯನ ಸತ್ಯ ಸತ್ಯಪರಾಕ್ರಮ ಸತ್ಯನಾಮಕನಾದ ನನ್ನಲ್ಲಿ ಮಯಿ ನನ್ನಲ್ಲಿ ಅರ್ಪಿತಾತ್ಮನಃ ಮನಸ್ಸಾಕಿದಂತಹ ಸರ್ವತಃ ನಿರಪೇಕ್ಷಸ್ಯ ಯಾವ ಕಾರಣಕ್ಕೂ ಅಪೇಕ್ಷೆ ಪಡೆದೇ ಇರತಕ್ಕಂಥ ವ್ಯಕ್ತಿ ಇದ್ದಾನಲ್ಲ, ಮದಾತ್ಮಕಂ ಸುಖಂ ಎತ್ತತ್ ಆಗ ನಾನು ಕೊಡ್ತಕ್ಕಂಥ ಸುಖ ಅನುಭವಿಸ್ತಾರೆ, ಅದು ಶಾಶ್ವತ ಸುಖ. ಕುತಸ್ಯಾತ್ ವಿಷಯಾತ್ಮನಾಂ, ಅವು ಇಲ್ಲದೆ ಹೋದರೆ ವಿಷಯಾತ್ಮನಾಂ ಸುಖಂ ಕುತಸ್ಯಾತ್. ಇದು ಈ ಒಂದು ಸುಖ ಬರೀ ವಿಷಯದಲ್ಲಿ ಮನಸ್ಸಾಗ್ತದೆ, ಎಲ್ಲಿಂದ ಬರುತ್ತೆ ಅಂತ. ಈ ಸುಖನೇ ಬೇರೆ, ಆ ಸುಖನೇ ಬೇರೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಇಂಡಿಪೆಂಡೆಂಟ್ ಕೆಲಸ ಇಲ್ಲ ಅವ್ರು ಮಾಡೋದಿಲ್ಲ, ಒಂದು ಫಿಕ್ಸೆಡ್ ಬರ್ತಿರುತ್ತೆ ಇದ್ಬಿಡ್ತೀವಿ ಸ್ಥಿತಿ ಆಗಿರ್ತಾರೆ. ರಿಸ್ಕ್ ಇಲ್ಲ ಇದರೊಳಗೆ, ಆದರೆ ರಿಸ್ಕ್ ಇದೆ. ಅದಕ್ಕೆ ನಾನು ಕೊಡೋ ಸುಖ ಇದೆಯಲ್ಲ ಅದು ಎಂಥದ್ದು ಶಾಶ್ವತ. ನಾವೇ ತಗೋತೀವಿ ಅಂತ ಹೋದರೆ ಪೂರ್ತಿ ಪಾಪರಾಗಿರೋ ಚಾನ್ಸಸ್ ಇದೆ. ಸಾಮಾನ್ಯವಾಗಿ ಲೋಕದಲ್ಲಿ ಎರಡು ಅಟ್ಲೀಸ್ಟ್ ಎಲ್ಲ ಚಾನ್ಸ್ ಇರ್ಬೋದು, ಶಾಸ್ತ್ರದಲ್ಲಿ ಮಾತ್ರ ಅದು ಜೀರೋನೇ. ದೇವರು ಕೊಟ್ಟರೆ ಸುಖ ಇಲ್ಲದಿಲ್ಲ. ಅದಕ್ಕೆ ವಿಷಯಾತ್ಮನಾಂ ಬೇರೆ, ಮದಾತ್ಮಕಂ ಬೇರೆ. ಅದಕ್ಕೆ ತದರಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ನೂರಾರು ರೀತಿ ಕಷ್ಟಪಡೋದಕ್ಕಿಂತ ಏನು ಮಾಡಬೇಕು, ದೇವ್ರು ಕೊಡ್ತಕ್ಕಂಥ ಒಂದು ವಿಶಿಷ್ಟವಾದ ಸುಖವನ್ನು ಹೊಂದಬೇಕು. ದೇವ್ರು ಕೊಡೋ ಸುಖದಲ್ಲಿ ಏನಿದೆ, ಈ ಸರ್ಕಾರದ ಇಡೀ ಪ್ರೈವೇಟಿಗೂ ಸರ್ಕಾರಕ್ಕೂ ಡಿಫರೆನ್ಸ್ ಗೊತ್ತಾಗ್ಬಿಡುತ್ತೆ ಆಗಲೇ ನಮಗೆ. ಅದಕ್ಕೂ ದೇವ್ರ ಸರ್ಕಾರಕ್ಕೂ ಭಾರಿ ಡಿಫರೆನ್ಸ್ ಇದೆ. ಈ ಸರ್ಕಾರದಲ್ಲಿ ಒಂದು ಲಿಮಿಟ್ ಇದೆ ಕೊನೆ ಪಕ್ಷ ಇದಕ್ಕೆ. ದೇವರಿಗೆ ಲಿಮಿಟೇ ಇಲ್ಲ, ಅದರಿಂದಾಗಿಯೇ ದೇವ್ರು ಕೊಡೋ ಆನಂದಾದಿಗಳನ್ನು ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮಯ್ಯಾತ್ಮಕಂ ಮದಾತ್ಮಕಂ ಸುಖಂ ಯತ್ತತ್ ಕುತಶ್ಚಾತ್ ವಿಷಯಾತ್ಮನ ಅಕಿಂಚನಸ್ಯ ದಾಂತಸ್ಯ ಶಾಂತಸ್ಯ ಸಮಚೇತಸಃ ಮಯಾ ಸಂತುಷ್ಟ ಮನಸಃ ಸರ್ವಾಹ ಸುಖಮಯಾದಿಶಃ. ಅದನ್ನು ಹೇಳ್ತಾರೆ ಮತ್ತೆ ದುಃಖೋದರ್ಕಾಹ ಇದೆ ಇತಿ ವಚನಾತ್ ಅಸನ್ಮತ ನಿಷ್ಠಾನಾಂ ತಮಯೇವ ಬೃಹಸ್ಪತ್ಯುಕ್ತತ್ವೇಪಿ ಹರಿಭಕ್ತಿರಾಹಿತ್ಯಾ. ಹಾಗೇಳಿ ಚಾರ್ವಾಕ ಮತ ಇದೆ. ಬೃಹಸ್ಪತ್ಯಾಚಾರ್ಯ ಹೇಳಿದ್ದಾರೆ, ದೇವಗುರುಗಳು ಹೇಳಿದ್ದಾರೆ ಅಂತ ಕೇಳಿದರೆ ಇರಬಹುದು. ಹರಿಭಕ್ತಿರಾಹಿತ್ಯಾ ಆ ಚಾರ್ವಾಕ ಮತದಲ್ಲಿ ದೇವರಲ್ಲಿ ಭಕ್ತಿ ಮಾಡೋ ಚಾನ್ಸೇ ಇಲ್ಲ. ಈಗ ದೇವರೇ ಇಲ್ಲ ಅವ್ರ ಪ್ರಕಾರ, ಅಂದಮೇಲೆ ಬೃಹಸ್ಪತ್ಯಾಚಾರ್ಯ ಹೇಳಿದರೂ ಉಪಯೋಗ ಇಲ್ಲ ಅಂತ. ಅಲ್ಪಾನಂದತ್ತೇ ಶುಚಾರ್ಪಿತತ್ವ ಹೇತು. ಅಲ್ಪಾನಂದ ಅಂಬೋದು ಏನದು, ದುಃಖಕ್ಕೆ ಕಾರಣ, ಏನು ಉಪಯೋಗಕ್ಕೆ ಬರಲಿಲ್ಲ. ಭಗವದ್ಧರ್ಮ ಸಾಧ್ಯ ಲೋಕಸುಖವತ್ ತಲ್ಲೋಕ ಸುಖಮಿ ನಿರ್ದುಷ್ಟಂ ಕಿಂ ನ ಸ್ಯಾತ್ ಅವಿಶೇಷ ತತ್ರಾಹ ವೈಯೀತಿ. ಆಯಿತು, ಭಗವದ್ಧರ್ಮ ಸಾಧ್ಯವಾದ ಲೋಕದಲ್ಲಿ ಸುಖ ಹೇಗಿರುತ್ತೋ ಬೇರೆ ಲೋಕದಲ್ಲಿ ಸುಖ ಯಾತಕ್ಕೆ ಇರಬಾರ್ದು ಅಂದರೆ ಇರೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ, ಅಹಮಾತ್ಮ ಪ್ರಾಪಕೋ ಯಶ್ಯ ತನ್ಮದಾತ್ಮಕ ಮಯ್ಯರ್ಪಿತ ಆತ್ಮ ಮನೋ ಯಶ್ಯ. ನಾನು ಕೊಡ್ತಕ್ಕಂಥ ಸುಖ ಹೊಂದಿರೋ ಲೋಕ ಬೇರೆ, ಬೇರೆ ಲೋಕಗಳು ಬೇರೆ. ಸತ್ಯೇ ಸಾಧುಗುಣ ಪೂರ್ಣೇ, ನಾನು ಸತ್ಯ ಸಾಧುಗುಣ ಪೂರ್ಣ, ಸತ್ಯಂ ಪರಂ ಧೀಮಹಿ, ದೇವರ ಸತ್ಯ ಅಂತ ಕರೆದಿದ್ದಾರೆ. ಮಮಾತ್ಮ ಸ್ವಭಾವೋ ಯಶ್ಯ ತಥೇತಿ ವ ಯಥಾಹಂ ನಿರ್ದೋಷ ಸ್ವಭಾವ ತಥ ಇದಮಿ ಇತಿ ಅನಯಾ ಉಕ್ತ ವಿಶೇಷೋ ದರ್ಶಿತ. ನಾನು ನಿರ್ದುಷ್ಟನಾದವನು, ದೋಷರಹಿತನಾದವನು. ನಾನು ಕೊಡ್ತಕ್ಕಂಥ ಸುಖ ಹೇಗಿರುತ್ತೆ, ನಿರ್ದೋಷವಾಗಿರುತ್ತೆ. ಅರ್ಥ ಆಯ್ತಾ? ಉಳಿದವರು ಅವರಲ್ಲೇ ದೋಷ ಇರೋದ್ರಿಂದ ಅವ್ರು ಕೊಡೋ ಸುಖ ಏನಾಗಿರ್ಬೇಕದು, ಲಿಮಿಟೇಷನ್ ಇದ್ದೇ ಇರುತ್ತದೆ. ಇದು ಅರ್ಥ ಮಾಡ್ಕೊಂಡು ನಿರ್ದೋಷನಾದ ದೇವರು ಕೊಡೋ ಸುಖದಲ್ಲಿ ದೋಷ ಇಲ್ಲ, ಪೂರ್ಣಾನಂದನಾದ ದೇವರು ಕೊಡೋ ಆನಂದದಲ್ಲಿ ಪೂರ್ಣತ್ವ ಇದೆ. ಉಳಿದವರು ಅಪೂರ್ಣರು ಮತ್ತು ದೋಷಿಗಳು, ಆದ್ದರಿಂದಾಗಿಯೇ ಅವ್ರು ಕೊಡ್ತಕ್ಕಂಥ ಸುಖದಲ್ಲಿ ಪೂರ್ಣತ್ವನೂ ಇರೋದಿಲ್ಲ ಮತ್ತು ನಿರ್ದೋಷತ್ವನೂ ಇರೋದಿಲ್ಲ ಅಂತ. ಇತರಾನುಭಾನಸ್ಯ ತರ್ಕಾಭಾವೇನ ದೌರ್ಬಲ್ಯಾತ್ ನಾವು ಉತ್ಥಾತುಂ ಅಲಮಿತ್ಯರ್ಥ. ಎಷ್ಟೋ ಸತ್ಯ ಹಂಗೆ ತೀರ್ಥ ಕೊಡ್ತಿರ್ತಾರೆ ಮಠಗಳಿಗೆ, ಎಲ್ಲ ಕುಯ್ಯಿಡ್ತ ಕೈ ಶಾಸ್ತ್ರ ಕೊಡ್ತಾ ಇರ್ತಾರೆ. ಒಂದು ಮಡಿಯಲ್ಲಿ ಹೋಗೋರು ಹೋಗ್ತಾರೆ, ನೀವು ಅಲ್ಲಿ ಹೋಗಿ ಇಲ್ಲಿ ಬರೀ ಆ ಕಡೆ ಹೋಗಿ ಅಂತ ಹೇಳ್ತಾರೆ. ಅದಕ್ಕೆ ಇದು ಮೇಲಿಗೆ ಆಗಿಬಿಟ್ಟಿದೆ, ಅದು ಅವರೇ ಕಳಿಸ್ಬಿಡ್ತಾರೆ ಆ ಕಡೆ ಹೋಗಿ ಅಂತ. ಬೇರೆ ಜೊತೆಗಳು ಏನು ಮಾಡ್ತಾರೆ, ದುರ್ದರ್ ಏನು ಮಾಡ್ತಾರೆ, ಅಲ್ಲಿ ಹೋಗಿ ನಾನು ಯೋಚನೆ ಮೋಕ್ಷ ಕೊಡೋದಿಲ್ಲ ಅಂತ ಕಳಿಸ್ತಾರಲ್ಲ, ಗೊತ್ತಾಯ್ತಾ ಯಾರಿಗೆ? ಇವ್ರ ಯೋಗ್ಯತೆ ಗೊತ್ತಿದೆ ಅವ್ರಿಗೆ, ಪಾಪ ತುಂಬ ಮಣಿ ಮಾಡೋರು, ಇಲ್ಲದ ಇದಾಗಿಬಿಟ್ಟಿದೆ ಆದ್ರಿಂದ ಸರಿಯಲ್ಲ ಅಂತ ಹೇಳಿಬಿಟ್ಟು ಬೇರೆ ಇಟ್ಟಿದೆ ಅದು ತಗೊಳ್ಳಿ ನಿಮಗೆ ಅಂತ ಹೇಳಿ. ಇದು ಅರ್ಥ ಮಾಡಿಕೊಂಡಾಗ ಇಲ್ಲಿ ಬೇರೆ ದೇವತೆಗಳು ಕೂಡ ನಾವು ಕೂಡ ಸುಖ ಫೈನಲ್ ಅಂತ ಹೇಳೋದಿಲ್ಲ, ಅಲ್ಲಿ ತಗೋ ಹೋಗಿ ಅಂತ ಕಳಿಸ ಕಳಿಸೇ ಕಳಿಸ್ತಾರೆ. ಆದ್ರೆ ಸರಿಯಾಗಿ ಉಪಾಸನೆ ಮಾಡಿದವರಿಗೆ ಮಾತ್ರ, ಎಲ್ಲಿ ಹೊರ ಕಳಿಸೋದಿಲ್ಲ. ಮಯ್ಯರ್ಪಿತಾತ್ಮನಃ ಸತ್ತೇ ನಿರಪೇಕ್ಷ ಸರ್ವತಃ ಮದಾತ್ಮಕಂ ಸುಖಂ ಯತ್ತತ್ ಕುತಃ ಸ್ಯಾತ್ ವಿಷಯಾತ್ಮನ ಇತರಾನುಮಾನಸ್ಯ ತರ್ಕಾಭಾವೇನ ದೌರ್ಬಲ್ಯಾತ್ ನಾವು ಉತ್ಥಾತು ಬಲಮಿತ್ಯರ್ಥ. ನಾ ನಿರ್ದೋಷ ಸ್ವಭಾವ, ನಿರ್ದೋಷ ಸ್ವಭಾವರಲ್ಲ, ಆದ್ದರಿಂದ ಸಾಧ್ಯ ಇಲ್ಲ. ಅಕಿಂಚನಸ್ಯ ದಾಂತಸ್ಯ ಶಾಂತಸ್ಯ ಸಮಚೇತಸಃ ಮಯಾ ಸಂತುಷ್ಟ ಮನಸಃ ಸರ್ವಾಃ ಸುಖಮಯಃ ದಿಶಃ. ಅಕಿಂಚನಸ್ಯ ದಾಂತಸ್ಯ ಶಾಂತಸ್ಯ ಸಮಚೇತಸಃ ಮಯಾ ಸಂತುಷ್ಟ ಮನಸಃ ಸರ್ವಾಃ ಸುಖಮಯಃ ದಿಶಃ. ಅಕಿಂಚನಸ್ಯ, ಏನು ಎಕ್ಸ್ಟ್ರಾ ಇಟ್ಕೊಂಡಿಲ್ಲ ಅವನಿಗೆ, ಆರಾಮಾಗಿ ಇದ್ದುಬಿಟ್ಟಿದ್ದಾನೆ. ದಾಂತಸ್ಯ ಇಂದ್ರಿಯ ನಿಗ್ರಹ ಹೊಂದಿದ್ದಾನೆ. ಶಾಂತಸ್ಯ ದೇವರಲ್ಲಿ ಮನಸ್ಸಾಕಿಬಿಟ್ಟಿದ್ದಾನೆ. ಸಮಚೇತಸಃ ಸಮವಾಗಿ ನಡ್ಕೋತಾನೆ, ನಿಷ್ಪಕ್ಷಪತ ನಡ್ಕೋತಾನೆ ಬೆಳೆದವ್ರ ಬಗ್ಗೆ. ಮಯಾ ಸಂತುಷ್ಟ ಮನಸ್ಸ, ದೇವರ ಧ್ಯಾನ ಬಂದಿದ್ದೆ ಸಾಕಿನೇನು ಬೇಡ ಅನ್ಕೊಂಡ್ಬಿಡ್ತಾನೆ ಅಂಥವನಿಗೆ. ಸರ್ವಾಹ ದಿಶಾ ಸುಖಮಯ, ಯಾದಕ್ಕೆ ಹೋದರೂ ಸುಖನೇ ಅವನಿಗೆ. ಯಾಕೆ? ಫ್ರೀ ಅವನು, ಯಾವುದು ಯೋಚನೆ ಕೂಡ ಇಲ್ಲ ಅವನಿಗೆ. ಬಾಡಿಗೆ ತೆರೆಯಿರ್ತದೆ, ಇಂದ ಕಡೆ ಹೋಗ್ತೇನೆ ಬಿಡ್ತು, ಸ್ವಂತ ಬಾರಿ ಬಾರಿ ಪೂಜೆ ಶುರುವಾಗ್ತದೆ. ಇಲ್ಲಿ ಬಂದುಬಿಟ್ರೆ ದಿಕ್ಕ ಬಲ್ಲ ಆಗ್ಬಿಡ್ತದೆ, ನೀರು ಬರೋದಲ್ಲ ಬೇರೆ ಮನೆ ಹೋಗ್ತೇನೆ. ಇವರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ಅಕಿಂಚನಸ್ಯ, ಯಾರಿಗೆ ಅಭಿಮಾನಾದಿಗಳಿಲ್ಲ, ಯಾವುದನ್ನು ಹೊಂದಿಲ್ಲ ಅವರಿಗೇನದು. ದಾಂತಸ್ಯ ಶಾಂತಸ್ಯ ಸಮಚೇತಸಃ, ದಾಂತ ಶಾಂತ ನಿಷ್ಪಕ್ಷಪಾತ ವರ್ತನೆ ಇರೋನು, ದೇವರಲ್ಲೇ ಧ್ಯಾನ ಮಾಡಿದ ಸಂತೋಷದಲ್ಲಿರೋನಿಗೆ ಎಲ್ಲ ದಿಕ್ಕುಗಳು ಆನಂದಕರವಾಗಿರ್ತವೆ. ಏವಂ ವಿಧಶ್ಚ ವದರ್ಪಿತಾತ್ಮನು ನ ಕೇವಲಂ ಅಪುತ್ರ ಸುಖಿತ್ವಂ ಕಿಂತು ಇಹಾಪಿ ಸುಖಿತ್ವಂ ಸ್ಯಾದಿತ್ಯಾ ಅಕಿಂಚನಸ್ಯೇತಿ. ಅಕಿಂಚನಸ್ಯ ಇತ್ಯತ್ರ ಏಕೈಕೋಪಿ ಸುಖಹೇತು ಕಿಮುತ ಸಮುದಿತ ಇತಿ ಭಾವೇನ ಉಕ್ತಂ ಸರ್ವಾಃ ಸುಖಮಯಃ ಇತಿ. ಅಕಿಂಚನಸ್ಯ ಇತ್ಯತ್ರ ಏಕೈಕೋಪಿ ಸುಖಹೇತು, ಅಕಿಂಚನಾಗಿರೋದು ಸುಖಕ್ಕೆ ಕಾರಣ, ದಾಂತನಾಗಿರೋ ಸುಖಕ್ಕೆ ಕಾರಣ, ಶಾಂತನಾಗಿರೋ ಸುಖಕ್ಕೆ ಕಾರಣ, ಸಮಮನಸ್ಕನಾಗಿರೋ ಸುಖಕ್ಕೆ ಕಾರಣ, ದೇವರು ಸಂತೋಷ ಹೊಂದಿರೋ ಸುಖಕ್ಕೆ ಕಾರಣ. ಐದು ಇದ್ದುಬಿಟ್ರೆ ಏಕೈಕ ಪರಾರ್ಥಾಯ ಕಿಮು ಯತ್ರ ಚತುಷ್ಟಯ ಅಂತಾರಲ್ಲ ಹಾಗೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ, ಮೊದಲೇ ಯೌವನ, ಅದರಲ್ಲೂ ಸಾಕಷ್ಟು ದುಡ್ಡು, ಕೈತುಂಬ ಕಾಸು, ಜೊತೆಗೆ ಪ್ರಭುತ್ವ, ಒಳ್ಳೆ ಅಧಿಕಾರ ಬೇರೆ, ಜೊತೆಗೆ ಸಾಲದಾಗ ಹೈ ಕ್ಲಾಸ್ ಅಧಿಕ ಅವಿವೇಕ, ಒಂದೊಂದು ಸಾಕು ಮನುಷ್ಯ ಹಾಳಾಗಿ. ಎರಡು ನಾಲ್ಕು ಇದ್ದುಬಿಟ್ರೆ ಕತೆ ಮುಗಿತು ಅಂತ ಅರ್ಥ. ಅದೇ ರೀತಿ ಒಂದೊಂದು ಸುಖ ಕೊಡುತ್ತೆ, ಅದು ಆಪೋಸಿಟ್ ಇದು. ಆ ಎಕ್ಸಾಂಪಲ್ ಇದಕ್ಕೆ ಬೇರೆ, ಮೊದಲೇ ಏನಿಲ್ಲ ಅಂದ್ರೆ ರಿಸ್ಕೇ ಇಲ್ಲ ಅವನಿಗೆ. ಯಾಕೆ? ಇದ್ರತಾರೆ ಹೋಗ್ಲಿಕ್ಕೆ ಕಳ್ಕೊಳ್ಳೋದಕ್ಕೆ, ಏನಿಲ್ಲಾದ್ರೆ ಕಳ್ಕೊಳ್ಳೋ ಚಾನ್ಸೇ ಇಲ್ಲ. ದಾಂತಸ್ಯ ಶಾಂತಸ್ಯ, ಇಂದ್ರಿಯ ನಿಗ್ರಹ ಇದೆ, ಶಾಂತನಾಗಿಬಿಟ್ಟಿದ್ದಾನೆ, ಮನಸ್ಸು ನಿಷ್ಪಕ್ಷ ನಡ್ಕೋತಾನೆ, ದೇವರು ಮನಸ್ಸಾಕಿಬಿಟ್ಟಿದ್ದಾನೆ. ಒಂದೊಂದು ಸುಖ ಕೊಡಬೇಕಾದ್ರೆ ಐದು ಇದ್ರೆ ಕೇಳಬೇಕಾ? ಅದನ್ನು ಹೇಳ್ತಾರೆ ಪಾರವೆಷ್ಟೆ, ಏನ ಒಂದಿದ್ರೆ ಹೇಗಿರುತ್ತದೋ, ಒಂದು ಕಾಯಿನ ತಗೊಂಡ ಇನ್ನೊಂದು ಸೇಸ್ ಏನಾಗಿರುತ್ತದ? ಇರಲೇಬೇಕಾದ್ರೆ ಒಂದು ಐದು ಹೇಗೆ ಬರುತ್ತವು? ಒಟ್ಟಿಗೆ ಬರುತ್ತೆ ಅಂತ. ಹೌದು, ಅದು ಒಂದು ಸಾಧನೆಯ ಹಂತ ಬೇರೆ, ಸಿದ್ಧಿಯ ಹಂತ ಬೇರೆ. ಸಿದ್ಧಿಯಲ್ಲಿ ಎಲ್ಲ ಇರುತ್ತೆ, ಸಾಧನೆ ಒಂದೊಂದು ಕಾಲಕ್ಕೆ ಬರುತ್ತೆ. ಅದು ಹೇಳಿ ಅಕಿಂಚನಶ್ಚ ಇತ್ಯತ್ರ ಏಕೈಕೋಪಿ ಸುಖಹೇತು ಕಿಮುತ ಸಮುದಿತಾಹ ಇತಿ. ಒಂದೊಂದೇ ಸುಖ ಕಾರಣ ಆಗಬೇಕಾದ್ರೆ ಒಟ್ಟು ಸೇರಿ ಕೇಳಬೇಕಾ ಅಂತ ಹೇಳೋದಕ್ಕೋಸ್ಕರ ಸರ್ವಾಹ ಸುಖಮಯಾದಿಶಃ, ಯಾವುದಕ್ಕೆ ಹೋದರೂ ಆನಂದವಾಗಿರ್ತಾರೆ, ಯೋಚನೆಯೇ ಇಲ್ಲ. ಮುಂದೆ ಅಕಿಂಚ ನಪಾರಮೇಷ್ಠ್ಯಂ ನ ಮಹೇಂದ್ರ ಧಿಷ್ಣ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧೀ ಅಪುನರ್ಭವಂ ವಾ ಮಯ್ಯರ್ಪಿತಾತ್ಮ ಇಚ್ಛತಿ ಮದ್ವಿನಾನ್ಯತ. ಎಷ್ಟರ ಮಟ್ಟಿಗೆ ಸುಖವಾಗಿರ್ತಾನೆ ಅಕಿಂಚನಾದವನು ನನ್ನ ಭಕ್ತ ಅಂತ ಕೇಳಿದರೆ, ನ ಪಾರಮೇಷ್ಠ್ಯಂ ವಾಂಚತಿ ಇಚ್ಛತಿ, ಬ್ರಹ್ಮಪದವನು ಇಷ್ಟಪಡೋದಿಲ್ಲ ಅವನು. ನ ಮಹೇಂದ್ರ ಶಿಷ್ಟ್ಯಂ, ದಿಷ್ಟ್ಯ ಅಂದರೆ ಮನೆ, ಮಹೇಂದ್ರ ಇಂದ್ರದೇವರ ಮನೆ ಅಂದರೆ ಅಮರಾವತಿ, ಅದು ಕೊಟ್ಟರು ಬೇಡ ಅಂತಾನೆ. ನ ಸಾರ್ವಭೌಮಂ, ಚಕ್ರಾಧಿಪತ್ಯ ಕೊಟ್ಟರು ಬೇಡ ಅಂತಾನೆ. ನ ರಸಾಧಿಪತ್ಯಂ, ಎಷ್ಟೋ ಜನ ಇಲ್ಲೇ ಸುಖವಾಗಿರೋರಿಗೆ ಆಫೀಸರ್ ಪ್ರಮೋಷನ್ ಕೊಟ್ಟರು ಬೇಡ ಅಂದ್ಬಿಡ್ತಾರೆ, ಕ್ಲರ್ಕಾಗೇ ಇರ್ತೇನೆ ಅಂತ ಹೇಳ್ತಾರೆ. ಹೌದಲ್ಲ, ಇಲ್ಲೇ ಕಂಡಿದೆ ನಮಗೆ, ಯಾವುದಕ್ಕೆ ಹೆಚ್ಚು ಸುಖ ಕಡಿಮೆ ಇರುತ್ತೋ ಅದು ಪ್ರಮೋಷನ್ ಬೇಡ. ಎಷ್ಟು ಕೇಸ್ ಬೇಕಾಷ್ಟು ಕೇಸ್ ಇರ್ತೇವೆ ಅಂತ ಗೊತ್ತಾಯ್ತಾ? ಅಂದಮೇಲೆ ಇನ್ನು ಇದು ಕೇಳಬೇಕಾ, ಭಕ್ತನಾಗಿದ್ದೆ ಯಾಕೆ, ಬೇಕಾದ ಬಂಧುಗಳಿದ್ದಾರೆ, ಮನೆ ಇದೆ, ಸುಖವಾಗಿದೆ, ಅಲ್ಲಿ ಹೋಗಿ ಏನು ಒದ್ದಾಡಲಿ ನಾನು ಅಂತ ಹೇಳ್ತಾರಲ್ಲ, ಹಾಗೆ ಭಕ್ತಿ ಒಂದು ಇದ್ಬಿಟ್ರೆ ಏನಾಗಿರುತ್ತೆ, ಯಾವ ಲೋಕನೂ ಬೇಕು ಅನಿಸೋದಿಲ್ಲ ಅಂತ ಹೇಳ್ಬಿಡ್ತಾರೆ. ರಸಾಧಿಪತ್ಯ, ರಸಾಧಿಪತ್ಯ ಬಂದರೆ ಪಾತಾಳ ಲೋಕಾದಿಗಳ ಆಧಿಪತ್ಯ, ಬಲಿಚಕ್ರವರ್ತಿ ಬಂತಲ್ಲ ಹಾಗೆ, ರಸಾತ ರಸಾತ ರಸಾತಾಳ ಅಂತ ಅರ್ಥ. ನ ಯೋಗ ಸಿದ್ಧಿಹಿ, ಯಾವುದು ಯೋಗ ಸಿದ್ಧಿ ಕೊಟ್ಟರು ಬೇಡ ಅಂದ್ಬಿಡ್ತಾರೆ. ತಗೊಂಡು ಏನು ಮಾಡೋ ಸಿದ್ಧಿ ತಗೊಂಡು ನಾನೀಗ, ಯಾವುದು ಬೇಕಾಗಿಲ್ಲ. ಅಪುನರ್ಭವಮ್ಮ, ಅವರು ಚಿನ್ನ ಬಿಸಾಕಿ ಹೋಗಿಬಿಟ್ರಲ್ಲ ಮರುತರಾಜ ಯಜ್ಞದಲ್ಲಿ ಕೊಟ್ಟಾಗ, ಏನು ಮಾಡಿದ್ರೆ ಚಿನ್ನಗಳನ್ನೆಲ್ಲ ಅಲ್ಲೇ ಇಟ್ಟೋಗ್ಬಿಟ್ಟು, ಹೊತ್ಕೊಂಡು ಯಾರು ಹೇಳ್ತಾರೆ ಅಂತ ಹೇಳಿದ್ರು. ಈಗ ಎಲ್ಲ ಇದನ್ನ ತಗೊಂಡು ಏನು ಮಾಡ್ಬೇಕಾದ್ರೆ ಈ ಮಂದಿ, ಅಪುನರ್ಭವಮ್ಮ, ಈ ಮಠದಲ್ಲಿ ವಾಸ ಮಾಡೋರು ತಂಬಿಗೆ ತಾಲಿ ಅಷ್ಟೇ ಇಟ್ಕೊಂಡು ಏನು ಇಟ್ಕೊಂಡ್ಬಿಟ್ಟಿರೋದಿಲ್ಲ ಅವರು, ಯಾಕೆ ಎಲ್ಲ ಅಡುಗೆ ಪ್ರಾವೇಟಲ್ಲಿ ಎಲ್ಲ ಊಟದೊತ್ತಿಗೆ ಹೋದ್ರೆ ಸಾಕಷ್ಟೇ, ಏನು ಮಾಡಬೇಕು ಗೊತ್ತೆ, ಯಾವುದವರು ಎಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ ಬೋದೋಯ್ತು, ಬೇರೆ ಸಂಸಾರ ಅಂತಿರೋದಿಲ್ಲ, ಯಾಕೆ ಎಲ್ಲ ಅಲ್ಲೇ ಇರುತ್ತಲ್ಲ ಮತ್ತೇನು. ಆ ರೀತಿಯಿಂದ ನಾ ಯೋಗ ಸಿದ್ಧಿ ಅವರು ಭಾರಿ ಗಲಾಟೆ ಅಂದ್ರೆ ಏನೋ, ನನ್ನ ಪಜ್ಜ ಯಾರೋ ಒಯ್ದಿದ್ದಾರೆ ಅಷ್ಟೇ, ಇದೇ ಇರಲಿಲ್ಲ, ದುಡ್ಡು ದುಡ್ಡು ಇರೋದಿಲ್ಲ ಅವರು, ಲೋಟ ಯಾರೋ ಇಷ್ಟೇ ಬೂರ್ನಾ ಕಂಪ್ಲೀಟ್ ಬಿಟ್ಟು ಇರೋದಿಲ್ಲ ಅವರಲ್ಲಿ. ಅದರಿಂದ ಅಕಿಂಚರಸ್ಯ ಸುಖವಾಗಿರ್ತಾರೆ. ಅವ್ನು ಏನಾದ್ರು ಕೊಟ್ಟರು ಪಾತ್ರೆಗಿದ್ರೆ ಏನು ಮಾಡಲಿ ಅಂತ ಹೇಳ್ತಾರೆ, ಪಾತ್ರೆ ಕೊಟ್ಟರು ಊಟ ಆಗದ ಪಾತ್ರೆ ಕೊಟ್ಟು ಏನು ಮಾಡಲಿ ನಾನೀಗ, ಏನು ದಾನ ಕೊಟ್ಟರು ಅಲ್ಲಿ ಕೊಟ್ಬಿಡಿ, ಅದಕ್ಕೆ ಬೇಕಾಗಿಲ್ಲ ಅಂತ. ಯಾಕೆ ಇಟ್ಕೊಳ್ಳೋದೇ ಕಷ್ಟ, ಅವನ ತೊಗೊಂಡ್ಮೇಲೆ ವ್ಯವಸ್ಥೆ ಇದ್ಮೇಲೆ ಮತ್ತೆ ಹಾಕಬೇಕು. ಇದು ಅರ್ಥ ಮಾಡ್ಕೊಂಡು ದೇವರು ನಮ್ಮ ನೋಡ್ಕೋತಾನೆ ಅಂದಮೇಲೆ ಯೋಗ ಸಿದ್ಧಿ ಕೊಟ್ಟರು ಬೇಡ ಅಂತ ಹೇಳ್ಬಿಡ್ತಾರೆ. ಅಪುನರ್ಭವಮ್ಮ ಮೈ ಅರ್ಪಿತಾತ್ಮ, ಯಾರಿವರು ಮೈ ಅರ್ಪಿತಾತ್ಮ, ಮೈ ಅರ್ಪಿತ ಆತ್ಮ ಯಶ ಸಹ, ನನ್ನಲ್ಲಿ ಮನಸ್ಸು ಹಾಕಿದವನು ಇದ್ದಾನಲ್ಲ ಅವನು, ನಾ ಇಚ್ಛೆದು ಇಷ್ಟಪಡೋದೇ ಇಲ್ಲ, ಅದು ಒಂದು ಬೇಕವನಿಗೆ, ಮದುವಿನ ಅನ್ಯತ ನನ್ನ ಮಾತ್ರ ಬಿಡ್ಲಕ್ಕಾಗೋದಿಲ್ಲ. ಪ್ರಹ್ಲಾದ ಮಾಡಿದ ಹಾಗೆ ತಾನೆ, ಎಷ್ಟು ಶಿಕ್ಷೆ ಕೊಟ್ಟರು ಕೂಡ ಒಳ್ಳೇದು ಕೊಟ್ಟರೆ ಬಿಡದ ಹೋದ ಕೇಸ್ ಬೇರೆ, ಕೆಟ್ಟದ್ದು ಮಾಡ್ತೀನಿ ಅಂದ್ರೆ ಬಿಡದ ಹೋದ ಕೇಸ್ ಬೇರೆ. ಪ್ರಹ್ಲಾದ ಏನು ಮಾಡ್ದ, ಎಷ್ಟು ಕೆಟ್ಟದ್ದು ಮಾಡ್ತೀನಿ ಅಂದ್ರೆ ಕೆರೆ ಮಾಡಲಿಲ್ಲ. ಅದೇ ರೀತಿ ಕೆಲವರು ಎಷ್ಟು ಒಳ್ಳೇದು ಮಾಡ್ತೀನಿ ಅಂದ್ರೆ ಬಿಡೋದ ಸಾಧ್ಯ ಇಲ್ಲ. ದೇವರು ಹಿಡಿದವರಿಗೆ ಅದಿಷ್ಟ ಬಂದರೂ ಬಿಡೋದಿಲ್ಲ, ಇಷ್ಟಪ್ರಾಪ್ತಿ ಆದರೂ ಬಿಡೋದಿಲ್ಲ, ಯಾಕೆ ದೇವರಿಗಿಂತ ಇಷ್ಟ ಮತ್ತೊಂದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಸರಿ. ಮದ್ವಿನ ಅನ್ಯತೆ, ಇದೆಲ್ಲ ಭಾಗವತ್ ಸಾರ್ವತ್ರ ಇತರೆಲ್ಲ ಕೊಟ್ಬಾಡ್ತಾರೆ, ಬೇಕಾದ ಶ್ಲೋಕಗಳನ್ನು ಇಲ್ಲಿವೆ. ಆರ್ಸೆ ಆರ್ಸೆ, ನ ಪಾರಮೇಷ್ಠ್ಯಂ, ನ ಮಹೇಂದ್ರ ಧಿಷ್ಣ್ಯಂ, ನ ಸಾರ್ವಭೌಮಂ, ನ ರಸಾಧಿಪತ್ಯಂ, ನ ಯೋಗ ಸಿದ್ಧೀ ಅಪುನರ್ಭವಂ ವಾ ಮಯ್ಯರ್ಪಿತಾತ್ಮ ಇಚ್ಛತಿ ಮದ್ವಿನಾನ್ಯತ್ ತ್ವಯರ್ಪಿತಾತ್ಮನೋಪಿ ಪಾರಮೇಷ್ಠ್ಯಾದಿ ಆಕಾಂಕ್ಷಾಯಾಂ ತತ್ಪದಾನಾಂ ದುಃಖಮಿಶ್ರಿತ ಸುಖರೂಪತ್ವಾತ್ ಸರ್ವತ್ರ ಸುಖಿತ್ವಂ ಕಥಮಿತ್ಯಾಶಂಕ್ಯಾ ನ ಪಾರಮೇಷ್ಠ್ಯಮಿತಿ. ಅದಕ್ಕೆ ಹೇಳ್ತಾರಪ್ಪ, ಯಜ್ಞ ಬ್ರಹ್ಮಾನುಭವಕಾದಿಗಳಿಗೆ ಹೋಗಿಬಿಟ್ರೆ ಸುಖವಾಗಿರೋದಿಲ್ಲ ನಿನ್ನ ಭಕ್ತರು, ಅವರಿಗೂ ದುಃಖ ಇರುತ್ತಾರೆ ಅಂತ ಕೇಳಿದರೆ, ಅದು ಇಷ್ಟಪಟ್ಟಿರ್ತಾನೆ ಅವ್ರ ದುಃಖ ಆಗಲಿಕ್ಕೆ, ಇಷ್ಟನೇ ಪಡೋದಿಲ್ಲ ಅಂದ್ಬಿಡ್ತಾರೆ. ಮಯ್ಯರ್ಪಿತಾತ್ಮ ಮಾಮೇವ ಸುಖಮಿಚ್ಛತಿ ಮದನ್ಯತೆ ಕಿಮಪಿ ನ ಇಚ್ಛತಿ ಇತ್ಯತಃ ತಸ್ಮಾತ್ ತಸ್ಯ ನಿರಾಕಾಂಕ್ಷತ್ವೇನ ಸರ್ವತ್ರ ಸುಖಮೇವ ಇತಿ ಭಾವ. ನಿರಾಕಾಂಕ್ಷನಾದವನಿಗೇನಾಗುತ್ತೆ, ಸರ್ವತ್ರ ಸುಖನೇ ಹೊರತು ಬೇರೆ ಇಲ್ಲ. ನ ತಥಾ ಮೇ ಪ್ರಿಯತಮಃ ಆತ್ಮಯೋನಿರ್ನ ಶಂಕರಃ ನ ಚ ಸಂಕರ್ಷಣೋ ನ ಶ್ರೀಹಿ ತವ ಆತ್ಮ ಚ ಯಥಾ ಭವಾನ್ ಇತಿ ಕೆಲವು ಶ್ಲೋಕ ಹೇಳ್ಬಿಡ್ತಾನೆ. ನ ತಥಾ ಮೇ ಪ್ರಿಯತಮಃ ಆತ್ಮಯೋನಿಹಿ ನ ಶಂಕರಃ ನ ಚ ಸಂಕರ್ಷಣಃ ನ ಶ್ರೀಹಿ ವಾ ಆತ್ಮ ಚ ಯಥಾ ಭವಾನ್. ಉದ್ಧವ ಯಥಾ ಭವಾನ್, ನೀನು ನನಗೆ ಎಷ್ಟು ಪ್ರಿಯ ನೋಡು, ಅಷ್ಟು ಪ್ರಿಯ. ಪ್ರಿಯತಮಃ ನ ತಥಾ ಮೇ ಆತ್ಮಯೋನಿಹಿ, ಆತ್ಮಯೋನಿ ಅಂದರೆ ಬ್ರಹ್ಮದೇವರು, ಬ್ರಹ್ಮದೇವರು ಅಷ್ಟು ಪ್ರಿಯರಲ್ಲ ನನಗೆ. ನಾ ಶಂಕರ ರುದ್ರದೇವರು ಅಷ್ಟು ಪ್ರಿಯರಲ್ಲ, ಅದವ್ರ ಮಗ ಇವರು ಮೊಮ್ಮಗ. ನ ಚ ಸಂಕರ್ಷಣ ಇದು ಅಣ್ಣ ಬ್ರಹ್ಮದೇವರು. ನ ಶ್ರೀಹಿ ಯಾರು ಬಲರಾಮದೇವರು. ನ ಶ್ರೀಹಿ ಮಹಾಲಕ್ಷ್ಮಿ ಅಷ್ಟು ಪ್ರಿಯರಲ್ಲ. ಆತ್ಮಾಚ ನಾನು ಅಷ್ಟು ಪ್ರಿಯರಲ್ಲ ನನಗೆ, ನೀನೇ ಭಾರಿ ಪ್ರಿಯ ನನಗೆ, ನನಗಿಂತ ನೀನೇ ಭಾರಿ ಪ್ರಿಯ ಅಂತ ಹೇಳ್ಬಿಡ್ತಾನೆ. ನ ತಥಾ ಮೇ ಪ್ರಿಯತಮಃ ಆತ್ಮಯೋ ನಿರ್ನ ಶಂಕರ ನ ಚ ಸಂಕರ್ಷಣೋ ನ ಶ್ರೀಹಿ ನವ ಆತ್ಮಾತ್ಯ ಯಥಾ ಭವ ಅನ್ನ. ಇಂಥ ಮಾತುಗಳು ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಉದ್ಧವ ಸರ್ವೋತ್ತಮ ಆಗಿಬಿಡ್ತಾರೆ. ಕೃಷ್ಣನಿಗೆ ತನಗಿಂತ ಇದು ಪ್ರಿಯ ಅಂದರೆ ಬರೀ ಉಳಿದವರಿಂದ ಬಿಡ್ತಾವಲ್ಲ, ಉದ್ಧವನೇ ಸರ್ವೋತ್ತಮನಾಗಿಬಿಡ್ತಾರೆ ಅಂತ ಮಾತಿದೆ. ಅದಕ್ಕೆ ಅರ್ಥ ಹೇಳ್ತಾರೆ, ಹಾಗೆಲ್ಲ ತಿಳ್ಕೋಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ತಾತ್ಪರ್ಯ ಬರೆದಿದ್ದ ಆಚಾರ್ಯರು, ಅತ್ರ ಭಕ್ತೇಷು ಪ್ರೀತಿ ವಿಶೇಷು ಅಸ್ತೀತಿ ದರ್ಶಯಿತು ಭಕ್ತೇ ಕರ್ತವ್ಯತ್ವಂಚ ನಿದರ್ಶಯನ್ನಿವ ಉದ್ಧವಂ ಅತಿಸ್ತೌತಿ ನ ತಥಾ ಇತಿ. ಭಕ್ತರಲ್ಲಿ ತಾನು ಭಾರಿ ಪ್ರೀತಿ ಮಾಡ್ತೀನಿ ಅಂತ ಹೇಳೋದಕ್ಕೋಸ್ಕರವಾಗಿ, ಭಕ್ತಿ ಮಾಡಿದ್ರೆ ಸಂತೋಷ ಪಡ್ತೀನಿ ಅಂತ ಹೇಳೋದಕ್ಕೋಸ್ಕರವಾಗಿ ಉದ್ಧವ ನಿಮಿತ್ತ ಮಾಡ್ಕೊಂಡು ಹೇಳ್ತಾರೆ. ಏನದು, ಅನೇನ ಮಾನುಷ್ಯಾದಿ ಭಕ್ತೇಷು ಭಿನ್ನ ಭಿಕ್ಷಾನ್ನ ಪ್ರಧಾನವತ್ ರೂಪಾ ನಿಮಿತ್ತ ಪ್ರೀತಿ ಲಕ್ಷ್ಮ್ಯಾದಿಷು ಪ್ರಿಯಾ ಪುತ್ರಾದಿ ಪ್ರೀತಿವತ್ ಸಾರ್ವಕಾಲಿಕಿ ಆಂತರ ಪ್ರೀತಿರಸ್ತಿ ಇತಿ ಸೂಚಿತಂ. ಬಹಳ ಇಂಪಾರ್ಟೆಂಟ್ ವಿಷಯ ಇದು. ಅನೇನ ಮನುಷ್ಯಾದಿ ಭಕ್ತೇಷು ಭಿಕ್ಷಾನ್ನ ಪ್ರಧಾನವತ್ ಕೃಪಾ ನಿಮಿತ್ತ ಪ್ರೀತಿ ಲಕ್ಷ್ಮ್ಯಾದಿಷು ಪ್ರಿಯಾ ಪುತ್ರಾದಿ ಪ್ರೀತಿವತ್ ಸಾರ್ವಕಾಲಿಕಿ ಆಂತರ ಪ್ರೀತಿ ಅಸ್ತಿ ಇತಿ ಸೂಚಿತಂ. ನೋಡೋದಕ್ಕೆ ಮಾತಿನಲ್ಲೇ ಉದ್ಧವ ಮೇಲೆ ಹೆಚ್ಚು ಪ್ರೀತಿ ಅಂತಾಯಿತು. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಉದ್ಧವ ಅಲ್ಲ, ಭಕ್ತರ ಮೇಲೆ ಭಾರಿ ಪ್ರೀತಿ ಅಂತ ಅರ್ಥ. ಅದು ಎಂಥ ಭಕ್ತರು, ಉದ್ಧವನ ಕ್ಯಾಲಿಬರ್ ಭಕ್ತರಲ್ಲಿ ಭಾರಿ ಪ್ರೀತಿ. ಮೇಲಿನ ಭಕ್ತರಲ್ಲಿ ಕಡಿಮೆ ಅನಿಸುತ್ತೆ. ಹಾಗಲ್ಲ, ಯಾತಕ್ಕೆ ಅಂದರೆ ಇವರೆಲ್ಲ ಎಂಥವರು ಅಂದರೆ ಭಾರಿ ಕಡಿಮೆ ಭಕ್ತರು. ಇವ್ರ ಮೇಲೆ ಏನಿರುತ್ತಂತೆ, ಇವ್ರ ಭಾರಿ ಅನುಕಂಪ ಜಾಸ್ತಿ ಇರುತ್ತಂತೆ. ಅವ್ರ ಮೇಲೆ ಅಷ್ಟು ಅನುಕಂಪ ಇರೋದಿಲ್ವಂತೆ. ಪ್ರೀತಿ ಬೇರೆ, ಅನುಕಂಪ ಬೇರೆ. ಪ್ರೀತಿ ಬೇರೆ, ಅನುಕಂಪ ಬೇರೆ. ಅನುಕಂಪ ಯಾತಕ್ಕಿದೆ ಅಂದರೆ ಮಾತಾಡ್ತಾ ಕೂತಿರ್ತಾರೆ ಎಲ್ಲ, ಇನ್ನೂ ಊಟಕ್ಕೆ ಬಿಡಿಸಿರೋದಿಲ್ಲ ಕೂಡ. ಯಾರು ಭಿಕ್ಷಕ ಬರ್ತಾರೆ, ಕೊಟ್ಟು ಕಳಿಸ್ಬಿಡ್ತಾರೆ ಯಾರು ಅವ್ರು. ಉಳಿದವ್ರಿಗೆ ಏನಿದೆ, ನಮಗೆ ಭಿಕ್ಷಕ ಬೇಕಾಗಿಬಿಟ್ಟರೆ ನಿಮಗೆ ಅಂತ ಕೇಳಿದರೆ ಗೊತ್ತಾಯ್ತಾ, ಇವ್ರಿಗೆ ಹಾಕಿ ಊಟ ಬೇರೆ ಇದೆ. ಇವರಿಗೆಲ್ಲ ಹೊಟ್ಟ ಅವ್ರು ಬಳಕ ಕಡ್ದು ಎಲೆ ಕುಡಿದೆಲ್ಲ ಹಾಕೋದಿಲ್ಲ, ಒಂದಿಷ್ಟು ತೊಗೊಂಡು ಒಂದು ಕೊಟ್ಟು ಕಳಿಸ್ಬಿಡ್ತಾರೆ. ಎಂಥ ಪ್ರೀತಿ ಅದು, ಬಂದಿರ್ತಾರೆ ಕಾಲು ಇದಾಗಿಬಿಟ್ಟಿರುತ್ತೆ, ಒದ್ದಾಡ್ತಿರ್ತಾರೆ, ಏನಾರು ಕೊಡಿ ಅಂತಲೇ ಕೊಟ್ಟು ಕಳಿಸ್ಬಿಡ್ತಾರೆ. ನೋಡೋರಿಗೆ ಏನು ಅನಿಸುತ್ತೆ ಅದು, ಏನು ಇವರಿಗಿಂತ ಅವರೇ ದೊಡ್ಡವನಾ? ಅಲ್ಲೇ ಅಲ್ಲ, ಯಾತಕ್ಕೆ ಅದು ಅನುಕಂಪ, ಅನುಕಂಪದಿಂದ ಕಳಿಸಿದ್ದೆ ಹೊರತು ಅದು ಇಂಥ ಪ್ರೀತಿ ಅಲ್ಲ. ಅದು ಅನುಕಂಪ ನಿಮಿತ್ತ ಪ್ರೀತಿ ಬೇರೆ, ಈ ಪ್ರೀತಿ ಬೇರೆ. ಆದ್ದರಿಂದ ದೇವರಿಗೆ ಉದ್ಧವಾದಿಗಳಲ್ಲಿ ಹೆಚ್ಚು ಪ್ರೀತಿ ಅಂದರೆ ಅನುಕಂಪಪೂರ್ಣವಾದ ಪ್ರೀತಿ ಇವ್ರ ಮೇಲಿದೆ. ಆ ರೀತಿ ಲಕ್ಷ್ಮೀ ಮೊದಲಾದವರಲ್ಲಿ ಇಲ್ಲ. ಯಾಕೆ ಅವರಲ್ಲಿ ಇಂಥ ಸ್ಥಿತಿನೇ ಇಲ್ಲ, ಉದ್ಧವಾದಿಗಳಿರ್ತಕ್ಕಂಥ ಸ್ಥಿತಿ ಅವರಲ್ಲಿಲ್ಲ. ಮೇಲೆ ಸ್ಥಿತಿಯಲ್ಲಿದ್ದಾರೆ, ಆದ್ದರಿಂದ ಏನಿಲ್ಲ ಅವ್ರ ಬಗ್ಗೆ ಅನುಕಂಪ ನಿಮಿತ್ತ ಪ್ರೀತಿ ಇಲ್ಲ, ಬೇರೆ ರೀತಿ ಪ್ರೀತಿ ಇದೆ. ಅದನ್ನು ಹೇಳ್ತಾರೆ, ಕೃಪಾ ನಿಮಿತ್ತ ಯಾ ಪ್ರೀತಿ ನೀಚ ಭಕ್ತೇಶು ಸಾಧಿಕ ಅಂತರೈವತು ಯಾ ಪ್ರೀತಿ ಸಾತು ಉಚ್ಚೇಶು ಯಥಾಕ್ರಮಂ ಯಥಾ ಕಂಚಿತ್ ಸ್ವಮಾತ್ಮಾನಂ ಪ್ರಿಯಾಂ ಪುತ್ರಮಥಾಪಿವ ಅತಿಹಾಯ ಕೃಪಾಯುಕ್ತೋ ಭಿಕ್ಷವೇನ್ನಂ ದದಾತ್ಯಪಿ ಕದಾಚಿದೇವನ ಪುನಃ ಸ್ವಾತ್ಮಾದೇ ಸಾರ್ವಕಾಲಿಕಂ ಯೋಗಕ್ಷೇಮವಹತ್ವಂಚ ನಿತ್ಯಂ ಸ್ವಾತ್ಮಾದಿ ಸುಸ್ಫುಟಂ ಏಮೇವ ಪರೇಶಸ್ಯ ಭಕ್ತೇಷು ಶ್ರಿಯಜಾದಿಷು ಇತಿ ವಚನಾ ಅಂದರೆ ಕ್ಲಾರಿಫೈ ಮಾಡ್ತಾರೆ. ಕೃಪಾ ನಿಮಿತ್ತ ಯಾ ಪ್ರೀತಿ ನೀಚ ಭಕ್ತೇಷು ಸಾಧಿಕ. ಇದೆಲ್ಲ ಅರ್ಥ ಬರೆದವರು ಏನಂದ್ರೆ ಸಾಕಾಗ್ತಿತ್ತು, ಇದಕ್ಕೆಲ್ಲ ಅರ್ಥವಾದವನ್ನು ಮುದೋಗ್ತಿತ್ತು ಅಷ್ಟೇ, ಆಚಾರ ಹಾಗಲ್ಲ. ಹಿಂದಿನ ಒಂದು ಸೈಕಾಲಜಿ ಹೇಳ್ತಾರೆ, ಇದರಿಂದ ಒಳ್ಳೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟು ಕುಲಂಕಷ ವಿಚಾರ ಮಾಡಿ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಕೃಪಾ ನಿಮಿತ್ತ ಪ್ರೀತಿ ಬೇರೆ, ಗುಣನಿಮಿತ್ತ ಪ್ರೀತಿ ಬೇರೆ. ಗುಣನಿಮಿತ್ತ ಪ್ರೀತಿ ಅನ್ನೋದು ಲಕ್ಷ್ಮ್ಯಾದಿಗಳಲ್ಲಿ ಭಾರಿ ಶ್ರೇಷ್ಠ, ಅವ್ರ ಮೇಲೆ ಮಾಡ್ತಾನೆ. ಕೃಪಾನಿಮಿತ್ತ ಪ್ರೀತಿಯಲ್ಲಿ ಇವ್ರ ಮೇಲೆ ಮಾಡ್ತಾನೆ. ನೀಚ ಭಕ್ತರಲ್ಲಿ ಕೃಪಾನಿಮಿತ್ತ ಪ್ರೀತಿಯನ್ನು ಮಾಡ್ತಾನೆ, ಆದರೆ ಉಳಿದವರಲ್ಲಿ ಒಳಗಿನ ಪ್ರೀತಿ ತೋರಿಸ್ತಾನೆ. ಆಂತರ ಇವತ್ತು ಯಾ ಪ್ರೀತಿ ಸಾತು ಉಚ್ಚೇಶು ಯಥಾಕ್ರಮ, ಉತ್ತಮರಲ್ಲಿ ಒಳಗಿನದ ಪ್ರೀತಿ ತೋರಿಸ್ತಾನೆ. ಹೊರಗಿನ ಪ್ರೀತಿ ಇವ್ರ ಮೇಲೆ, ಒಳಗಿನ ಪ್ರೀತಿ ಇವ್ರ ಮೇಲೆ ತೋರಿಸ್ತಾನೆ. ಯಥಾ ಕಂಚಿತ್ ಸ್ವಮಾತ್ಮಾನಂ ಪ್ರಿಯಾಂ ಪುತ್ರ ಮಥಾಪಿವ ಅತಿಹಾಯ ಕೃಪಾಯುಕ್ತೋ ಭಿಕ್ಷವೇ ಅನ್ನಂ ದದಾತ್ಯಪಿ. ಯಾರೋ ಭಿಕ್ಷುಕ ಬಂದ, ಅವರೆಲ್ಲ ಊಟಕ್ಕೆ ಕೂತಿದ್ರು, ಭಾಳ ನಿನ್ನ ತಮ್ಮ ಸ್ವಲ್ಪ ಇತ್ತು ನೋಡಿದ್ರು, ಪಾಪ ತಷ್ಟ ಎಲ್ಲರೂ ಬಿಡಿಸಿಬಿಟ್ಟ, ತಾನು ಕೂಡ ತಿನ್ನಲಿಲ್ಲ, ಅವ್ರಿಗೆ ಹಾಕಿಬಿಟ್ಟ ಹೋಗಿಬಿಟ್ಟು. ಯಾಕೆ ಅವತ್ತು ತಾತ್ಕಾಲಿಕ ಪ್ರೀತಿ ಅದು, ಪಾಪ ಏನೋ ಒದ್ದಾಡ್ತಾನೆ ಹೋಗಿಬಿಡ, ಆಮೇಲೆ ಮಾಡ್ಕೊಂಡು ನಿಧಾನ ಮಾಡ್ಕೊಂಡ್ರಾಗತ್ತೆ, ನಾವು ಅವ್ನಿಗೆ ಕಳಿಸಬೇಡ ಅಂತ ಆಗ್ತಾರೆ. ಇದರಿಂದ ಅರ್ಥ ಏನಾದ್ರೆ ಮತ್ತೆ ಯಾರೋ ಮಗನಿಗೆ ಕೊಟ್ಟು ಇಸ್ಕೊಂಡ್ಬಿಡ್ತಾನೆ ಪ್ರಿಯರ ಜೊತೆಗೆ, ನಿನಗೆ ಕೂಡ ಆಮೇಲೆ ಕೊಡ್ತೀನಿ ಇಸ್ಕೊಂಡ್ಬಿಡ್ತಾನೆ. ನೋಡಿದ್ರೆ ಏನಿಸುತ್ತೆ, ಮಗನಿಗಿಂತ ಭಿಕ್ಷುಕ ಭಾರಿ ಪ್ರೀತಿ ಅಂತೇಳಲ್ಲ, ಪಾಪ ಒದ್ದಾಡಿ ಸದ್ಯಕ್ಕಿದೆ ಕಳಿಸಬೇಡ ಅವ್ರನ್ನ, ಆ ರೀತಿ ಮಾಡ್ತಾನೆ. ಅದು ಕೃಪಾನಿಮಿತ್ತ ಪ್ರೀತಿ ಅನ್ನೋದು ಬೇರೆ, ಆಂತರ ಪ್ರೀತಿ ಅನ್ನೋದು ಬೇರೆ. ಆಂತರ ಪ್ರೀತಿ ಅನ್ನೋದು ಯಾವಾಗಲೂ ಕೂಡ ತಾರತಮ್ಯ ಕ್ರಮದಲ್ಲೇ ಇರುತ್ತೆ ಹೊರತು ತಾರತಮ್ಯ ಬಿಡೋದಿಲ್ಲ. ಈ ಪ್ರೀತಿ ಜಾಸ್ತಿ ಇರುತ್ತೆ. ಯೋಗಕ್ಷೇಮ ವಹತ್ವಂಚ ನಿತ್ಯಂ ಸ್ವಾತ್ಮಾದಿಷು ಸ್ಫುಟಂ ಏಮೇವ ಪರೇಶಸ್ಯ ಭಕ್ತೇಶು ಶ್ರೀಯಜಾದಿಷು. ಶ್ರೀ ಮತ್ತು ಅಜ ಬ್ರಹ್ಮಾದಿಗಳಲ್ಲಿ ಆಂತರ ಪ್ರೀತಿ ಇದೆ, ಇಲ್ಲಿ ಕಡಿಮೆ ಪ್ರೀತಿ ಇದೆ. ಮನೆಯಲ್ಲೇ ಹ್ಯಾಂಡಿಕ್ಯಾಪ್ಡ್ ಮಗು ಇರುತ್ತೋ ಗೊತ್ತಾಯ್ತಿಲ್ಲ, ಇನ್ನೊಬ್ರು ಗಟ್ಟಿಮುಟ್ಟಾಗಿರ್ತಾರೆ, ಇವ್ರು ಎತ್ಕೊಂಡು ಓಡಾಡ್ತಾರೆ, ಅವ್ನು ಎತ್ಕೊಂಡು ಓಡಾಡೋ ಗತಿ ಏನಾಗಬೇಕಾಗುತ್ತೆ? ಇದಕ್ಕೂ ಎತ್ಕೊಂಡು ನನ್ನ ಎತ್ಕೊಂಡು ಓಡಾಡಿ ಅವ್ರ ಪ್ರೀತಿ ಕಡಿಮೆ ಅಂತ ಕೇಳಿದರೆ, ಆ ಪ್ರೀತಿ ಅದಕ್ಕೆ ಯಾಕೆ ಎತ್ಕೊಂಡು ಓಡಾಡ್ತಿದ್ದಾರೆ? ಅವ್ರಿಗೆ ಆಗೋದಿಲ್ಲ ಪಾಪ, ಅದಕ್ಕೆ ಎತ್ಕೊಂಡು ಓಡಾಡ್ತಾರೆ. ಇವನಿಗೆ ಕೊಲೆ ಕಲ್ಲು ಗುಂಡಿ ತೆಗೆದು ಹೋಗ ಕಡೆ ಅಂತ ಹೇಳ್ತಾರೆ, ಬೈದು ಬಿಡ್ತಾರೆ, ಎತ್ಕೊಂಡು ಬೈದು ಬಿಡ್ತಾರೆ. ಅದಕ್ಕೆ ಅಲ್ಲೂ ಕೂಡ ಜಾಸ್ತಿ ಪ್ರೀತಿ ಇರೋದಿಲ್ಲಿ. ಇವನು ದುಡ್ಡು ತಂದಕ್ಕ ಇವನು ಕೆಲಸ ಮಾಡಿ ಸಂಬಳ ತಂದು ಮನೆಗೆ ಹಾಕ್ತಾನೆ, ಅವ್ನು ಪೋಷಣೆ ಮಾಡ್ತಾರೆ. ಇವನು ಮಗನೇ, ಅವನು ಮಗನೇ, ಅವನು ಹ್ಯಾಂಡಿಕ್ಯಾಪ್ಡ್ ಅಲ್ಲ. ಇವನಿಗೆ ಇವನು ಏನು ಮಾಡೋದಿಲ್ಲ, ಅವನಿಗೆ ಜಾಸ್ತಿ ಮಾಡ್ತಾರೆ. ಇದು ಅರ್ಥ ತಮ್ಮದನ್ನು ಅವನಿಗೆ ಕೊಡ, ಇವನಿಗೆ ಕೊಡ್ತಾರೆ. ಯಾತಕ್ಕೆ ಈ ಪಾಪ ಬೇರೆ ಡಿಪೆಂಡೆನ್ಸ್ ಜಾಸ್ತಿ ಇದೆ ಇವನಿಗೆ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಲೋಕ ಕೃಪಾ ನಿಮಿತ್ತ ಪ್ರೀತಿಗೆ ಅರ್ಥ ಗೊತ್ತಾಗುತ್ತೆ. ಇದರಿಂದ ಇದು ನೋಡಿ ಉಳಿದವ್ರಿಗೂ ಏನು ತಪ್ಪು ತಿಳ್ಕೊಂಬೋದಿಲ್ಲ, ಉಳಿದವ್ರ ತಪ್ಪು ತಿಳ್ಕೊಳಕ್ಕೆ ಹೋಗೋದಿಲ್ಲ. ಏನಂತ, ಅವ್ನು ವೀಲ್ ಚೇರ್ ಕೊಡಿಸ್ಬಿಟ್ರು ಪಾಪ, ಕಾಲು ಸರಿ ಇಲ್ಲ ಅಂತ ರಘು ವೀಲ್ ಚೇರ್ ಕೊಡೋದು ಗ್ಯಾರಂಟಿ ಮಾಡಿದ್ದಾರು ಕೂಡ. ಯಾತಕ್ಕೆ ಗೊತ್ತೇವಿನಿ, ನನಗೆ ಸೀಟೇನೇ ಇಲ್ಲ ಅದು. ಸೊ ದೊಡ್ಡವರಿಗೆ ಅಂತವ್ರಿಗೆ ಬಯಸ್ಕೊಂಡು ಸುಮ್ಮನೆ ಇರ್ತಾನೆ, ಅವ್ನು ಗೊತ್ತವನು ನನ್ನ ಪ್ರೀತಿ ಜಾಸ್ತಿ ಇದೆ ಅಂತ ಗೊತ್ತು. ಆದರೂ ಕೂಡ ಏನಾಗುತ್ತೆ, ಅಲ್ಲಿ ತೋರಿಸೋ ನನಗೆ ಬೇಡ, ಅವರಿಗೆ ತೋರಿಸು ಅಂತ ಹೇಳ್ತಾರೆ. ಆದ್ದರಿಂದ ಅದೇ ರೀತಿಯ ಪ್ರಹ್ಲಾದನಿಗೂ ಕೂಡ ಆ ಸಮಯದಲ್ಲಿ ಭಾರಿ ಪ್ರೀತಿ ಅಂತ ಹೇಳಿದ್ದ ಕಾರಣ ಏನು ಅಂದರೆ, ಪಾಪ ಭಾರಿ ನೊಂದಿದ್ದಾನೆ ಅಷ್ಟೊತ್ತು, ಹಿರಣ್ಯಕಶಿ ಹಿಂಸೆಯಿಂದ ಭಾರಿ ನೊಂದೋಗಿಬಿಟ್ಟಿದ್ದಾನೆ. ಅದು ಪ್ರಹ್ಲಾದನೇ ಬರಲಿ, ಆಮೇಲೆ ಮಾತಾಡ್ತಾರೆ, ಉಳಿದವರಿಗಿಂತ ಆತು ಬರಬೇಕು ಅಂತ ಹೇಳ್ತಾರೆ. ಇದೆಲ್ಲ ಏನಿದು, ತಾತ್ಕಾಲಿಕ ಪ್ರೀತಿ ಬೇರೆ, ಕೃಪಾ ನಿಮಿತ್ತ ಪ್ರೀತಿ ಬೇರೆ, ಆಂತರ ಪ್ರೀತಿ ಬೇರೆ. ಆಂತರ ಪ್ರೀತಿ ಯಾವಲ್ಲೂ ತಾರತಮ್ಯನೇ ಅವಲಂಬಿಸಿರುತ್ತೆ, ಬೇರೆ ಅಲ್ಲ. ಇಲ್ಲೂ ಕಾಲೇಜಲ್ಲಿ ಏನು ಮಾಡ್ತಾರೆ, ಸ್ಕೂಲ್ ಕಾಲೇಜುಗಳಲ್ಲಿ ಈ ಕಡಿಮೆ ಮಾರ್ಕ್ಸ್ ತೊಗೊಂಡ್ರೆ ಸ್ಪೆಷಲ್ ಕ್ಲಾಸ್ ಇಡ್ತಾರೆ, ಅವ್ರಿಗೆ ಇಡೋದಿಲ್ಲ. ಸೊ ಯಾರು ಬೇಕು ಭಾರಿ ಪ್ರೀತಿ ಆಗಿದ್ರೆ, ಉಳಿದವ್ರಿಗೆ ನಾನು ಫೇಲ್ ಆಗಬಾರ್ದಾಗಿತ್ತಾರೆ ಅಡುಗೆ ಕ್ಲಾಸ್ ತೊಗೋತಿರೋದು ಕೇಳಿದ್ರೆ ಅರ್ಥ ಏನು? ಅವ್ರಿಗೆ ಖುಷಿ, ಅವ್ರಿಗೆ ಹೋಗ್ತಾರೆ, ನನಗೆ ಇಲ್ಲೇ ಇಲ್ಲ. ಯಾಕೆ ಪಾಪ ನಾನು ಫೇಲ್ ಆಗಿಲ್ವಲ್ಲ, ತಿಳಿತಿಲ್ಲ. ಈ ಮಾತು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ಅರೇಂಜ್ಮೆಂಟ್ ಇವತ್ತು ಸರ್ಕಾರದಿಂದ ಕೊಡ್ತಾರೆ, ಅವರಿಗೆಲ್ಲ ಕೊಡ್ತಾರಲ್ಲ, ಹಿಂದುಳಿದವರಿಗೆ ಪ್ರಾಶಸ್ತ್ಯ ಕೊಡ್ತಾರೆ. ಇದರ ಅರ್ಥ ಏನು? ಅವ್ರು ಹೆಲ್ಪ್ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಹೊರತು ಏನಲ್ಲ. ಅದಕ್ಕೋಸ್ಕರ ಪ್ರೀತಿ ಜಾಸ್ತಿ ಇದೆ ಅಮರ್ಥ ಅಲ್ಲ. ಲೋಕ ಉದ್ಲು ಯಶಬುದ್ಬೋದು ಮುಂದಕ್ಕೆ ಬರ್ಕರೆ ಏನಾಗಬೇಕು? ಬುದ್ಧಿವಂತಿಕೆ ಇತ್ಯಾದಿಗಳೇ ಬೇಕು. ಅಟ್ ದ ಸೇಮ್ ಟೈಮ್ ಪಾಪ ಇವ್ರು ಕೈ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡಬೇಕು? ವ್ಯವಸ್ಥೆ ಮಾಡಬೇಕು. ಆ ಥರ ಬ್ಯಾಲೆನ್ಸ್ ಮಾಡಿಕೊಂಡಾಗ ಭಾರಿ ಒಳ್ಳೆಯದು. ಆದರೆ ಅದು ಅದು ಅರ್ಥ ಕಳ್ಕೊಂಡ್ಬಿಟ್ಟರೆ ತಪ್ಪಾಗಿಬಿಡುತ್ತೆ. ನ ತಥಾ ಮೇ ಪ್ರಿಯತಮ ಆತ್ಮಯೋ ನಿರ್ನಚಂಕರ ನ ಚ ಸಂಕರ್ಷಣೋ ನ ಶ್ರೀಹಿ ನವಾ ಆತ್ಮ ಚ ಯಥಾ ಭವಾನ್. ನಿನ್ನ ಮೇಲೆ ಭಾರಿ ಪ್ರೀತಿ ಇದೆ ಅಂತ ಪರಮಾತ್ಮ ಈ ರೀತಿ ಹೇಳ್ತಾನೆ. ಅದನ್ನು ಸ್ಪಷ್ಟ ಮಾಡ್ತಾರೆ ಮತ್ತೆ. ಅದಕ್ಕೆ ಸಾರ್ವಕಾಲಿಕವಾದ ಪ್ರೀತಿ ಯಾವ ಮೇಲೆ? ರಮಾ ಬ್ರಹ್ಮಾದಿಗಳ ಮೇಲೆ ಸಾರ್ವಕಾಲಿಕವಾದ ಪ್ರೀತಿ. ಇದು ಔಪಾಧಿಕವಾದ ಪ್ರೀತಿ. ಯಾದವೇಭ್ಯಸ್ತು ಸರ್ವೇಭ್ಯ ಉದ್ಧವೋ ಭಗವತ್ ಪ್ರಿಯ. ಅದಕ್ಕೆ ಇನ್ನೊಂದು ಅರ್ಥ. ಈಗ ಇನ್ನೊಂದು ಅರ್ಥ ಏನು ಅಂದರೆ ಈ ರೀತಿ ಇಟ್ಕೋಬೇಕು. ಯಾದವ್ರನ್ನಷ್ಟೇ ತೊಗೊಂಡ್ಬಿಟ್ರೆ ಯಾರು ಶ್ರೇಷ್ಠ? ಉದ್ಧವ ಶ್ರೇಷ್ಠ. ಯಾದವರಲ್ಲಿ ತಾರತಮ್ಯ ಇಟ್ಕೊಂಡ್ರೆ ಉದ್ಧವ ಶ್ರೇಷ್ಠ. ಉದ್ಧವಾಚ್ಯ ಪ್ರಿಯತಮ ಪ್ರದ್ಯುಮ್ನಸ್ತು ಮಹಾರಥ. ಉದ್ಧವನಿಂದ ಪ್ರಿಯತಮ ಯಾರು? ಪ್ರದ್ಯುಮ್ನ ಮಗ. ಇವ್ರ ಸಂಬಂಧಿಗಳು ಅಲ್ದವ್ರನ್ನ ತೊಗೊಂಡ್ಬಿಟ್ರೆ ಉದ್ಧವ, ಸಂಬಂಧಿಗಳು ತೊಗೊಂಡ್ರೆ ಪ್ರದ್ಯುಮ್ನ. ತಸ್ಮಾದಪಿ ಪ್ರಿಯತಮೋ ರಾಮ ಕೃಷ್ಣಶ್ಯ ಸರ್ವದ. ಆತನಿಂದ ಯಾರು ಪ್ರಿಯರು? ಬಲರಾಮದೇವರು. ತಾರತಮ್ಯ ಇದೆ ಇಲ್ಲಿ. ಉದ್ಧವ ಬೃಹಸ್ಪತ್ಯಾಚಾರ್ಯರು, ಕಾಮ ಇಂದ್ರ ಸಮ ಅವರು, ಆಮೇಲೆ ಬಂದು ಬಲರಾಮ ಶೇಷ. ತಾರತಮ್ಯ ಕ್ರಮದಲ್ಲೇ ಇದೆ. ನೈವ ತಸ್ಮಾತ್ ಪ್ರಿಯತಮೋ ನೈವೈಕಂ ಚತುರ್ಮುಖಂ. ಅವರಿಗಿಂತ ಹೆಚ್ಚು ಪ್ರಿಯ ಯಾರು? ಬ್ರಹ್ಮದೇವರು. ಸರ್ವೇಭ್ಯೋಪಿ ಪ್ರಿಯತಮ ಹರೇಹೇ ಶ್ರೀದೇವ ವಲ್ಲಭ. ಇನ್ನೂ ಹೆಚ್ಚು ಪ್ರಿಯರ್ಯಾರು ಅಂತ ಕೇಳಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ. ನೈವ ತಸ್ಯಾ ಪ್ರಿಯತಮೋ ವಿನಾ ಸ್ವಾತ್ಮಾನಮೇವತು. ರಮಾದೇವಿಗಿಂತ ಯಾರು ಹೆಚ್ಚು ಪ್ರಿಯರಲ್ಲ. ಇನ್ನೂ ಹೆಚ್ಚು ಪ್ರಿಯರು ದೇವರಿಗೆ ಯಾರು ಅಂದರೆ ತಾನೇ, ಇನ್ಯಾರು ಇಲ್ಲ. ನಿತ್ಯತೋಪಿ ಸರ್ವಯಾದವೇಭ್ಯೋ ವಿಶಿಷ್ಟ ಭಕ್ತ ಉದ್ಧವ ಇತಿ ಪ್ರಕಟನಾಯ ವಿಶಿಷ್ಯ ಸ್ತುತಃ ಉದ್ಧವ ಇತಿ ಭಾವ. ಈ ಎರಡು ಅರ್ಥ ಇಟ್ಕೊಂಡು ಹೇಳಿದ್ದೆ ಹೊರತು ಉದ್ಧವ ಶ್ರೇಷ್ಠಾಮರ್ಥಲ್ಲಿ ಹೇಳಿದ್ದಲ್ಲ ಅಂತ ಹೇಳಿ ತಾರತಮ್ಯವನ್ನು ಸ್ಪಷ್ಟ ಮಾಡಿ. ತತಥಾ ಮೇ ಪ್ರಿಯತಮ. ಅದಕ್ಕೆ ಇನ್ನೊಂದು ಅರ್ಥ ಬೇರೆ ಕಡೆ ಮಾಡ್ತಾರೆ. ಏನು ಸುಲಭ, ಇನ್ನೂ ಸುಲಭ. ಏನದು ನೋಡು, ನೀನು ಯಾವ ಪ್ರಿಯನಾಗಿದ್ದೀಯಲ್ಲ, ಅವ್ರು ಯಾರು ಹಾಗೆ ಪ್ರಿಯರಲ್ಲ ನನಗೆ, ಇನ್ನೂ ಜಾಸ್ತಿ ಮುಗಿದೋಯ್ತಲ್ಲ ಅದೇ ಅರ್ಥ ಆಯ್ತಾ? ಇನ್ನೂ ಜಾಸ್ತಿ ಅವರು ಅದು ಇನ್ನೂ ಸುಲಭವಾದ ಅರ್ಥ. ಬೇರೆ ಕಡೆ ಮಾಡ್ತಾರೆ ಅಂತ ಅರ್ಥ. ಮೂರನೇ ಅರ್ಥ ಏನಂತ ಕೇಳಿದರೆ ಇಷ್ಟು ಪ್ರಿಯ ಅಲ್ಲ. ಎಷ್ಟು ಪ್ರಿಯರು? ಜಾಸ್ತಿ ಪ್ರಿಯರಷ್ಟೇ. ನೀನೆಷ್ಟು ಪ್ರಿಯ ಅಲ್ಲಪ್ಪ, ಅಷ್ಟು ಪ್ರಿಯ ಅವರಲ್ಲ. ಏನಾಯ್ತು ಅಲ್ಲಿಗೆ? ಹೆಚ್ಚಾಗೋದು ಕಡಿಮೆ ಆಗ್ಬೋದು. ದೊಡ್ಡವರೆಲ್ಲ ಹೆಚ್ಚೋದು, ಪುರುವಾಗಿರೋದು ಹೆಚ್ಚೇ, ಉಳಿದವರೆಲ್ಲ ಕಡಿಮೆ. ಆ ಥರ ಇದೆ ಅಂತ ತಿಳ್ಕೊಂಡ್ರೆ ಸಮಸ್ಯೆನೇ ಇಲ್ಲ. ಆಚಾರ್ಯದ ಅರ್ಥವನ್ನು ಮಾಡಬೇಕಾದ್ರೆ ಭಾಳ ಸಿಂಪಲ್ಲಾಗಿ ತೋರಿಸ್ಕೊಡ್ತಾರೆ ಕೆಲವೊಂದು. ವಿಷ್ಣುದತ್ತ ನಿನ್ನದಲ್ಲಿ ಬಂತು, ಒಂದು ವೇದವಾಕ್ಯದಲ್ಲಿ ಹೇಳ್ತಾರೆ, ಉಪನಿಷತ್ತನ್ನು ಹೇಳ್ತಾರೆ. ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ಅಂತ ಬಂತು. ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ಎಲ್ಲ ಏನು ಅರ್ಥ ಮಾಡಿಬಿಟ್ರೆ ಅದಕ್ಕೆ? ಯಸ್ಮಾತ್ ಪರಂ ನಾಸ್ತಿ ಅಪರಂ ನಾಸ್ತಿ. ಯಾರಿಗಿಂತ ಬ್ರಹ್ಮ ಇದ್ದಾನಲ್ಲ, ಅವನಿಂದ ಮೇಲೇನೂ ಯಾವುದೂ ಇಲ್ಲ, ಕೆಳಗೇನೂ ಯಾವುದೂ ಇಲ್ಲ. ಅದೇನಾಯ್ತು ಅಲ್ಲಿಗೆ? ಅವನೊಬ್ಬನೇ ಇರೋದು ಅಂತ ಅರ್ಥ ಮಾಡಿಕೊಡು. ಉಪನಿಷತ್ ವಾಕ್ಯ ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್, ಯಾವ್ಯಾವುದೂ ಇಲ್ಲ, ದೇವರಿಗಿಂತ ಮೇಲೆ ಇಲ್ಲ, ಕೆಳಗೆ ಇಲ್ಲ, ಆದ್ದರಿಂದ ಅವನೊಬ್ಬನೇ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡು ಜಪ ಹೇಳಿಸ್ಕೊಂಡ್ಬಿಟ್ಟಿದ್ರು. ಆಚಾರ್ಯ ಏನು ಮಾಡಿದರು? ಸುಲಭವಾಗಿದೆ, ಯಾಕೆ ಕಷ್ಟಪಡ್ತೀರ ಅದಕ್ಕೆ? ಅಲ್ಲೇ ವಾಕ್ಯ ಇದೆ, ಏನು ಸೇರಿಸ್ಬೇಕಾಗಿಲ್ಲ ಅದಕ್ಕೆ. ಯಸ್ಮಾತ್ ಪರಂ ನಾ, ಅವರಿಗಿಂತ ಮೇಲೆ ಯಾರೂ ಇಲ್ಲ, ಮುಂದೋಯ್ತಲ್ಲಿ. ಅಪರಮಸ್ತಿ, ಕೆಳಗಿದ್ದು ಬೇಕಾದಷ್ಟಿದೆ ಅಷ್ಟೇ ಅದಕ್ಕೆ ಅರ್ಥ. ವಾಕ್ಯ ಏನು ಬದಲಾಯಿಸಿಲ್ಲ, ಇರೋ ವಾಕ್ಯ ಹಾಗೇನೆ. ಅರ್ಥ ಆಯ್ತಾ? ಅವರೇನು ಮಾಡಿ, ಎರಡೂ ಇಲ್ಲ, ಎರಡೂ ಇಲ್ಲ ಅಂದರೆ ಅರ್ಥನೇ ಇಲ್ಲ ಅದಕ್ಕೆ. ವೇದ ವಾಕ್ಯನೇ ಇದೆಯಲ್ಲ, ಫಸ್ಟ್ ಆಫ್ ಆಲ್ ಕೇಳೋನು ಬೇರೆ ಇದ್ದಾನಲ್ಲ, ಅದು ಮೇಲಿಂದ ಮೇಲಿಂದ ಪರಮಾತ್ಮನ ಮೇಲೆ ಯಾರೂ ಇಲ್ಲ, ಕೆಳಗೆ ಬೇಕಾಷ್ಟೇ ಇದ್ದಾನೆ. ಅದಕ್ಕೆ ಅದು ಗೀತಾ ಸಮತ ಅರ್ಥ ಅದು. ಮತ್ತ ಪರತರಮ್ ನಾಣ್ಯ ಕಿಂಚಿದಷ್ಟಿ ಧನಂಜಯ, ನನಗಿಂತ ಮೇಲೆ ಯಾರೂ ಇಲ್ಲ, ಅಷ್ಟೇ ಕೇಳಿದ್ರು ಬೇಕಾಷ್ಟೇ ಇದ್ದ. ಅದೇ ವಾಕ್ಯದಲ್ಲೇ ತೋರಿಸ ಅನ್ವಯ ಏನು ಮಾಡಬೇಕು ತೋರಿಸಿದ ತಕ್ಷಣ ಅರ್ಥ ಆಗಿಬಿಡ. ಸೊ ನಿನ್ನಷ್ಟು ಪ್ರಿಯ ಅಲ್ಲ, ನಿನಗಿಂತ ಜಾಸ್ತಿ ಪ್ರಿಯ ಇರುತ್ತಾರೆ ಅವರೆಲ್ಲ ಕೂಡ. ನ ತಥಾ ಮೇ ಪ್ರಿಯತಮ. ಇದರಿಂದ ಯಾತಕ್ಕೆ ತಾತ್ಪರ್ಯ ಅಂತ ಯಾತಕ್ಕೆ ಹೆಸರಿಟ್ಟರು ಅಂದರೆ, ಇದು ಒಳಗಿನ ಅಭಿಪ್ರಾಯ ಹೇಳೋದು ತಾತ್ಪರ್ಯ ಅಂತ ಕರೀತಾರೆ. ಹೊರಗಿನ ಅಭಿಪ್ರಾಯ ಬೇರೆ, ಒಳಗಿನ ಅಭಿಪ್ರಾಯ ಬೇರೆ. ಒಳಗಿನ ಅಭಿಪ್ರಾಯ ಭಾಗವತ ತಾತ್ಪರ್ಯ ಅಷ್ಟೇ ಹೇಳಿಬಿಟ್ರೆ ಏನಾಗೋದು? ಅಭಿಪ್ರಾಯ ಹೇಳಿದಾಗ ನಿರ್ಣಯ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಕೊಟೇಶನ್ ಕೊಡ್ತಾರೆ, ಅವಾಗ ಏನಾಯ್ತು ಅದು ಪ್ರೂಫ್ ಕೊಟ್ಟಾಗ ಅದಕ್ಕೆ ನಿರ್ಣಯ ಅಂತ ಆಯ್ತಾ. ಜಡ್ಜ್ಮೆಂಟ್ ಬೇರೆ, ವಿಷಯ ಹೇಳೋದು ಬೇರೆ. ವಿಷಯ ಹೇಳಿಬಿಟ್ರೆ ಅದು ತಾತ್ಪರ್ಯ ಹೇಳಿದಾಗಾಯ್ತು. ಅದೇ ಖಚಿತ ಅಂತ ಹೇಳಬೇಕಾದ್ರೆ ಪ್ರೂಫ್ ಕೊಡಬೇಕು. ಉದ್ದಕ್ಕೂ ಪ್ರಮಾಣ ವಾಕ್ಯ ಕೊಡೋದ್ರಿಂದ ತಾತ್ಪರ್ಯ ನಿರ್ಣಯ ಅಂತ ಹೆಸರಾಯಿತು. ನ ತಥಾ ಮೇ ಪ್ರಿಯತಮ ಆತ್ಮಯೋನಿ ನ ಶಂಕರ ನ ಚ ಸಂಕರ್ಷಣೋ ನ ಶ್ರೀಹಿ ನವಾ ಆತ್ಮಾ ಚ ಯಥಾ ಭವಾನ್ ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ ಅನುವ್ರಜಾಮ್ಯಹಂ ನಿತ್ಯಂ ಪೂಯೇಯ ಸ್ವಾಂಘ್ರಿರೇಣು. ಮತ್ತೆ ಹೇಳ್ತಾರೆ, ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ ಅನುವ್ರಜಾಮಿ ಅಹಂ ನಿತ್ಯಂ ಪೂಯೇಯ ಸ್ವಾಂಘ್ರಿರೇಣು. ನಾನೇನು ಮಾಡ್ತೇನೆ ಗೊತ್ತಾ? ನಿತ್ಯಂ ಅನುವ್ರಜಾಮಿ, ನಿತ್ಯನ ಹಿಂದರ್ಶನ ಹಿಂದಿಂದ ಹೋಗ್ತಿರ್ತೇನೆ ಅಂತ ಹೇಳ್ತಾನೆ. ಭಕ್ತದೇ ನಮ್ಮ ಮುಂದೆ, ನೀನವರ ಹಿಂದೆ, ನಾನು ಭಕ್ತರ ಹಿಂದೆ ಹೋಗ್ತಾ ಇರ್ತೇನೆ ಅಂತ ಹೇಳ್ತಾನೆ. ಎಂಥ ಭಕ್ತರ ಹಿಂದೆ? ನಿರಪೇಕ್ಷಂ, ಬೇರೆ ಅಪೇಕ್ಷೆ ಇಲ್ಲ, ನನ್ನನ್ನೇ ನಂಬಿದ್ದಾರೆ, ಅವರಿಂದ ಹೋಗ್ತೇನೆ. ಮುನಿಂ ಮನನಶೀಲಂ, ಮನನ ಮಾಡೋನ ಹತ್ರ ಹೋಗ್ತೇನೆ, ಶಾಂತಂ ನನ್ನಲ್ಲಿ ನಿಷ್ಠೆ ಹಾಕಿದನ ಹತ್ರ ಹೋಗ್ತೇನೆ, ನಿರ್ವೈರಂ ನಿರ್ವೈರ ಸರ್ವಭೂತೇಶು ಎಸ್ಸ ಮಾಮೇತಿ ಪಾಂಡವ ಅಂತ ಹೇಳ್ಬೇಕಾ, ನಿರ್ವೈರ ಯಾರ ಮೇಲೂ ದ್ವೇಷ ಸಾಧನೆ ಇಲ್ಲ, ಸಮದರ್ಶನಂ ಸರ್ವತ್ರ ಸಮದರ್ಶನ ಗೊತ್ತಾಯ್ತಾ, ಪಂಡಿತ ಸಮದರ್ಶನ ಅಂತ ಹೇಳ್ಬೇಕಾದ್ರೆ ಸಮದರ್ಶನಾಗಿದ್ದಾನಲ್ಲ ಅವನನ್ನ ಅಂತ ಭಕ್ತನನ್ನ ನಿತ್ಯಂ ಅಹಂ ಅನುವ್ರಜಾಮಿ ವ್ರಜಾಮಿ ಅನುವ್ರಜಾಮಿ ಐ ಫಾಲೋ ಹಿಮ್ ಅಂತ ಅರ್ಥ. ಅವನ ಹಿಂದೆ ಹೋಗ್ತಾ ಇರ್ತೇನೆ ನಾನು, ಯಾತಕ್ಕೆ ಹೋಗ್ತೇನೆ ಅಂದರೆ ಪೂಯೇಯ ಸ್ವಾಂಘ್ರಿ ರೇಣುಭಿಹಿ, ನಾನು ನೋಡೋದಕ್ಕೆ ಅಪಾರ್ಥ ಕೊಡುತ್ತದೆ, ಅವನ ಪಾದಧೂಳಿಯಿಂದ ಪವಿತ್ರ ಆಗಿಬಿಡಬೇಕು ಎಂಬ ಅರ್ಥ ಬಂದ ಕಾಣುತ್ತದೆ. ಅದಕ್ಕೆ ಹಾಗಲ್ಲ ಅರ್ಥ, ಪೂಯೇಯ ಸ್ವಾಂಘ್ರಿ ರೇಣುಭಿಹಿ ನಾನು ಪ್ರತೀತಾರ್ಥಂ ಪರಿತ್ಯಜ್ಯ ಅನ್ಯಾರ್ಥ ವಿಶೇಷ ಕಲ್ಪನೆ ಗೋ ಹೇತುರಿತ್ಯಾಶಂಕ್ಯ ಅತಿ ದೇಶೋ ಹೇತುರಿತಿ ಭಾವೇನ ನಿರಪೇಕ್ಷಮಿತಿ. ಅದೆಲ್ಲ ಹೀಗೆ ಅರ್ಥ ಮಾಡೋದಕ್ಕಿಂತ ಉದ್ಧವರೇ ಶ್ರೇಷ್ಠ ಅಂತ ಯಾತಕ್ಕೆ ಮಾಡಬಾರದು ಅಂದರೆ ಹಾಗಲ್ಲ ನೋಡು ಅಂತ ಹೇಳ್ತಾರೆ. ಸ್ವಾಂಗ್ರೆ ರೇಣುಭಿಹಿತಂ ಪೂಯೇಯ ಶೋಧಯಾಮಿತಿ ಅನುವ್ರಜಾಮಿ ಅನುಗಚ್ಚತೋ ಮೋ ಪಾದಸೂಲಯೋ ವಾಯುನಾ ಪುರತೋ ಗಚ್ಚತಿ ಭಕ್ತೇ ನಿಪತಂತಿ. ಎಷ್ಟು ಒಳ್ಳೆ ಅರ್ಥ ಹೇಳ್ತಾರೆ. ನಾನು ಯಾತಕ್ಕೆ ಹಿಂದೆ ಹೋಗ್ತೇನೆ ಅಂದರೆ ಈ ಕಾಲಿಟ್ಟಾಗ ಏನಾಗುತ್ತೆ, ಯಾವಾಗಲೂ ಕೂಡ ಧೂಳು ಮುಂದಕ್ಕೆ ಹೋಗುತ್ತೆ, ನನ್ನ ಪಾದುಳಿ ಅವನ ಮೇಲೆ ಬೀಳಲಿ ಪವಿತ್ರರಾಗಲಿ ಹಿಂದೆ ಹೋಗ್ತೀನಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ, ನನ್ನ ಪಾದಸೂಳಿ ಅವನ ಮೇಲೆ ಬೀಳಬೇಕು, ಅದೇನಾಗಬೇಕಾತ ಪವಿತ್ರನಾಗಬೇಕು ಅಂತ ಹಿಂದಿಂದ ಹೋಗ್ತಾ ಇರ್ತೇನೆ ನಾನು. ಸ್ವಾಂಗ್ರೇಣು ಭಿ ಪೂಯೇಯ ಅದನ್ನು ತೋರಿಸ್ತಾ, ಅನುಗಚ್ಚತೋ ಮಮ ಪಾದಧೂಲಯ ವಾಯುನಾ ಪುರತೋ ಗಚ್ಚತಿ ಭಕ್ತೇ ನಿಪತಂತಿ ಅಚಿತರಾಂ ಶೋಧಯಂತಿ. ಅದು ನನ್ನ ಪಾದಧೂಳಿ ಯಾವಾಗ ಬಿತ್ತೋ ಇನ್ನೂ ಶುದ್ಧನಾಗಿ ಬಿಡ್ತಾನೋ ಅದಕ್ಕೆ ಹಿಂದಿಂದ ಹೋಗ್ತೇನೆ ನಾನು. ಸಜಲ ಭೂಮಿಪಾದ ವಿಕ್ರಮೇ ಸಿದ್ಧಂ ಭವತಿ ಇತಿ ತತಃ ಇದಂ. ಆಗ ಒಂದು ಪ್ರಶ್ನೆ ಬಂತು ನಮಗೆ, ಅರ್ಥ ಆಗೋದು ಕಷ್ಟ ಅಲ್ಲ ಇದು, ನಾವು ಮುಂದೆ ಹೋಗ್ತಿರ್ಬೇಕಾದ್ರೆ ನಮ್ಮ ಪಾದ ಧೂಳಿ ಅವ್ರ ಮೇಲೆ ಬೀಳುತ್ತೆ ಅಂತ ಏನು ಗ್ಯಾರಂಟಿ? ಮೊದಲನೇದಾಗಿ ಮಾರ್ಬಲ್ ನೋಡಿ ಗ್ರಾನೈಟ್ ಮೇಲೆ ಓಡಾಡ್ತಾರೆ, ಪಾದ ಧೂಳಿನೇ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಹೋಗ್ತಾನೆ, ಮತ್ತೆ ಎಲ್ಲಿ ಬಂತಿದ್ದು ಅಂತ ಮೊದಲೇ ಶುರು ಆಯ್ತು ಪ್ರಶ್ನೆ. ಈ ಧೂಳು ಬಂದರೆ ಮಣ್ಣು ಬಿದ್ದಾಗಾಯ್ತಲ್ಲ, ಇದೊಂದು ಸಮಸ್ಯೆ. ಇಲ್ಲಿ ಧೂಳಿಗೆ ಕಾಣೋದಿಲ್ಲ, ಅದು ಧೂಳು ಬರುತ್ತೆ, ಅದು ಸಾಮಾನ್ಯವಾಗಿ ಏನು ಮಾಡ್ತಾರೆ ಆದಷ್ಟು ಧೂಳು ಬರ್ತಾರೆ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತಾರೆ ಜನ. ಸೊ ಅದು ಸರಿಯಲ್ಲ. ಏನು ಮಾಡಬೇಕು ಅಂದರೆ ಇದು ಎಲ್ಲಿ ಗೊತ್ತಾಗುತ್ತೆ ಗೊತ್ತಾ, ಇದಂ ಸಜಲ ಭೂಮಿಪಾದ ವಿಕ್ರಮೇ ಸಿದ್ಧಂ ಭವತಿ ಇತಿ. ನೀರಿನಲ್ಲಿ ಹಿಂದೆ ಹೋಗೋದು, ಮುಂದೆ ಹಿಂದೆ ನೀರು ಹೋದರೆ ಹಿಂದಿನ ಬರೋದು ಏನಾಗ್ತಿರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಆದ್ದರಿಂದ ನೀರಿರೋ ಜಾಗದೊಳಗೆ ಹಿಂದೆ ಬರೋನ ಒಂದು ಕಾಲಿಟ್ಟ ತಕ್ಷಣ ಏನಾಗುತ್ತೆ, ಮುಂದವನಿಗೆ ಅದು ಹೋಗ್ತಿರುತ್ತೆ ಇಮ್ಮಿಡಿಯೇಟಾಗಿ. ಅದನ್ನ ಅರ್ಥ ಮಾಡಿಕೊಂಡ್ರೆ ಹಿಂದೆ ಬರೋ ಉದ್ದೇಶ ಏನು ಅಂದರೆ ನನ್ನ ಪಾದದಲ್ಲಿ ಅವನ ಬೀಳಲಿ ಅಂತ ಮಾಡ್ತಿದ್ದೇನೆ ಅಂತ ಅರ್ಥ. ಇಲ್ಲಿ ಧೂಳು ಅಂದರೆ ಮಣ್ಣು ಅಂತ ಅರ್ಥ ಅಲ್ಲ, ಅರ್ಥ ಆಯ್ತಿಲ್ಲ, ಧೂಳು ಅಂದರೆ ಮಣ್ಣು ಅಂತ ಅರ್ಥ ಅಲ್ಲ, ಏನದು ವೈಬ್ರೇಷನ್ಸ್ ಅವೆಲ್ಲ ಕೂಡ ಹಿಂದಿನಿಂದ ಬಂದಾಗ ಏನು ಬೀಳುತ್ತೆ ಅದರಿಂದ ವೈಬ್ರೇಷನ್ ಬರುತ್ತೆ. ಎಷ್ಟೋದನ್ನು ಹೇಳ್ತಾನೆ ಪಾದ ದೊಡಿ ಬೇಕು ಮನೆಗೆ ಹಾಕ್ರಿ ಅಂದರೆ ಒಂದು ಹಾಕ್ಕೊಡ್ತೀನಿ ತೊಗೊಂಡು ಹಾಕ್ಕೊಂಡ್ಬಿಡ್ರಿ ಅಂತ ಏನು ಮಾಡೋದಕ್ಕೆ, ಅದೆಲ್ಲ ಅರ್ಥ ಅದಕ್ಕೆ ಗೊತ್ತಾ. ಎಲ್ಲರ ಕೆಲವು ಅರ್ಥ ತಮಾಷೆ ಮಾಡೋರು ಸಿಗ್ತಾರೆ, ಒಂದು ಹಾಕಿ ಸಂಪುಟದಲ್ಲಿ ಹಾಕ್ಕೊಡ್ತೀನಿ ತೊಗೊಂಡು ಹೋಗ್ಬಿಡ್ರಿ ಕೇಳಿಬಿಟ್ರೆ ಅದಲ್ಲ ಅದು. ಏನು ಮಾಡ್ಬೇಕು ಅದಕ್ಕೆ, ಬರೀ ಅಂತ ಅರ್ಥ ಪಾದ ದೊಡಿ ಬೇಡಿನ ಅರ್ಥ ಬನ್ನಿ, ನೀವು ಕೊಡಬಹುದು, ಕೊಟ್ಟರು ಕೂಡ ನೀವು ಬಂದಾಗ ಏನಾಗುತ್ತೆ ಅದು ಮೃತ್ಯುಗತ ಇರ್ತಾರೆ, ಎಫೆಕ್ಟ್ ಮಾಡೋದಿಲ್ಲ ಅಂತಲ್ಲ, ಬಟ್ ಅವರೇ ಡೈರೆಕ್ಟ್ ಬಂದಾಗ ಏನಾಗುತ್ತಾಗ ವೈಬ್ರೇಷನ್ಸ್ ಭಾರಿ ಜಾಸ್ತಿ ಇರೋದ್ರೆ ನೀವೇ ಬನ್ನಿ ಅಂತ ಅರ್ಥ. ಈ ದೃಷ್ಟಿಯಿಂದ ಅದು ಬಹಳ ಮುಖ್ಯವಾದ ಮಾತು. ಮುಂದೆ ಹೇಳ್ತಾರೆ, ತತಃ ಪೂಯೇಯ ಶುದ್ಧೋ ಭವಾನಿ ತೇಮರ್ಥೋ ನಯುಕ್ತ ಯತ್ಸೇವಯಾ ಮಹಾತ್ಮ್ಯಂ ಮಾಪಸ ಹರಿ ತದನು ಗಮನೇನ ತತ್ಪಾದರೇಣು ಸಂಪರ್ಕೇಣ ಶುದ್ಧೋ ಭವತಿ ಇತಿ ನಯುಜ್ಯತೆ. ಸದೋಷಸ್ಯ ಶುದ್ಧಿ ಪ್ರಾರ್ಥನಂ ದುಷ್ಟಂ ದೋಷಸ್ಯ ನಘಟತೆ ಇತ್ಯುಕ್ತ ಏವ ಅರ್ಥಃ. ಈಗ ಅರ್ಥ ಮಾಡದೇನೆ ಈ ರೀತಿ ಅರ್ಥ ಮಾಡಿದ್ರೆ ಹೇಗಿರುತ್ತೆ? ದೇವ್ರ ಹಿಂದೆ ಎಲ್ಲ ಹೇಳಿಬಿಟ್ಟಿದ್ದಾನೆ ಈಗಾಗಲೇ, ಬ್ರಾಹ್ಮಣರ ಪಾದಧೂಳಿ ನಾನು ಧರಿಸ್ತೇನೆ ಅದಕ್ಕೋಸ್ಕರ ಮಹಾಲಕ್ಷ್ಮಿಯನ್ನು ಬಿಟ್ಟು ಹೋಗದೆ ಇದು ಬಿಟ್ಟಾಳೆ ಏನೋ ಹೇಳಿಬಿಟ್ಟಿದ್ದಾನೆ ಎಂದು ಹೇಳಬೇಕಾದ್ರೆ ಅದೇ ಅರ್ಥ ಈಗ ಮಾಡಬಾರ್ದು. ಪತ್ರದಿಂದ ಯಾತಕ್ಕೆ ಹೋಗ್ತೇನೆ ಅವ್ರ ಪಾದಧೂಳಿ ನನ್ನ ಮೇಲೆ ಬೀಳಿ ಅಂತ ಹೋಗ್ತೀನಿ ಅಂತ ಅರ್ಥ ಯಾತಕ್ಕೆ ಮಾಡಬಾರ್ದು ಅಂದರೆ ಅರ್ಥ ಮಾಡಕ್ಕೆ ಬರೋದಿಲ್ಲ. ಯಾಕೆ? ಭಕ್ತರಲ್ಲಿ ದೋಷ ಇದೆ, ಶುದ್ಧರಾಗಬೋದು, ದೇವರ ಆರಾಧನೆ ಮಾಡ್ತಾರೆ, ತಮ್ಮಲ್ಲಿ ಶುದ್ಧಿ ಇಲ್ಲ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಅವರು ಪಾದಧೂಳಿ ದೇವ್ರ ಮೇಲೆ ಬಿದ್ದರೆ ಇನ್ನೂ ಅಶುದ್ಧರಾಗ್ತಾರೆ ಹೊರತು ಇವರು ಪಾಪ ಘಟಿಸುತ್ತೆ ಘಟನೆ ಆಗುತ್ತೆ ಹೊರತು ಪುಣ್ಯ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಏನು ಮಾಡಬೇಕು ಯಾವಾಗಲೂ ಏನು ಮಾಡಬೇಕು, ಈ ಅರ್ಥ ಮಾಡಬೇಕು ಅಂತ ಅರ್ಥ ಮಾಡಬಾರ್ದು ಅಂತ ತಿಳಿಸಿದ್ರು. ಎಲ್ಲ ಉಳಿದವರು ಅಂತ ಅರ್ಥ ಮಾಡಲಿಕ್ಕೆ ಕಾಯ್ತಿರ್ತಾರೆ, ಅಂತ ತಪ್ಪು ಅರ್ಥ ಮಾಡಬಾರ್ದು. ಅನುಗಚ್ಚತಿ ವಿಷ್ಣುಸ್ತು ಸ್ವಭಕ್ತಂ ತಸ್ಯ ಶುದ್ಧಯೇ ತಸ್ಯಾಂಗ್ರೇಣು ಭಿರ್ವಾತ ನೀತೈಹಿ ಅಗ್ರೇಸರ ಶುಚಿಹಿ ಅಗ್ರತೋ ಗಮನೇ ವಿಷ್ಣೋ ಪಾದಸ್ಪೃಷ್ಟಂ ರಜೋ ಭವೇತ್ ಅತ ಸ್ವಭಕ್ತಂ ಪೂಯೇಯ ಇತ್ಯನುಗಚ್ಚತಿ ಕೇಶವ. ಅಗ್ರತೋ ಇನ್ನೊಂದು ಆಚಾರ ಸ್ಪಷ್ಟ ತಾತ್ಪರ್ಯ, ಇನ್ನೊಂದು ಹೊಸ ವಿಷಯ ಹೇಳ್ತಾರೆ. ಮುಂದೆ ದೇವರು ಅದನ್ನು ತಿಳ್ಕೊಬೋಣ, ಹಿಂದೆ ಭಕ್ತ ಹೋಗ್ತಾನೆ, ಏನಾಗುತ್ತೆ ಈಗ ದೇವ್ರ ಪಾದಗಳು ತುಳ್ಕೋತ ಹೋಗ್ಬೇಕು, ಇವರು ದೇವ್ರ ಪಾದ ಮುಂದಿಟ್ಟಿರ್ತಾನೆ, ಅದೆಲ್ಲ ತುಳ್ಕೊಂಡು ಹೋಗ್ತಾರೆ, ಎಷ್ಟು ಭಜಿತ ಆಗಿಬಿಡುತ್ತಾಗ ಅದಕ್ಕೆ ಏನು ಮಾಡಬೇಕು? ನಾನು ಹಿಂದೆ ಹೋಗ್ಬಿಟ್ರೆ ಏನಾಯ್ತು, ಭಕ್ತರಿಗೆ ಸಮಸ್ಯೆ ಇಲ್ಲ, ತನಗೆ ದೇವರಿಗಾಗ ಚಾನ್ಸ್ ಇಲ್ಲ. ಯಾತಕ್ಕೆ? ದೇವರು ಏನಾದ್ರು ವಾಸುದೇವಂ ನಿರಂಜನ, ದೇವರಿಗೆ ಲೇಪ ಇಲ್ಲ, ಆದರೆ ಭಕ್ತರಿಗೆ ಲೇಪ ಇದೆ. ಆದ್ದರಿಂದ ಏನಾಗುತ್ತೆ, ಭಕ್ತ ಬಿಟ್ಟಿದ್ದೆಲ್ಲ ಕೂಡ ದೇವರಿಗೆ ಎಷ್ಟು ದೊಡ್ಡವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡಿಬೇಕಾದ್ರೆ ಏನು ಮಾಡ್ತಾರೆ, ತಾವು ಮುಂದೆ ಹಿಂದೆ ಕರ್ಕೊಂಡು ಹೋಗೋಕೆ ಬರೋದಿಲ್ಲ, ಅವ್ರನ್ನ ಸಾಮಾನ್ಯ ಏನೋ ಮಾಡಿ ಮಾಡ್ತಾರೆ, ಅವ್ರು ಹೋದ್ರೆ ತಾವು ಹಿಂದೆ ಫಾಲೋ ಮಾಡೋದಿಲ್ಲ. ಅದಕ್ಕೋಸ್ಕರ ಅಂದರೆ ಪಾದ ಜೋಡಿ ಮೇಲೆ ನಾವು ಕಾಲಿಟ್ಟಾಗುತ್ತೆ, ಅವ್ರು ಕಾಲಿಟ್ಟಾಗ ನಾವು ಕಾಲಿಟ್ಟಾಗುತ್ತೆ. ಏನು ಮಾಡ್ತಾರೆ ಅವರು, ಹೋಗೋದಿಲ್ಲ, ಪಕ್ಕಕ್ಕೆ ಹೋಗ್ತಾರೆ, ಇಲ್ಲ ಮುಂದೆ ಈ ಕಡೆಯಿಂದ ಬನ್ನಿ ಬಂದು ಹೀಗೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಕರ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ಆ ಪಾದ ದಂಪಾದ ಸ್ಪರ್ಶ ಧೂಳಿ ಅವ್ರಿಗೆ ಆಗೋ ಚಾನ್ಸ್ ಬರೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ಹಿಂದೆ ಅದಕ್ಕೆ ಬರ್ತಾನೆ ಅಂತ ಗೊತ್ತಾಗುತ್ತೆ. ತಶ್ಚಾಂಗ್ರಿ ರೇಣುಭಿರ್ ವಾತನೀತೈ ಅಗ್ರೇಸರ ಶುಚಿ ಅಗ್ರತೋ ಗಮನೇ ವಿಷ್ಣೋ ಪಾದಸ್ಪೃಷ್ಟಂ ರಜೋ ಭವೇ ಅತಃ ಸ್ವಭಕ್ತಂ ಪೂಯೇಯ ಇತ್ಯನುಗಚ್ಛತಿ ಕೇಶವ. ಎರಡಾಗಬೇಕು, ಒಂದು ಮದ್ದು ಭಕ್ತನಿಗೆ ತನ್ನ ಪಾದ ಧೂಳಿ ತೊಳೆದು ಪಾಪ ಬರಬಾರದು, ಇನ್ನೊಂದು ತನ್ನ ಪಾದ ಧೂಳಿ ಬಿದ್ದು ಪವಿತ್ರನಾಗಬೇಕು ಅವನು. ಅದಕ್ಕಾಗಿ ದೇವರು ಹಿಂದಿಂದ ಬರ್ತಾನೆ. ಇದೆಲ್ಲ ಇಟ್ಕೊಂಡೆ ವಿಜಯದಾಸರು ಭಕ್ತ ಜನ ಮುಂದೆ ನೀನವರ ಹಿಂದೆ ಅಂತ ಹೇಳ್ಬೇಕಾದ್ರೆ ಇಷ್ಟೆಲ್ಲ ಅರ್ಥ ಇಟ್ಕೊಂಡು ಹೇಳಿದ್ದೆ ಹೊರತು ಸುಮ್ಮನೆ ಹೇಳಿದ ಅರ್ಥ ಅಲ್ಲ. ಇತಿ ವಚನಾತ್ ಅನೇನ ನಿಷ್ಕಾಮತ್ವಾದಿ ಗುಣಸಂಪನ್ನತ್ವೇನ ಸೇವಮಾನೇಷು ಭಕ್ತೇಷು ತ್ವಯ್ ಅತಿಶಯಿತಾ ಪ್ರೀತಿರಸ್ತಿ ಇತ್ಯುಕ್ತಂ ಭವತಿ. ಆದ್ದರಿಂದ ನಿಷ್ಕಾಮತ್ವಾದಿಗಳಿಂದ ಯಾರು ಗುಣವನ್ನು ಹೊಂದಿ ಸೇವೆ ಮಾಡಿಕೊಂಡಿರ್ತಾರೋ ಅವರಲ್ಲಿ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ಅಂತ ಅರ್ಥ. ಅದೇ ಅರ್ಥ ಇನ್ನೊಂದು ಅರ್ಥ ಏನಂತ ಕೇಳಿ ಬೇರೆ ಕಡೆ ಹೇಳ್ತಾರೆ, ಭಕ್ತರು ಮುಂದೆ ನೀನು ಅವ್ರ ಹಿಂದೆ ಅಂದರೆ ಹಿಂದೆ ಬರ್ತೇನೆ ಹೋಗಿ ಅಂದ್ರೆ ಏನರ್ಥ ಅದಕ್ಕೆ? ಐ ಪ್ರೊಟೆಕ್ಟ್ ಯು ಅಂತ ಅರ್ಥ. ನಿನ್ನ ಹಿಂದೆ ನಾನಿದ್ದೇನೆ, ಯು ಡೋಂಟ್ ವರಿ ಅಂತ ಹೇಳ್ಬಿಡ್ತೀನಿ. ನಿನ್ನೆ ನಾನಿದ್ದೇನೆ ಆಯ್ತೋ ಇಲ್ಲ, ಹಿಂದಿದ್ದೇನೆ ಅಂದ್ರೆ ಏನರ್ಥ ಅದಕ್ಕೆ? ನಿನ್ನ ಬ್ಯಾಕ್ ನಾನು ಬ್ಯಾಕ್ ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ ನಾನು ಅಂತ, ಸಂರಕ್ಷಣೆ ಮಾಡ್ತೇನೆ, ಯೋಚನೆ ಮಾಡಬೇಡ ಅಂತ. ಅದು ಇನ್ನೊಂದು ಅರ್ಥ, ಒಳಗಿನ ಅರ್ಥ. ಮುಂದಿರೋದು ಬೇರೆ, ಹಿಂದಿರಬೇಕು. ಕತ್ತಲಲ್ಲಿ ಯಾವಾಗಲೂ ಕೂಡ ಏನಾದ್ರೂ ಇಷ್ಟಪಡ್ತಾರೆ, ಹಿಂದೆ ಯಾರು ಇದ್ರೆ ಮುಂದೆ ಹೋಗುತ್ತೆ ಮಗು, ಕೊನೆಗೆ ಹೋಗ್ಬೇಕಷ್ಟು ಹಿಂದಿನ ಇಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಹಿಂದಿರಬೇಕು, ಮುಂದೆ ಹೋಗಲ ಸಹ ಇಲ್ಲ, ಮುಂದೆ ಹೋಗ್ಬಿಟ್ರೆ ಏನಾಗುತ್ತೆ ಗೊತ್ತೇನು? ಮುಂದೆ ಹೋದ್ರೆ ಏನಾಗುತ್ತೆ? ಹೋಗ್ತಾರೆ ಇರ್ತಾರೆ, ಇವ್ರು ಹಿಂದಿದ್ದೆ ಉಳ್ಕೊಂಡ್ಬಿಡ್ತಾರೆ, ಹಾಗೆ ಕಾಣೋದಿಲ್ಲ. ಮುಂದೆ ಹೋಗ್ತಿದ್ರೆ ಕಾಣಿಸುತ್ತೆ, ಅರ್ಥ ಆಯ್ತಾ? ಎಷ್ಟು ಸ್ಕೂಟರ್ ಮೇಲೆ ಹೋಗ್ತಿರ್ತಾರೆ ಪಾಪ ಕೂಡಿಸ್ಕೊಂಡು, ಅವ್ರು ಹತ್ತಿ ಹೇಳಿದ್ರೆ ಹೋಗೇಬಿಡ್ತಾರೆ ಬುದ್ಧಕ್ಕೆ, ಹಾಗೆ ಗೊತ್ತಾಯ್ತಾ? ಯಾಕೆ ಹತ್ತಿ ತಿಳ್ಕೊಬಿಟ್ಟು ಎಲ್ಲೋ ನೋಡಿದ್ರೆ ಅವ್ರಿಗೆ ಗೊತ್ತಿಲ್ಲೇ ಇಲ್ಲ. ಅದು ಯಾತಕ್ಕೆ ಅಪಾಯ ಯಾತಕ್ಕಾಯ್ತು? ಈಗ ಅವ್ರು ಹಿಂದಿದ್ದಕ್ಕೆ ಅದು ಅನಾಹುತ ಇದೆ. ಹಿಂದೆ ಅವರಿದ್ದು ಬಿಟ್ಟರೆ ಏನಾಗುತ್ತಾಗ? ರಕ್ಷಣೆ ನೋಡಿ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದನ್ನು ಹೇಳಬೇಕಾದ್ರೇ ಮಹಾಭಾರತದಲ್ಲಿ ಏಕಚಕ್ರ ನಗರದಿಂದ ದ್ರೌಪದಿ ಸ್ವಯಂವರಕ್ಕೆ ಅಂಥೇಳಿ ಪಾಂಡವರೆಲ್ಲ ಹೊರಡ್ತಾರೆ, ಹೊರಟಾರೆ ಮಧ್ಯರಾತ್ರಿ ಪ್ರಯಾಣ ಮಾಡ್ತಾರೆ, ನಾನ್ ಸ್ಟಾಪ್ ಜರ್ನಿ ಅವರು. ಆಗ ಹೇಗೆ ಹೋಗ್ತಿದ್ರು ಅಂತ ಆಚಾರ್ಯ ಬರೀತಾರೆ. ಅಗ್ರೇ ಪುರುಹೂತ ಸುತಃ, ಮುಂಭಾಗದಲ್ಲಿ ಯಾರಿದ್ದರಂತೆ? ಅರ್ಜುನ ಇದ್ದನಂತೆ. ಆಮೇಲೆ ಮಧ್ಯದಲ್ಲಿ ಯಾರಿದ್ದರು? ಕುಂತಿ, ಧರ್ಮರಾಜ. ಆ ಕಡೆ ಈ ಕಡೆ ನಕಲ ಸಹದೇವರು. ಹಿಂದೆ ಪವಮಾನ ಸುವನು ಅಂತ ಹೇಳಿದ್ದಾರೆ, ಹಿಂದೆ ವಾಯುದೇವರಿದ್ದರು. ಯಾಕೆ ಹಿಂದೆ ಇರೋರು? ಯಾಕೆ ಕತ್ಲು ಹಿಂದಿನಿಂದ ಬಂದಾಗ ಮುಂದಿನವ್ರು ಹೊಡೆದಾಗ ಏನು ಮಾಡೋಕ್ಕಾಗ, ಇವ್ರು ಎಲ್ಲಿಂದ ಬಡದು ಯೋಚನೆ ಇಲ್ಲ. ಭೀಮಸೇನ ಯಾರು ಆ ಕಡೆಯಿಂದ ಅಟ್ಯಾಕ್ ಮಾಡಿದ್ರೆ ನೋ ಪ್ರಾಬ್ಲಮ್. ಅರ್ಜುನ ಮುಂದೆ ಹಾಕಿದ್ದಾರೆ ಅಂದರೆ ಹಿಂದವರೆಲ್ಲ ಭೀಮಸೇನದೇ ಹೊರ್ಕೊಂಡು ಅವ್ರ ಮೇಲೆ ಬೀಳ್ತದೆ, ಕಣ್ಣು ಕೂಡ ಕಾಣಿಸ್ತದೆ, ಮುಂದೆ ಹೋಗ್ತಾರೆ ಹಿಂದವ್ರು ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಹಿಂದಿದ್ದಾರಂದ್ರೆ ಏನರ್ಥ? ಅದಕ್ಕೆ ಪ್ರೊಟೆಕ್ಟ್ ಮಾಡೋಕ್ಕೆ ಹಿಂದೆ ಬರ್ತಿದ್ರು. ಇದು ಮಾತ್ರ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮುಂದೆ ಬರೋದಕ್ಕೆ ಅರ್ಥ ಇದೆ, ಗೈಡ್ ಮಾಡೋದು. ಮುಂದೆ ಹೋದಾಗ ಏನರ್ಥ? ಅದಕ್ಕೆ ಗೈಡ್ ಮಾಡೋದಕ್ಕೆ ಹೋಗ್ತಾರೆ ಅಂತ ಅರ್ಥ. ಹಿಂದಿದ್ದಾಗ ಏನರ್ಥ? ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಅರ್ಥ. ನಮಗೆ ಭಾರಿ ಕನ್ಫ್ಯೂಷನ್ ಕೊನೆ, ದೇವ್ರು ಹಿಂದಿದ್ದಾರೋ ಮುಂದಿದ್ದಾನೋ ಕೊನೆಗೆ ಅಂತ ಪಾಲು ಬೈದಿದ್ದು. ಎಲ್ಲಿರಬೇಕು ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಿಂದೆ ಮುಂದೆ ಎಡ ಬಲದಿ ಒಳ ಹೊರಗೆ ಹಿಂದಿರೇಶನು ತನ್ನ ಬರನು ಎಂದೆಂದು ಸಲಹುವನು ಆಗಸದವೋಲ್ ಎತ್ತ ನೋಡಿದರು. ದೇವ್ರು ಇಲ್ಲ ಜಾಗನೇ ಇಲ್ಲ, ಆದ್ರಿಂದ ಏನೇ ದೇವ್ರು ಎಲ್ಲ ಕಡೆ ಇದ್ದಾನೆ, ಅದು ಫೈನಲ್ ಗೊತ್ತಾಯ್ತಾ? ಒಂದು ಹಿಂದೆ ಹೋಗೋಕ್ಕೂ ಅರ್ಥ ಇದೆ, ಮುಂದೋಗೋದಕ್ಕೂ ಅರ್ಥ ಇದೆ, ಎಲ್ಲ ಕಡೆ ಇದ್ದಾನೆ ವಸ್ತುಸ್ಥಿತಿ ಅಂತ ಹೇಳಿದ್ರಿಂದ ಗೊತ್ತಾಯ್ತು. ಹೇಗೆ ಹಿಂದೂ ಮುಂದೆ ಹೇಗಿರ್ತಾರೆ ಅಂತ ಕೇಳಿದರೆ ಆಗಸದವೋಲ್ ಆಕಾಶ ಹೇಗಿದೆ ಈಗ, ಮುಂದೆ ಹಿಂದೆ ಎಲ್ಲ ಕಡೆ ಇದೆ, ದೇವ್ರು ಹಾಗಿದ್ದಾನೆ. ವಿಷ್ಣು ಪಾದ ದೇವರು ಎಲ್ಲ ಕಡೆ ಇದ್ದು ಕಾಪಾಡ್ತಾರೆ ಅಂತ ತಾತ್ಪರ್ಯ. ಆ ಹಿನ್ನೆಲೆಯಲ್ಲಿ ಶ್ಲೋಕಕ್ಕೆ ಅನೇಕ ಅರ್ಥ ಇರೋ ಶ್ಲೋಕ ಇದೆ. ನಿರಪೇಕ್ಷಂ ಮುನಿಂ ಶಾಂತಂ, ಇಷ್ಟೆಲ್ಲ ಆಗಬೇಕಾದ್ರೆ ಏನಾಗಿರಬೇಕು ಅಂತ? ನಿರಪೇಕ್ಷನಾಗಿರಬೇಕು, ಅವನು ಮನನಶೀಲನಾಗಬೇಕು, ಶಾಂತನಾಗಿರಬೇಕು, ನಿರ್ವೈರನಾಗಬೇಕು, ಸಮದರ್ಶನನಾಗಬೇಕು, ಅವನಿಂದ ನಾನಿರ್ತೇನೆ ಅಂತ ಹೇಳಿದ್ರಿಂದ ಈ ಗುಣ ಸಂಪಾದನೆ ಮಾಡಿದರೆ ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ಅರ್ಥ. ನಿಷ್ಕಿಂಚನಾಹ ಮಯಿ ಅನುರಕ್ತ ಚೇತಸಃ ಶಾಂತಾಹ ಮಹಾಂತೋ ಅಖಿಲ ಜೀವವತ್ಸಲಾಹ ಕಾಮೈರನಾಲಬ್ಧ ಧಿಯೋ ಅಜುಷಶ್ಚ ತೇ ನೈರಪೇಕ್ಷಂ ಹಿ ವಿದುಸುಖಂ ಮಮ. ನಿಷ್ಕಿಂಚನಾಹ ಮಯಿ ಅನುರಕ್ತ ಚೇತಸಃ ಶಾಂತಾಹ ಮಹಾಂತಃ ಅಖಿಲ ಜೀವವತ್ಸಲಾಹ ಕಾಮೈಹಿ ಅನಾಲಬ್ಧ ಧಿಯಃ ಅಜುಷಶ್ಚ ತೇ ನೈರಪೇಕ್ಷಂ ಹಿ ವಿದುಃ ಸುಖಂ ಮಮ. ಮತ್ತೆ ಅವರ ನೈರಪೇಕ್ಷ ಭಾರಿ ಸುಖ ಅಂತ ಅರ್ಥ ಮಾಡ್ಕೋತಾರೆ ಅವರು ಅಂತ ಹೇಳ್ತಾ ಗುಣಗಳನ್ನೆಲ್ಲ ಹೇಳ್ತಾರೆ. ಏವಂ ಭಜತಾಂ ನಿರ್ದುಃಖಾನಂದೋ ಭವಿಷ್ಯತಿ ಇತ್ಯತ್ರ ಕಿಂ ಮಾನಂ ಇತ್ಯಾಶಂಕ್ಯ ಬ್ರಹ್ಮಾದಿ ಜ್ಞಾನಿ ಪ್ರತ್ಯಕ್ಷಂ ಪ್ರಮಾಣಮಿತಿ ನಿದರ್ಶಯತಿ ನಿಷ್ಕಿಂಚನಾಹ. ಇದೆ ನಿಷ್ಕಿಂಚನರಾದವರು ಇದನ್ನು ಅರ್ಥ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಹೇಗೆ ಈ ನಿಷ್ಕಿಂಚನಾಹ ನಿಷ್ಕಿಂಚನತ್ವಾದಿ ಗುಣಪೂರ್ಣಾಹ ಕಾಮೈಹಿ ವಿಷಯೈಹಿ ಅನಾಲಬ್ಧ ಧಿಯಃ ನಿಷ್ಕೀರ್ತಿ ಅಂತ ಎರಡು ರೀತಿ ಈಗ ಏನು ಇಲ್ಲ, ನಾವೇನಂತೀವಿ ಪಾಪ ಏನು ಇಲ್ಲ ಪಾಪ ಅಂದ್ಬಿಡ್ತೀವಿ ತಕ್ಷಣನೇ ನಿಷ್ಕಿಂಚನತ್ವ ಏನು ಇಲ್ಲ. ಇನ್ನೊಬ್ಬರು ಜ್ಞಾನಿ ನಿಷ್ಕಿಂಚನ, ಅವನು ಗ್ರೇಟ್ ಗ್ರೇಟ್ ಅಂತ ಕರೀತೇವೆ. ಯಾಕೆ ಡಿಫರೆನ್ಸ್ ಇದು? ಭಿಕ್ಷುಕ ನಿಷ್ಕಿಂಚನ, ಜ್ಞಾನಿ ನಿಷ್ಕಿಂಚನ. ಇವನ ಹತ್ರ ಏನಿಲ್ಲ, ಅವನ ಹತ್ರ ಏನೂ ಇಲ್ಲ. ಆದರೆ ಜ್ಞಾನಿಗಿದು ಗುಣ, ಇವೊಂದು ದೋಷ. ಯಾತಕ್ಕೆ ಅಂದರೆ ಇವನಿಗೆ ಬೇಕೂ ಇಲ್ಲ, ಇವನಿಗೆ ಬೇಕು ಆ ಜ್ಞಾನಿ ಬೇಕೇ ಬೇಕಿಲ್ಲ ಅವನಿಗೆ. ಅರ್ಥ ಆಯ್ತಾ? ಇದು ಡಿಫ್ರೆನ್ಸ್. ಇವ ಊಟಕ್ಕೆ ಕೂಡಕ್ಕೆ ಒದ್ದಾಡ್ತಿದ್ದಾನೆ ಒಬ್ಬನು, ಇನ್ನು ಎದ್ದೋಳಕ್ಕೆ ಒದ್ದಾಡ್ತಿದ್ದಾನೆ ಅವನು ಪಾಪ. ಯಾತಕ್ಕೆ ಊಟ ಆಗಿಬಿಟ್ಟಿದೆ ಅವನಾಗಲೇ, ಅವನು ಎಲೆ ಹಿಡಬೇಕಾಗಿದೆ ಅವನು. ಅರ್ಥ ಆಯ್ತಾ? ಭಿಕ್ಷಕರೆಲ್ಲ ಎಂಥವ್ರು ಅಂದರೆ ದೇ ವಾಂಟ್ ಬಟ್ ದೇ ಡೋಂಟ್ ಹ್ಯಾವ್. ಇವ್ರು ಹಾಗಲ್ಲ, ಬೇಡ ನಮಗೆ. ಅದರಿಂದ ಸುಗುಣ ಅದು, ಬೇಗ ಬೇಡವಾದ್ದು ಇರದೆ ಹೋದಾಗ ಬೇಡವಾದ ಕಾಲಕ್ಕೆ ಅದು ಗುಣ, ಬೇಕಾದಕ್ಕಿಲ್ಲದವರು ದೋಷ. ಭಿಕ್ಷುಕರಲ್ಲಿ ಇಲ್ಲ ಅದಕ್ಕೆ ದೋಷ, ಇವರಲ್ಲಿ ಬೇಕಿಲ್ಲ ಇಲ್ಲ ಅದಕ್ಕೆ ಗುಣ ಇದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಭಿಕ್ಷುಕರೆಲ್ಲ ಜ್ಞಾನಿಗಳಲ್ಲ. ಯಾತಕ್ಕೆ? ಅವ್ರಿಗೆ ಬೇಕು ಇಲ್ಲ ಅದು ಒದ್ದಾಡ್ತಿರಲಿಲ್ಲ, ಅಮ್ಮ ತಾಯಿದ್ದು ಬರ್ತಾನೆ ಇದ್ದಿಲ್ಲ ಫಸ್ಟ್ ಅವರು. ಇವ್ರು ಜ್ಞಾನಿಗಳು ಹೋಗೋದಿಲ್ಲ ಅದರಿಂದಾಗೇನೆ ಇವರು ನಿಜವಾಗ್ಲೂ ಸುಖವಾಗಿರ್ತಾರೆ. ಶಾಂತಾಹ ಮಹಾಂತೋ ಅಖಿಲ ಜೀವವತ್ಸಲಾಹ ಮೈ ಅನುರಕ್ತ ಚೇತ ಸಹ, ನನ್ನಲ್ಲಿ ಅನುರಕ್ತಾದ ಮನಸ್ಸು ಹೊಂದಿದವರು. ಆಮೇಲೆ ವಿಷಯ ಕಾಮೈಹಿ ವಿಷಯಿ ಅನಾಲಬ್ಧ ಧಿಯ, ಯಾವುದೇ ಕಾಮನೆ ಕೂಡ ಏನು ಮಾಡೋದಿಲ್ಲ, ಅವರಿಗೆ ಬೇಕು ಬರ್ಸೋದಿಲ್ಲ. ಅಪ್ರತಿಯ ಭೂತ ಬುದ್ಧಯ್ಯ ಅಂದಿರ್ತಾರೆ, ಮೆಡಿಕಲ್ ರಿಯಂಬರ್ಸ್ಮೆಂಟ್ ಎಷ್ಟು ಬಂತು ಅಲ್ಲಿ ಲೆಕ್ಕ ಹಾಕ್ತಿರ್ತಾರೆ. ಎಷ್ಟು ಬಂತು ನಿಮಗೆ ಜೀವನದಲ್ಲಿ, ಅದಕ್ಕೆ ಒಂದು ತೊಗೊಂಡಿಲ್ಲ ಅಂದರೆ ಬೈದು ಬಿಟ್ಟರೆ ಗುಣ. ಅವನೇ ಆರೋಗ್ಯವಾಗಿದ್ದಾರೆ, ಪುಣ್ಯಾತ್ಮ ಅವತ್ತಾನೆ. ಇವನು ಪ್ರತಿ ವರ್ಷ ಬಿಲ್ ಮಾಡಿದ್ದು ಮಾಡಿದ್ದೇನೆ, ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿದ್ದೇ ಮಾಡಿದ್ದೆ, ನೋಡೋದಕ್ಕೆ ಎರಡು ಸತ್ತೆ ಬರೀ ಬೆನಿಫಿಟ್ ತೊಗೊಂಡಾಗ ಲೆಕ್ಕ. ನಿಜವಾಗಲೂ ಹರೇ ಬಾರಿ ಎಂಥದ್ದಿದೋ, ಬರೀ ಅನಾರೋಗ್ಯದ ಬುದ್ಧಿ ಇವನು. ಅವ್ನು ಒಂದು ಪೈಸೆ ಡ್ರಾ ಮಾಡಿಲ್ಲ ತನ್ನ ಲೈಫಲ್ಲಿ ಅಂತ ಕೇಳಿದ್ರೆ ಸರ್ವಿಸ್ನೊಳಗೆ ದುಡ್ಡು ಬಂದಿಲ್ಲ ಆ್ಯಕ್ಚುಲಿ ಅವನಿಗೆ. ಯಾಕೆ ಆ್ಯಕ್ಚುಲಿ ಏನು ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್? ಅದು ಒಳ್ಳೆ ಪ್ಲಸ್, ಆರೋಗ್ಯ ಮೇಂಟೈನ್ ಮಾಡಿದ್ದಾನೆ ಅಂತ ಅರ್ಥ. ಕೆಲವು ಮೇಲೆ ದೋಷ ಅಂತ ಕಾಣುತ್ತೆ, ಒಳಗೆ ಅದು ಗುಣ ಆಗಿಬಿಟ್ಟಿದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಬೇಕಾದವನು ಸಿಗದೆ ಹೋಗೋದು ದುಃಖ, ಬೇಡವಾದವನು ಸಿಗದೆ ಹೋದ್ರೆ ಭಾರಿ ಗುಣ ಅಂಬೋದನ್ನು ತಿಳ್ಕೊಳ್ಳೋಕೆ ಇವೆಲ್ಲ ಹೇಳ್ತಾರೆ. ನೈರಪೇಕ್ಷ ಅದು ಕಾಮಗಳಿಂದ ಇಷ್ಟ ಪಡೋದೇ ಇಲ್ಲ ಅವರು. ಅಪ್ರತಿಯತ ಬುದ್ಧಯ ಅಜುಷಶ್ಚ ವಿಷಯ ನ ಸೇವಮಾನಶ್ಚತೆ ಮಮ ಸಕಾಶಾತ ನೈರಪೇಕ್ಷಂ ಸ್ವರೂಪ ಸುಖಂ ಸ್ಯಾದಿತಿ ವಿದುರ್ಹಿ ಇತ್ಯನ್ವಯ. ಅಲ್ರಿ, ಏನು ಸುಖ ಪಡ್ತೀರಿ ನೀವು ಅಂತ ಕೇಳಿದರೆ, ಸುಖ ಒಳಗಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ಸುಖ ಹೊರಗಿಂದ ಬಂದರೆ ಸುಖ ಅಲ್ಲ, ಸುಖ ಎಲ್ಲಿದೆ ಅದು ಸ್ವರೂಪದಲ್ಲೇ ಇದೆ. ಈ ಸ್ವರೂಪದ ಸುಖ ಯಾತ ನಮಗೆ ಕಾಣ್ತಾ ಇಲ್ಲ ಅಂದರೆ ಪರಿಣ ಸುಖದಿಂದ ಎಲ್ಲ ಡಿಸ್ಟರ್ಬ್ ಆಗೋಗ್ಬಿಟ್ಟಿದೆ, ಅರ್ಥ ಆಯ್ತಿಲ್ಲ. ಅದಕ್ಕೆ ನಮ್ಗೆ ಒಳಗಿನ ಸುಖ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇಲ್ಲ, ಹೊರಗಿನ ಸುಖ ಬರ್ತಾ ಇಲ್ಲ, ಕನ್ಫ್ಯೂಷನ್ ಅದು. ಒಳಗಿನ ಸುಖ ಇರಲ್ಲ, ಸಿನಿಮಾ ಶುರು ಆಗ್ತಾರೆ ಲೈಟ್ ಹಾರಿಸ್ಬಿಡ್ತಾರೆ ಎಲ್ಲ ಕೂಡ. ಯಾಕೆ? ಕ್ಲಿಯರಾಗಿ ಕಾಣುತ್ತೆ ಲೈಟ್ ಹಾರಿ ಲೈಟ್ ಹಾಕಿ ಯಾತಕ್ಕೆ ಅಂತ ಕೇಳಿದ್ರೆ, ಇದು ಲೈಟ್ ಹಾಕಿಬಿಟ್ಟು ಕ್ಲಾರಿಟಿ ಇರೋದಿಲ್ಲ, ಅದಕ್ಕೆ ಏನು ಮಾಡಿ ಲೈಟ್ ಹಾರಿಸ್ಬಿಡ್ತಾರೆ. ಸೊ ಬಾಹ್ಯ ಸುಖ ಹಾರಿದ್ರೆ ಬಾಡಿಸ್ ಕರೆಕ್ಟಾಗಿ ಕಾಣುತ್ತೆ, ಗೊತ್ತಾಯ್ತಿಲ್ಲ. ಆಗ ಕರೆಕ್ಟ್ ಹೋಗಿ ಹೆಸರು ಮಾಡಿ ನಿಂತೋಗ್ಬಿಡುತ್ತೆ. ಅವಾಗ ಏನು ಮಾಡ್ತಾರೆ? ಲೈಟ್ ಹಾಕು ಬಂದರೆ ಲೈಟ್ ಹಾಕು, ಲೈಟ್ ಹಾಕಿದ್ರು ಒದರ್ತಿರ್ತಾರೆ ರೆಡಿ ಅಂತೇಳಿ. ಯಾತಕ್ಕೆ? ಆ ಸುಖ ಇಲ್ಲ ಈಗ, ಇದ್ದಿದ್ರೆ ಹಾಕ್ಬೇಕೀಗ. ಎರಡೂ ಒಂದ್ಕಡೆ ಲೈಟ್ ಇರಬೇಕೀಗ, ಒಳಗಾರ ಲೈಟ್ ಹೊರಗಾರ ಲೈಟ್ ಇರ್ಬೇಕು, ಗೊತ್ತಾಯ್ತಾ? ನೋಡಿ ಅಲ್ಲಿ ಸೀದು ಶುರು ಆಗ್ಬಿಡ್ತಾರೆ ಹಳ್ಳಿಗಳಲ್ಲೆಲ್ಲ, ಎಲ್ಲ ನೋಡಿದ್ದೀವಿ ಎಲ್ಲ ಕೂಡ. ಅದನ್ನು ಭಾರಿ ತಮಾಷೆ ಅಂದರೆ ಎರಡು ಎಕ್ಸ್ಟ್ರೀಮ್ಗಳು ಮತ್ತೆ ಇಲ್ಲಿ ಆರಿಸೋದು ದೋಡು ಒದರ್ತಿರ್ತಾರೆ, ಅಲ್ಲಿ ಹಾಕೋದು ಒದರ್ತಿರ್ತಾರೆ, ಮತ್ತೆ ಬೀಪ್ಗಳು ಬೀಡಿಯಾದ ಕೇಳಿಬಿಡ್ತಾರೆ. ಹೌದು, ಅಲ್ಲ ಯಾಕೆಂದ್ರೆ ನಮಗೆ ಅರ್ಥ ಆಗೋದು ಸಿದ್ಧಾಂತ, ಅದರಿಂದ ಕರೆಕ್ಟ್ ಸಿದ್ಧಾಂತ ಅರ್ಥ ಆಗುತ್ತೆ. ಒಂದು ಲೈಟ್ ಆರೋದಾಗ ಒಂದು ಲೈಟ್ ಕಾಣಿಸುತ್ತೆ, ಎಲ್ಲ ಇರಬಾರ್ದು. ಆದ್ರೆ ಬಾಹ್ಯ ಸುಖ ಯಾವಾಗ ನಮಗೆ ಕಟ್ ಮಾಡಿಬಿಡ್ತೇವೆ, ಒಳಗಿನ ಸುಖ ಏನಾಗುತ್ತಾಗ ಆಗ ಎಂಜಾಯ್ ಮಾಡಿ ಶುರು ಮಾಡ್ತಾರೆ. ಜ್ಞಾನಿಗಳ ಅನುಭವ ಇರೋದಾದ್ರಿಂದ ಸುಖವಾಗಿರ್ತಾರೆ. ನಮಗೆ ಅದು ಪ್ರಾಕ್ಟೀಸೇ ಇಲ್ಲ. ಕಲಿಯುಗದಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಡ ಕೊಡೋ ಚಾನ್ಸೇ ಇಲ್ಲ ಅವರು. ಮೊದಲು ಕನಿಷ್ಠ ಪಕ್ಷಾರು ಕೊಡ್ತಿದ್ರೆ, ಮುದುಕರಾರು ಕೊಡ್ತಿದ್ರು, ಅವರು ಟಿ ವಿ. ಈಗ ಮತ್ತೆ ಮುದುಕ ವಯಸ್ಸಾದ ಏನೋ ಪಾಪ ಯೋಚನೆ ಮಾಡ್ತಾ ಕೂತಿರ್ತಿದ್ರು, ಯೋಚನೆ ಮಾಡೋಕ್ಕಿಲ್ಲೇ ಇಲ್ಲ ಅವರು. ನೋಡ್ತಾ ನೋಡ್ತಾ ಯೋಚನೆ ಮಾಡಬೇಕು, ಅವತ್ತು ಬೇರೆ ಇರೋದಿಲ್ಲ. ಯೋಚನೆ ಮಾಡ್ತಾರೆ, ಮತ್ತೆ ಮುಂದೇನಾಗುತ್ತೆ ಅದನ್ನು ಯೋಚನೆ ಮಾಡ್ತಿರ್ತಾರೆ ಹೊರತು ತಮ್ಮ ಯೋಚನೆ ಮಾಡೋದಿಲ್ಲ. ಆ ಸೀರಿಯಲ್ಲೇ ಯೋಚನೆ ಮಾಡ್ತಾರೆ, ಏನು ಉಪಯೋಗ ಅದರಿಂದ? ಕೊನೆ ಏನಾದರೂ ಉಪಯೋಗ ಇಲ್ಲ ಕೊನೆಗೆ. ಅದು ಒಳ್ಳೆಯದಾದಷ್ಟಕ್ಕೆ ಒಳ್ಳೆಯದಂತೂ ಆಗ ಚಾನ್ಸೇ ಇಲ್ಲ ಅವರಿಗೆ. ಎಂಥದ್ದು ಉಪಯೋಗ ಇಲ್ಲ ಅಂದರೆ ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ಅಂದರೆ ಕಲಿಯುಗದೊಳಗೆ ನಿಮಗೆ ರೆಸ್ಟ್ಲೆಸ್ನೆಸ್ ಟೋಟಲಿ ಇರಬೇಕು. ಮಲಿದಾಗಿಂದ ಹೇಳಿದ್ರೆ ಯಾವ ಕಾಲಕ್ಕೆ ಬೇಕಾದ್ರೂ ಇರಬೇಕು. ಇದೆಲ್ಲ ಯೋಚನೆ ಮಾಡಿದರೆ ಇದು ಹಿಂದಿನ ಕಾಲಕ್ಕೆ ಯಾತಕ್ಕೆ ಸೌಕರ್ಯ ಮಾಡಿದ್ದಿಲ್ಲ ಅವರು? ಡಿಸ್ಟರ್ಬ್ ಆಗುತ್ತೆ ಅಂತ ಮಾಡಲಿಲ್ಲ. ಅರ್ಥ ಆಯ್ತಾ? ಈಗ ಹಿಂದಿನ ಕಾಲಕ್ಕೆ ಸಿನಿಮಾ ನಾಟಕ ಯಾತಕ್ಕೆ ಮಾಡಲಿಲ್ಲ ಅಂದರೆ ಅಂದರೆ ಡಿಸ್ಟರ್ಬೆನ್ಸ್ ಟು ದಿ ಮೈಂಡ್ ಅದು. ಅದರಿಂದ ಅವ್ರಿಗೆ ಮಾಡಲಿಕ್ಕೆ ಹೋಗಲಿಲ್ಲ. ಈಗೇನಾಯ್ತು ಅದು ಡಿಸ್ಟರ್ಬೆನ್ಸ್. ಇವರ ರಾಜಕಾರಣಿಗಳು ಯಾತಕ್ಕೆ ಗೊತ್ತ, ಎಲ್ಲರಿಗೆ ಕೊಟ್ಬಿಡ್ತಾರೆ ಟಿ ವಿಗಿವಿನ ನೋಡ್ಕೊಂತ ಕೂತ್ರಿ, ನಾವು ಆರಾಮಾಗಿರ್ಬೋದು ಅಂತೇಳಿ ಗೊತ್ತ. ಇಲ್ಲ, ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಜನಗಳು, ಗೊತ್ತಾ? ನಮ್ಮ ಡೌನ್ ಡೌನ್ ಅಂತ ಶುರು ಮಾಡ್ತಾರೆ. ಅವ್ರಿಗೆ ಎಲ್ಲ ಕುಡಿಸಿ ಬಿಡಿಸ್ಬಿಟ್ರೆ ಹಾಗೆ ಹಾಗೆ ಭಾರಿ ಗಲಾಟೆ ಮಾಡಿ ಕುಡಿಸಿಬಿಡ್ತಾರೆ ಅವ್ನಿಗೆ. ಯಾತಕ್ಕೆ? ಅವ್ರು ಯಾರ ಇದ್ದ ಮೊದಲು ಅಸೆಂಬ್ಲಿ ಒಳಗೆ ಯಾವಾಗಲೂ ಕುಡಿಸಿದ್ರೆ ಅವ್ರಿಗೆ ಇದ್ರ ಗಲಾಟೆ ಮಾಡ್ತಾರೆ ಅಸೆಂಬ್ಲಿ ಒಳಗೆ ಅಂತೇಳಿ ಕುಡಿಸ್ಬಿಡೋದು. ಇವಾಗ ಸರ್ಕಾರ ಎಲ್ಲರೂ ಮಲಿಸಿಬಿಡ್ತಾರೆ, ಆರಾಮ ಟಿ ವಿ ಕೊಟ್ಟು ಮಲಿಸಿಬಿಡ್ತಾರೆ. ಎಲ್ಲ ರೋಡ್ಗೊಂದು ವೈನ್ ಶಾಪು, ರೋಡ್ಗೊಂದು ವೈನ್ ಶಾಪು, ಟಿ ವಿ ಎಲ್ಲ ಕೊಡೋದು. ಸಿನಿಮಾ ಎಷ್ಟಿವೆ ಕೆಡ್ಲಕ್ಕೆ ಅಂದರೆ ಸಾಧ್ಯನೇ ಇಲ್ಲ. ಅದರಿಂದ ಏನು ಮಾಡಿಬಿಡ್ತಾರೆ ಮನುಷ್ಯರು? ಪೂರ್ತಿ ಹಾಳಾಗೋಗ್ಬಿಟ್ಟು. ಇವಾಗ ಹಿಂದಿನ ಕಾಲಕ್ಕೆ ಇದ್ಯಾವುದು ಬರಬಾರ್ದು ಅಂತಾನೆ ಅವ್ರ ಪಾಪ. ಎಷ್ಟು ಮಟ್ಟಿಗೆ ಆಶ್ಚರ್ಯ ಗೊತ್ತಾ? ಸಾಮಾನ್ಯವಾಗಿ ಅಂಥ ವಾತಾವರಣ ಇರಲಿಲ್ಲ, ಅಂಥದ್ದು ಹೊನಕ್ಕೆ ಹೋಗ್ತಿದ್ರಂತ. ಮತ್ತೆ ಇನ್ನೂ ನಮಗೆ ಶಾಂತಿ ಬೇಕು ಅಂತೇಳಿ ಜಸ್ಟ್ ಇಮ್ಯಾಜಿನ್ ಮಾಡಿ. ಗೊತ್ತಾಯ್ತು, ಮೊದಲೇ ಶಾಲಾ ಕಾಲೇಜು, ಅದರಲ್ಲೂ ಲೈಬ್ರರಿ, ಅದರಲ್ಲೊಂದು ಮೂಲೆಯಲ್ಲಿ ಕುತ್ಕೊಂಡು ಹಾಗೋ ಹಾಗೆ. ಅದು ಆ ಕಾಲದ ವಾತಾವರಣ. ಈಗೇನಾಗಿದೆ ಅಂದರೆ ಕಾಡುಗಳು ಇಲ್ಲ, ಹೋಗೋದು ಚಾನ್ಸಸ್ ಹೋದ್ರೆ ಟಿ ವಿ ಸಮೇತ ಹೋಗ್ತಾರೆ, ಹೊರತು ಹಾಗೆ ಹೋಗೋದಿಲ್ಲ. ಅವರು ಒಬ್ಬರೇ ಕೊಡೆ ಹೋಗೋದು, ಟಿ ವಿ ಸಮೇತ ಹೋಗಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಮನುಷ್ಯ ಕೆಟ್ಟ ಹೋಗಿಬಿಡ್ತಾರೆ. ಮೊದಲು ಟಿ ವಿ ಬಂತು, ಆಮೇಲೆ ಕರೆಂಟ್ ಟಿ ವಿ ಬಂತು, ಆಮೇಲೆ ಒಬ್ಬೊಬ್ರಿಗೊಂದು ಟಿ ವಿ ಬಂತು. ಈಗ ಎಲ್ಲ ಒಬ್ಬರಿಗೆ ಎಲ್ಲ ಕಡೆ ಟಿ ವಿ, ಮತ್ತೆ ಆ ಕಡೆ ಹೋದ್ರೆ ಬಿಸ್ಸಾಗಬಾರ್ದಲ್ಲ. ಆ ಥರ ಇದು ಈ ರೀತಿ ಮನುಷ್ಯ ಇದ್ದರೆ ಇದು ಯೋಚನೆ ಮಾಡ್ತಾನೆ ಅವನು. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಭಾಗ ಬಹಳ ಮುಖ್ಯವಾದ ಭಾಗ ಇದು. ಅದು ಯಾವಾಗ ಹೊರಗಿನ ಪದಾರ್ಥವನ್ನು ಅಟ್ರಾಕ್ಟ್ ಮಾಡುತ್ತೋ ಒಡಗಿನ ಸುಖ ಅವನಿಗೆ ಕಾಣೋದಿಲ್ಲ, ಬ್ಲಾಕ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇಲ್ಲ ಹಾಗೇನೆ. ಜುಷ ಅಂದರೆ ಸೇವನೆ ಮಾಡೋರು, ಅಜುಷ ಅಂದರೆ ಸೇವನೆ ಮಾಡದೇ ಇರೋರು. ಗೊತ್ತಾಯ್ತಾ, ಯಾರು ಎಂಟರ್ಟೈನ್ ಮಾಡದೇ ಇದ್ದಾರಲ್ಲ ಅವ್ರಿಗೆ ಹೊರಗಿನ ಸುಖ ಒಳಗಿನ ಸುಖ ಗೊತ್ತಾಗುತ್ತೆ. ಅದೆಲ್ಲ ಯೋಚನೆ ಮಾಡಬೇಕು. ನೈರಪೇಕ್ಷಮ್ಮಿ ವಿಧುಹು ಸುಖಮ್ಮಮ್ಮ, ಅದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ ಮಾಡೋದಕ್ಕೆ ಮನೆಯಲ್ಲಿಟ್ಟು ಬಿಟ್ಟಿರಲಿಕ್ಕಾಗೋದಿಲ್ಲ. ತೀರ್ಥಯಾತ್ರೆಗೆ ಹೋಗಿರ್ತಾರಲ್ಲ ಅವಾಗ ಮಿನಿಮಮ್ ಲಗೇಜ್ ಇರುತ್ತೆ, ಸ್ವಲ್ಪ ಯೋಚನೆ ಮಾಡಬೇಕಾಗ. ಅಂತೂ ಮನೆಯಲ್ಲಂತೂ ಬಿಡಲಿಕ್ಕೆ, ಇಲ್ಲಾದರೂ ಬಿಟ್ಟು ಬಂದಿದ್ದೇವಲ್ಲ ಅಂತ ಹೇಳಿದ್ರೆ ಬಿಡೋದೇ ಇಲ್ಲ. ಅಲ್ಲೂ ಯಾರ್ದಷ್ಟೋ ಯಾರ್ದೋ ಪುರಿ ಇಸ್ಕೊಂಡು ಬರ್ತಿ ಶುರು ಮಾಡಿಬಿಡ್ತಾರೆ ಬಿಡೋದಿಲ್ಲ. ಅಲ್ಲಿ ಸ್ವಲ್ಪ ಸ್ವತಃ ಸಂಸಾರನೇ, ಮತ್ತೆ ಆ ಬಸ್ ಹೋಗ್ತಿದ್ರು ಇದು ಹೊಡಿತಾರೆ ಇರ್ತಾರೆ, ಅದೇನು ಟೀ ಬಾಗದಾಗ ಕೂತಿರ್ತಾರೆ. ತಪ್ಪದು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗ. ಹೌದಲ್ಲ, ನೋಡಿ ಹೇಗಿರುತ್ತೆ ಸಮಯದೊಳಗೆ. ಯಾವುದು ಜಾಸ್ತಿ ಹೋಗಿಲ್ಲ, ಮಿನಿಮಮ್ ಲಗೇಜ್, ಮಿನಿಮಮ್ ಲಗೇಜ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ಸಮಯದೊಳಗೆ ಆ ಸುಖ ಅನುಭವಕ್ಕೆ ಬರುತ್ತೆ. ನಿತ್ಯದಲ್ಲೇ ಇರತಕ್ಕ ಅವಕಾಶ ಇಲ್ಲದೆ ಇದ್ದವ್ರಿಗೆ ಒಂದು ಚಾನ್ಸ್. ಅದು ಮನೆಯಲ್ಲಿ ಒಳ್ಳೊಳ್ಳೆ ಏನೋ ಊಟ ಮಾಡ್ತಿರ್ತಾರೆ, ಅಲ್ಲಿ ಹೋದಾಗ ಏನಾಗುತ್ತಾಗ ಲಿಮಿಟೆಡ್ ಇರೋದು, ಅದು ಯೋಚನೆ ಮಾಡಬೇಕು. ಅವೆಲ್ಲ ಭಾಳ ಹೆಲ್ಪ್ಫುಲ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ನಾವು ಗಿಡ ಹಾಕೋದಿಲ್ಲ ಹಾಸ್ಟೆಲ್ಗಳಲ್ಲಿ. ಎಲ್ಲೋ ಒಂದು ತಿಂಗಳಿಗೊಮ್ಮೆ ಸ್ವೀಟೋ ಏನೋ ಮಾಡಿ, ಅದು ಲಿಮಿಟೆಡ್. ಮತ್ತೆ ದಿವಸ ಇಷ್ಟೇ, ಯಾತಕ್ಕೆ ಓದಿ ಕಾನ್ಸಂಟ್ರೇಟ್ ಮಾಡೋಕೆ ಬರುತ್ತೆ. ಇದೆಲ್ಲ ಜಾಸ್ತಿ ಇದ್ಬಿಟ್ರೆ ಏನಾಗುತ್ತೆ, ಓದಕ್ಕೆ ಆಗೋದಿಲ್ಲ ಅವ್ರ ಕೈ. ವಿದ್ಯಾತುರಾಣ ನ ಸುಖಂ ನ ನಿದ್ರ, ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾರು ಲೌಕಿಕ ಸುಖ ಇಷ್ಟಪಡ್ತಾರೋ ಅವರಿಗೆ ಆಧ್ಯಾತ್ಮಿಕ ಸುಖ ಸಿಗೋದಿಲ್ಲ. ಅದನ್ನು ಹೇಳೋದಕ್ಕೆ ಹೊರಟಿರೋದು. ತೇ ನೈರಪೇಕ್ಷಮ್ಮಿ ವಿದು ಸುಖಂ ಮಮ, ಎಷ್ಟು ಸುಖ ಆಗಿರ್ತಾರೆ ಗೊತ್ತಾ ಅಂತ ಹೇಳ್ತಾರೆ. ಕಾಮೈಹಿ ಅನಾಲಬ್ಧ ಧಿಯ, ಯಾವ ಕಾಲಕ್ಕೂ ಅವರ ಮನಸ್ಸು ಕಾಮನೆಗಳಿಂದ ಇದಾಗೋದು, ಸಪ್ರೆಸ್ ಆಗೋದೇ ಇಲ್ಲ. ಮಮ ಸಕಾಶಾತ್ ನೈರಪೇಕ್ಷಂ ಸ್ವರೂಪ ಸುಖಂ ಸ್ಯಾದಿತಿ ವಿದುರ್ಹೀತ್ಯನ್ವಯ. ನಾನು ಬಿಂಬಭೂತಶ್ಚ ವಿಷ್ಣೋ ಸ್ವರೂಪ ಸುಖ ಸದ್ಭಾವೇ ಮಾನಮಸ್ತಿ ಚೇತ್ ಪ್ರತಿಬಿಂಬ ಜೀವಸ್ವರೂಪ ಸುಖ ಆವಿರ್ಭಾವೇ ಭಕ್ತ್ಯಾದಿ ಸಾಧನ ಸಾಮಗ್ರಿ ಸಂಪಾದನಯತ್ನೋ ನಿತರಾಂ ಸಫಲ ಸ್ಯಾತ್ ತತ್ರ ಕಿಂ ಮಾನಮಿತ್ಯತ್ರ ಅಪಿ ಇದಮುತ್ತರಂ ಭವತೀತ್ಯಾ ನಿಷ್ಕಿಂಚನಾಹ ಇತಿ. ಪ್ರತಿಬಿಂಬ ಜೀವಸ್ವರೂಪ ಸುಖ ಆವಿರ್ಭಾವೇ ಭಕ್ತ್ಯಾದಿ ಸಾಧನ ಸಾಮಗ್ರಿ ಸಂಪಾದನೆಯತ್ನೋ ನಿತರಾಂ ಸಫಲ. ಪರಮಾತ್ಮನಿಗೆ ಸುಖ ಇದೆ ಅಂತಾದರೆ ನಾವು ಬಿಡಬಹುದು. ಇದೆ ಅಂತ ಏನು ಗ್ಯಾರಂಟಿ ಅಂದರೆ ಬೇಕಾದಷ್ಟು ಇದೆ ಅಂತ ಹೇಳ್ತಾರೆ. ಇದೇ ಪ್ರಶ್ನೆ ನಾವು ಅದ್ವೈತರಿಗೆ ಕೇಳಾಗಿಲ್ಲ. ಯಾಕೆ ನಮಗೆ ಸುಖ ಇಲ್ಲ, ನಿಮ್ಮ ದೇವರು ಕೇಳೋಕ್ಕೋರು ಅವನ ಹತ್ರ ಸುಖ ಇಲ್ಲ. ಯಾಕೆ? ನಿರ್ಗುಣ. ಆವಾಗ ಏನಾಗುತ್ತೆ, ಅದು ದೇವರು ಏನಾಗಿಬಿಡ್ತಾನಾಗ, ಕಂಡೆಂಬಳಿ ಗಾಢಾಗಿಬಿಡ್ತಾನೆ, ಉಪಯೋಗ ಬರೋದಿಲ್ಲ. ನಮ್ಮ ದೇವರಲ್ಲಿ ಏನಿದೆ, ಆನಂದ ಪೂರ್ಣ ಒಂದೇ ವಂದ್ಯಂ ಸದಾನಂದಂ, ಮಾತ್ರದಿಂದ ದೇವರ ಆರಾಧನೆಗೆ ಅರ್ಥ ಇದೆ ಅಂತ ಹೇಳ್ತಾರೆ. ಮಮ ನೈರಪೇಕ್ಷಂ ಸುಖಮಸ್ತೀತಿ ವಿದುರಿತ್ಯನ್ವಯ ಹಿ ಶಬ್ದ ಉಭಯತ್ರಾಪಿ ಪ್ರಮಾಣಮಸ್ತೀತಿ ಸೂಚಯತಿ ಜ್ಞಾನಿ ಪ್ರತ್ಯಕ್ಷ ಲಕ್ಷಣ ಪ್ರಮಾಣ ಸದ್ಭಾವಾತ್ ಭಕ್ತ್ಯಾದಿ ಸಾಧನಂ ಅವಶ್ಯಂ ಸಂಪಾದನೀಯಮಿತಿ ಭಾವ. ಜ್ಞಾನಿ ಪ್ರತ್ಯಕ್ಷ ಲಕ್ಷಣವಾದ ಪ್ರಮಾಣ ಇರೋದರಿಂದ ಭಕ್ತ್ಯಾದಿ ಸಾಧನಗಳನ್ನು ಅವಶ್ಯ ಮಾಡಬೇಕು ಅಂತ ಅರ್ಥ. ಬಾಧ್ಯವಾನೋಪಿ ಮದ್ಭಕ್ತೋ ವಿಷಯ ರಜಿತೇಂದ್ರಿಯ, ಓದ್ದೇ ಹುಡುಗರಿಗೆ ಓದ್ದವ್ರನ್ನ ತೋರಿಸ್ತಾರೆ. ಪಾಪ ಓದಿಸ್ಬೇಕು, ನೋಡು ಅವ್ರು ಹೇಗಿದ್ದಾರೆ ನೋಡು, ಏನು ಕಾರು, ಏನು ಸ್ಕೂಲ್, ಎಷ್ಟು ವೈಭವ ಇದೆ ನೋಡಿದೆಯಾ, ನೀಗಿದ್ರೆ ಆಗುತ್ತೆ, ದನ ಕೈಗೊಂಡಿದ್ದು ಆಗುತ್ತೆ ಅಂತ ತೋರಿಸ್ತಿರ್ತಾರೆ. ಯಾವಾಗ ಜ್ಞಾನ ಅವರನ್ನು ತೋರಿಸಿ ಓದಾಗ ಮಾಡ್ತಾರೋ, ರಾಯರಂಥವ್ರು ತೋರಿಸಿ ಏನು ಮಾಡಬೇಕಾಗ, ನೋಡು ಬರೀ ಲೌಕಿಕದ್ರ ಪ್ರಯೋಜನ ಇಲ್ಲ, ನೋಡು ಅವ್ರು ಹೇಗಿದ್ದಾರೆ. ಅವಾಗ ಏನಾಗುತ್ತೆ, ಜ್ಞಾನಿಗೆ ಅರ್ಥ ಬರುತ್ತೆ. ಇವ್ರಿಗೆ ಅದಕ್ಕೆ ಎತ್ತ ಕೇಳೋದಕ್ಕೆ ಯೋಚನೆ ಮಾಡೋಕೆ ಹೋಗೋದೇ ಇಲ್ಲ. ರಾಯರಂಥವ್ರನ್ನ ಯಾತಕ್ಕೆ ನಾವು ಮಂತ್ರಾಲಯಕ್ಕೆಲ್ಲ ಹೋಗಬೇಕು ಅಂತ ಕೇಳಿದರೆ ಮಕ್ಕಳಿಗೆ ಎಕ್ಸಾಂಪಲ್ ಅದು. ಲೌಕಿಕವಾದ ಎಲ್ಲವನ್ನೂ ಬಿಟ್ಟು ಎಷ್ಟು ಮೇಲಿದ್ದಾರೆ ನೋಡಿದ್ರೆ ಅವರು, ತೋರಿಸ್ಬಿಟ್ಟು ಏನಾಗುತ್ತೆ ಮಕ್ಕಳಿಗಾಗ, ಓ ಹಾಗಿದ್ರೆ ನಾವು ಅಧ್ಯಾತ್ಮಕ್ಕೆ ಹೋಗ್ಬೇಕು ಅನಿಸುತ್ತೆ. ಆ ಎಕ್ಸ್ಪೆಕ್ಟ್ ಆ ಅರ್ಚಕರಿಗೆ ಇರೋದಿಲ್ಲ, ಪಾಪ ಉಳಿದ್ರು ತೊಳೆಯವರು, ಯಾವುದೇ ಒಂದು ಅರ್ಚಕರಿಗೆ ಕೂಡ ಏನಿರೋದಿಲ್ಲ, ಆ ಕಾನ್ಸೆಪ್ಟ್ ಇರೋದಿಲ್ಲ ಅಂದಮೇಲೆ ಬರೋದಿಲ್ಲ. ಅದು ಎಜುಕೇಟ್ ಮಾಡಬೇಕಲ್ಲ, ಅಧ್ಯಾತ್ಮದಲ್ಲಿ ಎಜುಕೇಟ್ ಮಾಡಬೇಕು. ಇದ್ದವ್ರು ಕಾಡ್ ಇದ್ದವ್ರ ಬಗ್ಗೆ ಮಾತಾಡ್ತಿರೋದು, ಇಲ್ದಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದ್ದವ್ರು ಯಾಕೆ ಉಪಯೋಗ ಮಾಡ್ಕೋಬಾರ್ದು, ಅರ್ಥ ಆಯ್ತಾ? ಅದು ಏಕಾದಶಿ ಆದ ಗುರುಗಳು ಯಾತಕ್ಕೆ ಹೇಳಿದ್ದು, ಉಪವಾಸ ಇರ್ತಾರೆ, ಗೊತ್ತಾಯ್ತಿಲ್ಲ, ಮೈ ಮೇಲೆ ನೋಡಕ್ಕೆ ಹೊರಗಿಂದ ಏನೂ ಇಲ್ಲೇ ಇಲ್ಲ, ಬಟ್ ದೇವರಿಗೋಸ್ಕರ ಮಾಡ್ತೀವಿ ಅಂತ ಅನ್ಕೋತಾನೆ. ಎಷ್ಟು ಸುಖ ಇರುತ್ತೆ ಒಳಗಡೆಗೆ, ಎಷ್ಟು ನೆಮ್ಮದಿ ಇರುತ್ತೆ, ಗೊತ್ತಾಯ್ತಾ? ಅವಾಗ ಅರ್ಥ ಆಗುತ್ತೆ. ಒಳಗಿನ ಸುಖ ಎಕ್ಸ್ಪ್ರೆಸ್ ಆಗಲಿಕ್ಕೆ ಎರಡು ದೃಷ್ಟಾಂತಗಳು ನಮಗೆ. ಏಕಾದಶಿ ಆದಿಗಳನ್ನು ಮಾಡಿದಾಗ ಹೊರಗಿನ ಆಹಾರಾದಿಗಳನ್ನು ಬಿಟ್ಟು ಒಳಗೊಂದು ರೀತಿ ಸುಖ ಪಡ್ತಾರೆ, ಇನ್ನೊಂದು ಮಲಗಿದ ಕಾಲ ಸುಖ ಪಡ್ತಾರೆ. ಮಲಗಿದಾಗ ಏನಾಗಿರುತ್ತೆ, ಏನೇನೂ ಇಲ್ಲ, ನಿದ್ದೆ ಬಂದು ಆರಾಮಾಗಿದ್ದೀರೋ ಇಲ್ಲ, ಈಗ ಯಾತಕ್ಕೆ ಆರಾಮಾಗಿರೋದಾಗ ಏನು ಇಲ್ಲ, ಆಗ ಅರ್ಥ ಆಯ್ತು. ಹೊರಗಿನ ಕಾಂಟ್ಯಾಕ್ಟೇ ಇಲ್ಲ, ಸುಖವಾಗಿದ್ದಾನ. ಸೊ ಹೊರಗಿನ ನಿದ್ದೆ ಕಾಲದಲ್ಲಿ ಹೊರಗಿನ ಕಾಂಟ್ಯಾಕ್ಟ್ ಇಲ್ಲ, ಸುಖವಾಗಿದ್ದೀರಿ ಅಂದಮೇಲೆ ಎಂಥ ಹೊರಗಿನ ಕಾಂಟ್ಯಾಕ್ಟ್ ಬಿಟ್ಟರೆ ಏನಾಗುತ್ತಾಗ, ಸುಖ ಬರಲೇಬೇಕಲ್ಲ, ಸಿಂಪಲ್ ಅದು, ಅರ್ಥ ಆಯ್ತಾ? ಸೊ ನಮ್ಗೆ ಯಾತಕ್ಕೆ ಎಚ್ಚೆತ್ತಿದ್ದಾಗ ಅದು ದುಃಖಕ್ಕೆ ನೆನಪಾಗುತ್ತೆ ಅಂದರೆ ಹೊರಗಿನ ಕಾಂಟ್ಯಾಕ್ಟ್ ಮಿಸ್ ಆಗಿಬಿಟ್ಟಿದೆ. ಹೊರಗಿನ ಕಾಂಟ್ಯಾಕ್ಟ್ ಮಿಸ್ ಆದಾಗ ಏನಾಯ್ತದ, ಕಾಪಿ ಯಾವಾಗ ಹೊಡಿತಾನೆ, ಒಳಗಿಲ್ಲ ಹೊಡಿತಾನಾಗ ಅಷ್ಟೇ. ಒಳಗಿದ್ರೆ ಪುಸ್ತಕ ಕೊಟ್ಟು ಬಿಸಾಕ್ತಾನೆ ಕಡೆ, ಹೋಗ್ರಿ ಆ ಕಡೆ ಅಂತ ಹೇಳ್ಬಿಡುತ್ತೆ. ಅಂದರೆ ಒಳಗಿದೆ ಅವನಿಗೆ, ಅದಕ್ಕೆ ಒಳಗಿದ್ದವನು ಕಾಪಿ ಹೊಡೆಯಲಿಕ್ಕೆ ಹೋಗೋದಿಲ್ಲ, ಒಳಗಿಲ್ಲದವನು ಕಾಪಿ ಹೊಡೆದು ಬಿಡೋದಿಲ್ಲ. ಆ ರೀತಿಯಲ್ಲಿ ನಾವೆಲ್ಲ ಇದು ಕಾಪಿ ಇದ್ದಾಗಿರಲ್ಲ. ಅವರು ನಮ್ಮ ಕಾಪಿ ಅಂದರೆ ಏನು, ಅವ್ರ ಸ್ಕೂಟ್ರ್ ತೊಗೊಂಡು ಅವ್ರ ಸ್ಕೂಟ್ರ್ ತೊಗೋಬೇಕು, ಅವ್ರ ಕಾರ್ಡ್ ಅವ್ರ ಕಾರ್ದು ಏನಿಲ್ಲ, ಕಾಪಿ ಹೊಡೆದೇ ಲೆಕ್ಕವೆಲ್ಲ ಕೂಡ ಅವ್ತಾರೆ. ಅವ್ರು ಮಾಡದೆ ಮಾಡೋದು ಅದು ಸರಿಯಲ್ಲ. ಅವನು ತೊಗೊಂಡು ನಾನು ಹೇಗೆ ತೊಗೋಬೇಕು ಈ ಮಧ್ಯೆ, ನನ್ನ ಬೇಗ ಸಿಟಿನೇ ಇಲ್ಲ ನನಗೆ. ಆ ಥರ ಯೋಚನೆ ಮಾಡಿಬಿಟ್ರೆ ಅದು ಎದ್ದಾಗ ಸುಖ ಪಡೋದು. ನಾವು ಅಲ್ಲಿ ಮಲಗಿದಾಗಿರೋ ಸುಖ ಯಾತಕ್ಕೆ ಪರಮಾತ್ಮ ಪ್ರತಿ ರೀತಿ ನಿದ್ರೆ ಕೊಡ್ತಾನೆ ಅಂದರೆ ಅರ್ಥ ಮಾಡಿಕೊಳ್ಳಿ ಜೀವ ಅಂತ ಹೇಳಿಬಿಟ್ಟು. ಅದನ್ನೇ ಉಪನಿಷತ್ ಹೇಳ್ತಾ ಇದೆ. ಒಂದು ಇದು ಕಟ್ಟಿದ ಪಕ್ಷಿ ಏನು ಮಾಡುತ್ತೆ, ಗುಟ್ಟು ಕಟ್ಟಿರ್ತಾರೆ, ಅದು ಹಾಕೊಳ್ಳೋದು ಭಾರಿ ಟ್ರೈ ಮಾಡುತ್ತಂತೆ, ಸುಸ್ತು ಹೊಡೆದು ಬಿಡುತ್ತೆ. ಕೊನೆಗೆ ಕೊನೆಗೆ ಬಂದು ಬಂಧನಮೇವ ಉಪಾಶ್ರಯತೆ, ಅಲ್ಲಿ ಬಂದು ಹಾಗೆ ಹಾಗೆ ನಿದ್ದೆ ಹೊಡೆದು ಬಿಡುತ್ತೆ. ಅಂದರೆ ಜೀವ ಹಗಲೆಲ್ಲ ಸುತ್ತಾನಂತೆ. ನಿದ್ರೆ ಎಂಬುದು ಹೇಗೆ ಅಂತ ಕೇಳಿದರೆ ಆ ಗೂಟಕ್ಕೆ ಬಂದು ಮಲ್ಕೊಂಡ್ಬಿಡುತ್ತೆ. ಗೂಟ ಅಂದರೆ ಪರಮಾತ್ಮ ದೇವರತ್ರ ಮಲಿಬಿಡ್ತಾನಂತೆ, ಆರಾಮಾಗಿರ್ತಾನಂತೆ. ಅದೇ ಶಕುನಿ ಸೂತ್ರ ಸೂತ್ರ ನ್ಯಾಯ ಶಕುನಿ ಸೂತ್ರ ದೃಷ್ಟ ಅಂತ ಅದನ್ನು ಹೇಳ್ತಾರೆ. ಸೊ ಹಗಲೆಲ್ಲ ಎಚ್ಚರ ಹಾರಾಟ, ರಾತ್ರಿ ಕಾಲ ಮಲಗ್ತಾನಲ್ಲ ದೇವರತ್ರ ಹೋಗೋದು, ಅದಕ್ಕೆ ಪ್ರಜ್ಞಾಲಿಂಗನ ಅಂತ ಕರೀತಾರೆ. ಆಗ ಸುಖ ಆಯಿತು ಅಂದಮೇಲೆ ಏನು ಅರ್ಥ ಮಾಡ್ಕೋಬೇಕು, ಅವನು ದೇವರತ್ರ ಸುಖವಾಗಿರ್ತೇವೆ ಅಂದಮೇಲೆ ಎಚ್ಚೆತ್ತಿದ್ದ ದೇವರತ್ರ ಇದ್ಬಿಟ್ರೆ ಮುಗಿದು. ದೇವರತ್ರ ಇರೋದು ಎರಡು ರೀತಿ, ಇಲ್ಲ ಸಾರಿಗ್ರಾಮಲ್ಲಿ ಪೂಜೆ ಮಾಡೋದೊಂದು, ಅಥವಾ ಶಾಸ್ತ್ರದಲ್ಲಿರೋದು ವೇದವ್ಯಾಸ ದೇವರು ಬೇಕೋ ವಾರ ಪಾಠ ಪ್ರವಚನ, ಇನ್ನು ವಿರೂಪಗಳು ಬೇಕೋ ಪೂಜೆ, ಎರಡು ಕಡೆ ನಿಮಗೆ ಶಾಂತಿ ಇರೋದ್ರಿಂದ ಎರಡು ಬಿಟ್ಟುಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ಉತ್ತರ ಸಿಗೋದೇ. ದೇವ್ರ ಪೂಜೆ ಮಾಡಿ ನೆಮ್ಮದಿ ಆಗುತ್ತೆ ಹೊತ್ತಾನೆ ಇವತ್ತು. ಅದೇ ರೀತಿ ಪಾಠ ಪ್ರವಚನ ನೆಮ್ಮದಿ ಕೊಡುತ್ತೆ. ಯಾತಕ್ಕೆ ಅಂದರೆ ದೇವರತ್ರ ಹೋದಾಗ ಪಾಠ ಪ್ರವಚನಗಳು ಸ್ವಲ್ಪ ಹೊತ್ತು ಎಲ್ಲಿ ಹೋಗಿರ್ತೀವಿ, ನಾವಾಗ ದೇವರತ್ರ ಹೋಗಿರ್ತೀವಿ, ವೇದವ್ಯಾಸ ಹತ್ರ ಹೋಗಿರ್ತೀವಿ. ಅದಕ್ಕೆ ಏನಾಗುತ್ತಾಗ ಸುಖ ಕೊಡುತ್ತೆ. ಆದ್ದರಿಂದಲೇ ದೇವರತ್ರ ಈ ರೀತಿ ನಾವು ಪಾಠ ಪ್ರವಚನ ಮಾಡಲು ಸುಖ ಆಗಿರ್ತೀವಿ ಎಂದು ಹೇಳಿದ ಮೇಲೆ ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇ ತಪ್ಪಿಕೋ, ಯಾವಾಗಲೂ ಮಾಡ್ಕೊಂಡಿದ್ದು ಬಿಟ್ಟರೆ ದುಃಖ ಬರೋದೇ ಇಲ್ಲ. ಅದಕ್ಕೆ ಅದೇನು ಮಾಡಿದೆ ಜನಕರಾಜ, ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತೆ ಅಂತ ಹೇಳಿಬಿಟ್ಟು ನಾ ಏನು ಸುಳ್ಳಿಲ್ಲ ತಿಳ್ಕೊಂಡ್ಬಿಟ್ಟು ಎಲ್ಲ ಯೋಚನೆ ಮಾಡಿದ್ರು. ನೋಡೋದಕ್ಕೆ ಏನು ಅನ್ಸುತ್ತೋ ಆ ಸ್ಟೇಟ್ಮೆಂಟ್ನ, ಎಂತ ಇರೆಸ್ಪಾನ್ಸಿಬಲ್ ಮನುಷ್ಯ ಅನಿಸ್ಬಿಡುತ್ತೆ. ಇತರ ಬೆಂಕಿ ಎತ್ತಿದೆ ಅಂತ ರಾಜ ನಮ್ಮ ಮಂತ್ರಿಗಳಾದಾಗ ಆಯ್ತಲ್ಲ ಹೆಚ್ಚು ಕಡಿಮೆ, ಏನೋ ಪಾಪ ಬಂತ ಪ್ರಳಯ ಬಂದಾಗ ಇಲ್ಲಿ ಅಲ್ಲಿ ನೀರು ಬಂದ ಕಾಲಕ್ಕೆ ಸಂಧಾನ ಮಾಡಿಸೋದು ಕೂತಾಗ ಆಯ್ತಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ. ಹಾಗಲ್ಲ ಇದು, ಯಾತಕ್ಕೆ ಯಾರು ಬಂದು ಕೂತಿರೋದು, ಅವರಿಗೆ ಯಾರು ಬಂದು ಕೂತಿರೋದು, ಸಾಕ್ಷಾತ್ ವೇದವ್ಯಾಸ ದೇವರು ಬಂದು ಕೂತಿದ್ದ. ಅದಕ್ಕಿಂತ ಸುಖ ಮತ್ತೊಂದಿಲ್ಲ, ಅದರಿಂದಾಗಿನೇ ಏನು ಸುಟ್ಟರು ನನಗೇನು ಹೋಗೋದಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು. ನನಗಿಂತ ಜವಾಬ್ದಾರಿ ಯಾರಿಗಿದೆ ಈಗ ಸುಡಬಾರ್ದು ಅಂಬೋದು? ವೇದವ್ಯಾಸರಿಗಿದೆ. ಯಾಕೆ? ಅವು ಎಲ್ಲರೂ ಈಶಾವಾಸ್ಯ ವಿಧಂ ಸರ್ವಂ. ನಾನೇ ಯೋಚನೆ ಮಾಡಲೀಗ, ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾರು ಬಂದು ಕೂತ ಯೋಚನೆ ಮಾಡು, ಯಾರದ ಬಂದು ಕೂತರೆ ಮುಖ್ಯ ಅಲ್ಲ, ದೇವ್ರು ಬಂದು ಕೂತಿದ್ದಾರೆ. ಆದ್ದರಿಂದ ನಿಶ್ಚಿಂತೆ, ಈ ಪ್ರವಾದ ಕಾಲಕ್ಕೇನೆ, ಪ್ರವಾದ ಹತ್ರ ಇಲ್ಲೇ ಇಲ್ಲ. ಎಲ್ಲೋಗಿದ್ದಾನೆ ಗೊತ್ತಾ? ಅಲ್ಲೋಗಿದ್ದಾನೆ ಕಂಟ್ರೋಲ್ ಮಾಡೋಕ್ಕೋಸ್ಕರ. ಯಾರ ಹತ್ರ ಬೇರ್ಕೊತ ಅಲ್ಲಿ ಹೇಳ್ತಿದ್ದಾನೆ ಕಂಟ್ರೋಲ್ ಮಾಡೋದು. ಉಳಿದ ಯಾರು ಏನು ಮಾಡಿಬಿಡ್ತಾರೆ ಉಳಿದಾರಲ್ಲಾಗ, ಇಲ್ಲ ಅಂತ ಹೇಳೋದಿಲ್ಲ, ಪಾಪ ನಮ್ಗೆ ಎಷ್ಟು ಕಷ್ಟಪಟ್ಟರೆ ನಮಗಾಗಿ ಅಂತ ಹೇಳ್ತಾರೆ. ಇದು ಅರ್ಥ ಮಾಡ್ಕೊಂಡು ಜನಕರಾಜಂದು ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಅಲ್ಲ, ಫುಲ್ಲಿ ರೆಸ್ಪಾನ್ಸಿಬಲ್ಲೇ ಮಾತಾಡಿದ್ದು. ಆ ಸ್ಥಿತಿಗೆ ಯಾವಾಗ ಹೋಗ್ತಾನೆ ಜೀವ ಈ ರೀತಿ ಇದ್ರೆ ಅಂತ ಹೇಳ್ತಾರೆ. ನಾಳೆ ಅದನ್ನು ಕಂಟಿನ್ಯೂ ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಶ್ರೀಯತಾಂ ಕಮಲಾಲ. ಉಪವಾಸದಲ್ಲಿ ಏನಾಯಿತು? ಹೊರಗಿನ ಪದಾರ್ಥ ಏನೂ ತಿಂದಿಲ್ಲ. ಏನಾಗುತ್ತೆ?